ஹராய பஜகாநிஷ்டஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுராவோஹம் மீடே சேதோபிமானினஹ யூயம் சர்வே ப்ரகுருதா மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயாரியஹ கமதுக்ஸ்ருதஹ சிந்தாமணிஸ்து வியாசாரியஹ முனித்ரய உதாஹ்ருதம். வாதிராஜகுரூன் வந்தே ரகுத்தமகுரூன் ததா ரகவேந்திரான் ததா சர்வான் சத்குருன் பிரணதோஸ்மியம். ஸ்ரீ குருப்யோ நம. ஹரி ஓம். பக்தானாம் மனசாம் பூஜ பானவே காமதேனவே பஜதாம் கல்பதரவே ஜெயேந்திர குரவே நம. இவத்தின திவச மகானுபாவராதந்த ஸ்ரீ விஜயேந்திர சுவாமிகள ஆராதனா மகோத்சவத சுப சந்தர்ப்ப கிரசத்த கேட்ச் பண்ணுத்த இல்லையா. ஸ்ரீ விஜயேந்திர சுவாமிகளு இடீ நம்ம வைஷ்ணவ பரம்பரையில் ஸ்ரீமத் ஆச்சாரியரு, ஜெயதீர்த்தரு, வியாசராஜரு, வாஜராஜரு, விஜயேந்திரரு, ரகுத்தமரு விசேஷவாத மகிமைகளன்னு தோரிசிதந்த மகானுபாவரு. அதரல்லி ஸ்ரீமத் ஆச்சாரியர பரம்பரையில் பத்மநாபதீர்த்தரு, நரஹரிதீர்த்தரு, மாதவதீர்த்தரு, அக்ஷோபியதீர்த்தரு, ஆமேல ஜெயதீர்த்தரு, வித்யாதிராஜரு, கவீந்திரரு, வாகீஸ்வரரு, ராமச்சந்திர தீர்த்தரு, அவருக்கு இப்பரு சிஷ்யரு, ஒப்பரு விபுதேந்திர தீர்த்தரு, இன்னொப்பரு வித்யாநிதிகள். விபுதேந்திர தீர்த்தர பரம்பரினே முந்த ராகவேந்திர மட அந்த பிரசித்த ஆயிற்று. வித்யாநிதிகள பரம்பரே உத்தராதி மட அந்த பிரசித்த ஆயிற்று. விபுதேந்திர தீர்த்தர சிஷ்யரு ஜிதாமித்திர தீர்த்தர், அவர சிஷ்யரு ரகுநந்தன தீர்த்தர், அவர சிஷ்யரு சுரேந்திர தீர்த்தர், அவர சிஷ்யரே விஜயேந்திர சுவாமி, அவனோட சிஷ்யரு சுரேந்திர சுவாமிகளும், அவர சிஷ்யர் ராகவேந்திர சுவாமிகளும். இது பரம்பரை. விஜயேந்திர சுவாமிகளு பல விசிஷ்டவாதந்த சாதனை மாடித மகானுபாவர். அவர சிஸ்திகள் சதுரதிக சத கிரந்த ரத்ன பிரணீதா, சதுரதிக சத கிரந்த ரத்ன பிரணீதா அந்த கருதிதார். நூறா நாலக்கு கிரந்தங்களன்னு பரந்தந்த ஹிரிமே இடீ நம்ம இத்திஹாசத்தில் துவைத வேதாந்த பரம்பரையில் அஷ்டு அபார சங்கைய அது எல்லாம் ஹெச்செல்ல உத்கிரந்தே அதன் பரதிந்து விஜயேந்திர சுவாமிகள வைசிஷ்ட. இன்னொந்து வைசிஷ்ட அந்த சதுஷ்டி கலா கோவித அறுபத்நாலு வித்தியகளல்லும் பாரங்கதாகித்தவர். ஜொதி எல்லவன்னும் கூட பயோக மாடி தோரிஸ்தவரு ஜொதி எல்ல வித்தியகளும் சக ஆயா வித்தியில் பரிணத்தராதவரன்னே சொல்லிசிபிட்டு தாக்கலை மாடிதந்த ஹிரிமே ஸ்ரீ விஜயேந்திர சுவாமிகள். ஆத்தரிந்த அவர் மகிமை அத்தியந்த அபார. அவர் ஹுட்டினிந்த ஹிடிது அவர் மேலே வியாசராஜர பிரபாவ தும்ப ஜாஸ்தி. ಎಲ್ಲ ಸಂಚಾರ ಕ್ರಮೇಣ ವಿಚಾರ ಹೋಗಿದ್ದಾಗ ವೃದ್ಧ ದಂಪತಿಗಳು ಬಂದು ನಮಸ್ಕಾರ ಮಾಡಿದರು. ವೃದ್ಧ ದಂಪತಿಗಳು ಪ್ರತಷ್ಠ ಪುತ್ರವತಿ ಭಾವ ಅಂತ ಹೇಳಿ ಅವ್ರು ಹೇಳಿದರು, ನಾವು ವೃದ್ಧರು, ನಾವು ನಮ್ಮ ಮಕ್ಕಳಿಲ್ಲ ವೃದ್ಧರು ಅಂತೇಳಿ. ದೇವರು ಮಾತು ಸುಳ್ಳು ಮಾಡೋದಿಲ್ಲ, ಹಾಗೇ ಆಗತ್ತೆ ಅಂತ ಹಾಗೆ ನಡೆದೋಯ್ತು. ಸಾಮಾನ್ಯವಾಗಿ ನಡೆದಾಗ ಅದನ್ನು ಪವಾಡ ಅಂತ ಕರೆಯೋದಿಲ್ಲ, ಅದಕ್ಕೆ ಹೇಳ್ತಾರೆ ಅಘಟಿತ ಘಟನ, ಯಾವುದು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಡೆದಾಗ ಏನಂತ ಕರೀತಾರೆ, ಅದು ಮಹಿಮೆ ಅಂತ ಕರೀತಾರೆ. ಸಾಮಾನ್ಯವಾದದ್ದು ಮಹಿಮೆ ಅಲ್ಲ, ಭಾರವಾದ ವಸ್ತು ಭಾರ ಇದೆ ಮಹಿಮೆ ಅಲ್ಲ, ಹರವಾದ ವಸ್ತು ಭಾರ ಮಾಡಿ ತೋರಿಸಿದ್ರೆ ಅದು ಮಹಿಮೆ, ಭಾರವಾದ ವಸ್ತು ಹಗುರವಾದರೆ ಅದೊಂದು ಮಹಿಮೆ. ಮತ್ತೆ ಇದೆಲ್ಲ ಮಹಿಮೆಗಳ ಅನೇಕ ಮುಖ. ಆಗ ಅವರಿಗೆ ಪರಮಾಶ್ಚರ್ಯ ಆಗೋಯ್ತು. ಅವರು ಆ ಕ್ಷಣಕ್ಕೆ ಆಯಿತು ಅಂತ ಹೇಳಿದರು. ಸ್ವಲ್ಪ ಸಂಚಾರ ಕ್ರಮೇಣ ಬಂದರು, ಮಗು ಆಗಿರ್ತಾಗಲೇ ಇದೆ. ಆಗ ಅವ್ರು ಹೇಳಿದರು, ಮಗು ಹೆಸರಿಡಬೇಕು, ವಿಠಲ ಅಂತ ಹೆಸರಿಡಿ ಅಂತ ಅವರೇ ಹೆಸರನ್ನು ಸೂಚನೆ ಮಾಡಿದರು. ನಮಗೆ ಕೊಡಬೇಕು ಅಂತ ಹೇಳಿದರು, ಈ ಮಗುವನ್ನು ನಮಗೆ ಕೊಡಬೇಕು ಅಂದರೆ ವ್ಯಾಸರಾಜರದು ಗ್ರಂಥದ ಪಾಂಡಿತ್ಯ ಬೇರೆ, ಸಿದ್ಧಿ ಬೇರೆ. ಪಾಂಡಿತ್ಯ ಸಿದ್ಧಿ ಅಷ್ಟು ಬೇಕಾದಷ್ಟು ಕೊಡ್ತಾನೆ ವಾಸನೆ ಆಗೋದಿಲ್ಲ, ಸಿದ್ಧಿ ಇಲ್ಲ ಅಂತ ಅರ್ಥ. ಏನೋ ಒಂದು ಕೊಡ್ತಾನೆ ವಾಸಿ ಆಗಿಬಿಡುತ್ತೆ, ಅದನ್ನು ಸಿದ್ಧಿ ಅಂತ ಕರೀತಾರೆ. ಅವ್ರು ಕೊಡಬೇಕಾದರೂ ಅಷ್ಟು ವಿಶ್ವಾಸ ಇರುತ್ತೆ, ಪರಿಣಾಮ ಆಗಲೇಬೇಕು, ಅದು ಸಿದ್ಧಿ. ಅದು ಸ್ವಿಚ್ ಹಾಕಿದ್ರೆ ಲೈಟ್ ಬಂದೇ ಬರುತ್ತೆ ಅಂತೆಲ್ಲ ಆ ಟೈಪ್. ಇಲ್ಲದೆ ಹೋದರೆ ಗಂಟೆಗಟ್ಟಲೆ ಮಾಡದೆ ಏನೂ ಇಲ್ಲ, ಬರೀ ಇಷ್ಟೊತ್ತು ಮಾಡಿದ್ದೇನೆ ಅರ್ಥ ಇಲ್ಲ ಅಂದರೆ. ಇವತ್ತೆಲ್ಲ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಗಂಟೆಗಟ್ಟಲೆ ಎಷ್ಟು ಉಪನ್ಯಾಸ ಬೇಕಾದ್ರೆ ಮಾಡ್ತಾನೆ, ಕೆಲಸ ಆಗೋದಿಲ್ಲ. ಕೆಲಸ ಆಗದೆ ಹೋದರೆ ಅದು ವ್ಯರ್ಥ, ಅದಕ್ಕೆ ಸಿದ್ಧಿ ಅಂತ ಕರೀತಾರೆ. ನಮ್ಮಲ್ಲಿ ತುಂಬ ಜನಗಳು ಅಂತ ಸಿದ್ಧಿ ಪಡೆದವರು. ಅವರು ಕೆಲವು ಹೆಚ್ಚು ತೋರಿಸಿ ಕೆಲವು ತೋರಿಸಿದ್ದಾರೆ ಅಷ್ಟೇ, ಹೊರತು ಸಿದ್ಧಿ ಮಾತ್ರ ತಂತ್ರಸಾಧನೆ ಆಚಾರ ಹೇಳ್ತಾರೆ. ಈ ಮಂತ್ರ ಜಪ ಮಾಡೋ ಸಿದ್ಧಿ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ನಿದರ್ಶನ ಇವರೆಲ್ಲ ಬಂದೇ ಬಂದು ಸಿದ್ಧಿನ ತೋರಿಸಿಕೊಟ್ಟಂಥ ಮಹನೀಯ. ಅವರಿಗೆ ಸ್ವಲ್ಪ ವ್ಯಥೆಯಾಯಿತು, ಏನೋ ಮಗು ಆಯಿತು, ಸಂತೋಷಪಟ್ಟರೆ ಕೊಡಬೇಕಲ್ಲ ಅಂದರೆ ಇನ್ನೊಂದು ಮಗು ಆಗತ್ತೆ ಯೋಚನೆ ಮಾಡಬೇಡಿ ಅಂತೇಳಿ. ವಾದಿರಾಜ ಸ್ವಾಮಿ ಪ್ರಸಂಗದಲ್ಲೂ ಹಾಗೆ ಆಯಿತು. ಅವರ ತಮ್ಮ ಸುರೋತ್ತಮತೆ ಇರ್ತಾರೆ, ಅವರು ಕೂಡ ಮುಂದೆ ಬೆಂಡಾಕಿ ಏನು ಮಾಡೋದು ಸಾಂಗ್ಗಳು ಹಾಕಿಬಿಟ್ಟು. ಅದು ದೊಡ್ಡವರ ಮಾತಿನಲ್ಲಿ ಎಷ್ಟು ಬೆಲೆ ಇರುತ್ತೆ ಅಂದರೆ ಗ್ರಂಥಗಳು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಒಂದೊಂದು ಮಾತಾಡಿದಷ್ಟು ಮಹತ್ವ ಇರುತ್ತೆ ಅಂದರೆ ಗ್ರಂಥಗಳನ್ನು ಬರೆದಾಗ ಎಷ್ಟು ಶಕ್ತಿ ಇರುತ್ತೆ ಅದರಲ್ಲಿ. ಆದರೆ ಟೆಕ್ಸ್ಟ್ ಬುಕ್ಸ್ ಅವೆಲ್ಲ ಕೂಡ ಮಾತಿಗಿದ್ದ ಬೆಲೆ ಊರಲ್ಲ, ಅದು ಇದು ರಿಟರ್ನ್ ಇಲ್ಲ. ಅಂದಮೇಲೆ ಅದಕ್ಕೆ ಸಿದ್ಧಿ ಇರೋದಕ್ಕೆ ಸಂಕೇತ ಇದೆ. ಮಾತಿನ ಸಿದ್ಧಿ, ಲೇಖನದ ಸಿದ್ಧಿ, ಅವ್ರು ಏನೇ ಕೊಟ್ಟರು ಮುಟ್ಟಿದ್ರೆ ಸಾಕು, ಅದು ಸಿದ್ಧಿ ಬರಬೇಕು. ಇದನ್ನು ತೋರಿಸಿಕೊಟ್ಟವರಲ್ಲಿ ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜರಿಂದನೇ ಪ್ರಭಾವಿತ. ತನ್ನ ಜೊತೆ ಕರ್ಮಲ್ಲಿ ಹೊರಟೆ ಹೋಗಿಬಿಟ್ರು. ಮುಂದೆ ಮಗುವನ್ನು ಉಪನಯನವನ್ನು ಮಾಡಿಸಿದರು ತಂದೆ ತಗೊಳ್ಳಿ ಕೈಯಲ್ಲಿ. 5 ವರ್ಷಕ್ಕೆ ಇವೆಲ್ಲ 5 ವರ್ಷದ ಉಪನಯನವರು ಮತ್ತು ಬಾಲ ಬ್ರಹ್ಮಚಾರಿಗಳು, ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ವಿಜೇಂದ್ರ ಸ್ವಾಮಿಗಳು, ಗೊತ್ತು 5 ಜನ ಪ್ರಸಿದ್ಧರೆಲ್ಲ ಅಷ್ಟು ಬಾಲ ಬ್ರಹ್ಮಚಾರಿಗಳೇ. ಶ್ರೀಪಾಲ ಬ್ರಹ್ಮಚಾರಿ 5 ವರ್ಷಕ್ಕೆ ಉಪನಯನ, ಎಲ್ರಿಗೂ ಕೂಡ 8 ವರ್ಷಕ್ಕೆ ಸನ್ಯಾಸ. ಆ ರೀತಿಯಾಗಿ ಬಂದವರು ಸನ್ಯಾಸನೂ ಕೊಟ್ಟರು. ವಿಷ್ಣು ತೀರ್ಥ ಅಂತ ಹೆಸರಿಟ್ಟರು. ವಿಠಲ ಅಂತ ಹುಟ್ಟಿದ ಮಗುವಾಗಿದ್ದ ಹೆಸರಿಟ್ಟಿದ್ದರು. ಅದು ಪೂರ್ವಾಶ್ರಮದ ಹೆಸರಾಯಿತು. ಅನಂತರ ಹೆಸರಿಟ್ಟಿದ್ದು ವಿಷ್ಣು ತೀರ್ಥ ಅಂತ ನಾಮಕರಣ ಮಾಡ್ತಾರೆ. ಅದು ಆಚಾರ್ಯರ ತಮ್ಮಂದಿರ ಹೆಸರು, ಬಹಳ ಪ್ರಸಿದ್ಧವಾದಂಥ. ಶ್ರೀ ವಿಷ್ಣು ತೀರ್ಥ ನಾಮಾಸ್ಮೈ ಪ್ರೀತಿ ತೀರ್ಥ ಪ್ರದತ್ತವಾನ್. ಮಧ್ವದಲ್ಲಿ ಹೇಳಬೇಕಾದ್ರೆ ವಿಷ್ಣು ತೀರ್ಥ ಎಂಬ ಹೆಸರನ್ನು ಪ್ರೀತಿ ತೀರ್ಥರಾದ ಶ್ರೀಮದ್ ಆಚಾರ್ಯರು ತಮ್ಮ ತಮ್ಮನಿಗೆ ಕೊಟ್ಟರು ಅಂತ ಹೇಳಿದ್ದಾರೆ. ಅವರು ಎಷ್ಟು ಸಿದ್ಧ ಪುರುಷರು ಅಂದರೆ ಸಿದ್ಧಿಯ ಪರಾಕಾಷ್ಠೆ. ಆಚಾರ್ಯರಾದ ಮೇಲೆ ಅತಿ ಹೆಚ್ಚು ಸಿದ್ಧಿ ಸೋರಿಸಿದವರು ಅವರು. ಎಲ್ಲ ಹೇಳೋದು ಬೇಡ, ಇವತ್ತಿಗೂ ಇದ್ದಾರೆ, ಅದೇ ದೊಡ್ಡ ಸಿದ್ಧಿಯ. ಇವತ್ತಿಗೂ ಇದ್ದಾರೆ, ಅದು 36,000 ವರ್ಷ ಇರ್ತಾರೆ. ಕಲಿಯುಗದ ದೊಡ್ಡ ದಾಖಲೆಯ 100 ಎಲ್ಲ ಹಿಡಿದಿರ್ತಾರಲ್ಲ, 120, 130 ಅಂತ ಹೇಳಿದಾಗ 150 ಹಾಗೆಲ್ಲ ಹೇಳ್ಬೋದು. ಆದರೆ 36,000 ವರ್ಷಗಳ ಕಾಲ ಇದ್ದು ಆಮೇಲೆ ಬಂದು ಆಚಾರ್ಯರು ಅವರಿಗೋಸ್ಕರ ಗ್ರಂಥಗಳನ್ನು ಭೂಗತ ಮಾಡಿಟ್ಟಿದ್ದಾರೆ. ಅಷ್ಟೊತ್ತಿಗೆಲ್ಲ ಗ್ರಂಥ ಕಿಲ ಆಗಿರುತ್ತೆ. ಗ್ರಂಥಗಳು ಎಷ್ಟು ಪ್ರಿಂಟ್ ಮಾಡಿಸದೆ ಹೋದರೂ ನಾಶವಾಗುತ್ತೆ, ಬರ್ಕೊಳ್ಳೋದ್ರೂ ನಾಶ ಆಗುತ್ತೆ, ಪಾಠ ಪ್ರವಚನ ಬಿಟ್ಟು ಪೂರ್ತಿ ನಾಶ ಆಗಿದೆ. ಪಾಠ ನಿರಂತರ ನಡೀತಾ ಇರಬೇಕು. ಅದು ನಡೀತಾ ಈಗಲೇ ನಾವು ನೋಡ್ತೇವೆ ಎಷ್ಟು ಕಡೆ ಕಡಿಮೆ ಇದೆ. ಇಡೀ ನಮ್ಮ ದೇಶ ತೊಗೊಂಡಾಗ ಎಲ್ಲೋ 4 ಕಡೆ ಬಿಟ್ಟರೆ ನಿಜವಾದರ್ಥ ಪಾಠ ಪ್ರವಚನ ಆ ಮಟ್ಟದಲ್ಲಿ ಇಲ್ಲ. ಇದು ಎಷ್ಟೋ ಊರುಗಳಲ್ಲಿ, ಬಾಗಲಕೋಟೆ ಅಂತ ಊರಿನಲ್ಲಿ 60 ಓಣಿ 70 ಓಣಿ ಅಂತ ಹೆಸರಂತೆ ಓಣಿಗಳಿಗೆ. ಏನು ಗೊತ್ತೇನು, ಆ ಓಣಿಯಲ್ಲಿ 60 ಜನ ಸುಧಾ ವಿದ್ವಾಂಸ ಇದ್ದಾರೆ ಅಂತ ಅರ್ಥ. 70 ಜನ ಇದೆ ವಿದ್ವಾಂಸರ ಸಂಖ್ಯೆನೇ ಓಣಿ ಹೆಸರು. ಬರೀ ಈ ನಂಬರ್ ಕೊಟ್ಟಾಗಲ್ಲ, 3rd ಕ್ಲಾಸ್ 4th ಕ್ಲಾಸ್ ಕೊಟ್ಟಾಗಲ್ಲ. ಅಂಥ ಪಂಡಿತರಿದ್ದರು. ಪಂಡಿತರು ಅಂದರೆ ಹಿಂದೆ ವಿಜಯಗ್ರಹಣದಲ್ಲಿ ಹೋಗ್ಬಿಟ್ಟು 1000 ಗಟ್ಟಲೆ ಪಂಡಿತರು, ಎಲ್ಲ ಭಾರಿ ಭಾರಿ ಹೈ ಕ್ಯಾಲಿಬರ್ ಅವರೆಲ್ಲ. ಆಗಿನ ಪಾಠ ರೀತಿ ಆಗ ಯಾವುದೋ ಸರ್ ಪುರಸ್ಕಾರ ಏನಿಲ್ಲೇ ಇಲ್ಲ, ಬರೀ ಅದೊಂದೇ ದೊಡ್ಡ ತ್ಯಾಗ ಅವರು. ಈಗ ಅಂಥದ್ದೆಲ್ಲ ನಾವು ಕಾಣೋದು ಭಾರಿ ಅಪರೂಪ. ಎಲ್ಲ ಹೋದ ಗ್ರಂಥ ಕಿಲ ಆಗೋಯಿತು. ಅದನ್ನು ತಂದು ಮೇಲಕ್ಕೆ ಎತ್ತಿ ಕುಮಾರ ಪರ್ವತದಲ್ಲಿ ಇವತ್ತಿಗೂ ಇದ್ದಾರೆ. ಅಲ್ಲಿಂದ ಬಂದು ಆ ಗ್ರಂಥಗಳನ್ನು ತೆಗೆದು ಪುನಃ ಅವುಗಳನ್ನು ಪ್ರಸಾರ ಮಾಡಿ ಪಾಠ ಪ್ರವಚನ ಮಾಡಿ ಮಧ್ವ ಸಿದ್ಧಾಂತದ ಪುನರುತ್ಥಾನ ಮಾಡ್ತಕ್ಕಂಥ ಹಿರಿಮೆ ವಿಷ್ಣು ತೀರ್ಥರು. ಅವರ ಹೆಸರನ್ನು ಇಡೋ ಮೂಲಕವಾಗಿ ಸಿದ್ಧಿ ಹೇಗಿರುತ್ತೆ ಅಂತ ತೋರಿಸಿಕೊಟ್ಟವರು ವ್ಯಾಸರಾಜರು. ಶಿಷ್ಯರಿಗೆ ಹೆಸರಿಟ್ಟರು, ಅವರಿಗೆ ಪಾಠ ಹೇಳಿದರು. ಇವತ್ತು ಸನ್ಯಾಸ ಕೊಡೋದು ಎಷ್ಟೋ ಚಾಲೆಂಜಿಂಗು, ಮುಂದೆ ಪಾಠ ಹೇಳಿ ತಯಾರು ಮಾಡಬೇಕು ಅದು ಭಾರಿ ಕಷ್ಟ. ಅಡ್ಮಿಷನ್ ಆಯಿತು, ಮುಂದೆ ಏನಾದ್ರು ಪಾಠ ಆಗಿಲ್ಲದ್ರೆ ಪ್ರಯೋಜನ ಇಲ್ಲ. ಎಂಥ ಪಾಠ ಹೇಳ್ತಾರೆ ವ್ಯಾಸರಾಜರು. ವ್ಯಾಸರಾಜರು ಮಾಡಿದ್ದೆಲ್ಲ ದಾಖಲೆನೇ. ಬಹುಶಃ 100 ದಾಖಲೆ ಒಬ್ಬರ ಹೆಸರಲ್ಲಿ ಸಿಗುತ್ತೆ ಅಂದರೆ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ವ್ಯಾಸರಾಜರಿಗೆ ಅದಕ್ಕೆ ಅಗ್ರಸ್ಥಾನ. ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಆ ಟೈಪ್. ಇವರಿಗೆ ಪಾಠ ಎಷ್ಟು ಹೇಳಿದರು ಅಂತ ಹೇಳ್ತಾರೆ, ಇಡೀ ಸರ್ವ ಮೂಲನ 6 ಸರ್ತಿ ಪಾಠ ಹೇಳಿದ್ರು. ಇಡೀ ಸರ್ವ ಮೂಲನ 6 ಸರ್ತಿ ಪಾಠ. ಇವಾಗ ಸರ್ವಮೂಲ ಪಾಠ ಹೇಳೋ ಪದ್ಧತಿನೇ ಹೋಗಿಬಿಟ್ಟಿದೆ. ಸುಧಾಮಂಗಳ ಇದೆ, ಇರಬೇಕಾದ ತಪ್ಪಲ್ಲ, ಅದು ಸರ್ವಗುಲ ಮಂಗಳ ತಪ್ಪು ಹೋಗಿಬಿಟ್ಟಿದೆ. 6 ಸಲ ವ್ಯಾಸರಾದರೂ ಪಾಠ ಹೇಳಬೇಕಾದ್ರೆ ಅದನ್ನು ಕೇಳಿದ ವಿಜೇಂದ್ರ ಸ್ವಾಮಿ ಎಷ್ಟು ಭಾಗ್ಯಶಾಲಿ ಆಗಿರಬೇಕು, ಯಾವ ಥರ ಕ್ವಾಲಿಟಿ ಇತ್ತು. ಆ ಥರ ದಾಖಲೆಗಳಲ್ಲಿ ಸರ್ವಮೂಲ ಪಾಠ ದಾಖಲೆ ಹಿಂದೆಲ್ಲ ಕಣ ಇವತ್ತಿಲ್ಲೇ ಇಲ್ಲ. ನ್ಯಾಯಸುಧಾರ 9 ಸರ್ತಿ ಪಾಠ ಹೇಳಿದ್ರಂತೆ. ಒಂದೊಂದಕ್ಕೂ ಅತಿ ಫಾಸ್ಟ್ ಆಗಿ 1 ವರ್ಷ ಬೇಕು ಅಂತ ಇಟ್ಕೊಳ್ಳಿ, ಎಷ್ಟು ದಿವಸ ಪಾಠ ಹೇಳಿರಬೇಕು. ವ್ಯಾಸರಾದ್ರೆ ಕೆಲಸ ಎಷ್ಟು ಇವತ್ತೆ, ಅವ್ರು ಯಾವ ಹೆಸರು ಹೇಳಿದ ಲಿಸ್ಟು ಲೆಕ್ಕ ಟೈಮ್ ಆಗಲ್ಲ, ಅಷ್ಟು ಕೆಲಸ ಸಾಧನೆ ಮಾಡಿದ್ದಾರೆ. ಅಂಥವ್ರು ಇವ್ರಿಗೆ ಪಾಠ ಹೇಳುವಾಗ ಎಷ್ಟು ಪ್ರೀತಿ ಇತ್ತು ಅವ್ರ ಮೇಲೆ. ಒಂದ್ಸರಿ ಪಾಠ ಹೇಳಿ ಬಿಡು ಮಾಡಿಕೊಳ್ಳೋದೇ ಕಷ್ಟ, ಹೇಳೋದಕ್ಕೆ ಕಷ್ಟ, ಹೋಗೋದಿಗೂ ಭಾರಿ ಕಷ್ಟ. ಓ ಭಾರಿ ಕಷ್ಟ ಅಂತ ಹೇಳಿದ್ರೆ ತಪ್ಪಿಸ್ಕೊಂಡ್ಬಿಡ್ತಾರೆ. ಅಂಥದ್ದು ಇವ್ರು ಹೇಗಿದ್ರು ಅವ್ರು ಹೇಗೆ ಹೇಳಿದರು. ಅದೇನು ಇವತ್ತಿನಂಥ ವ್ಯವಸ್ಥಿತ ಕಾಲ ಇದ್ದ ಅಲ್ಲ ಅದು. ಆಗಿನ ಕಾಲ ಅವ್ಯವಸ್ಥೆಮಯ, ಯಾರು ಯಾರನ್ನು ಕೊಂದರು ಹೇಳೋರಿಲ್ಲ ಕೇಳೋರಿಲ್ಲ, ಹಣ ಬಿಸಾಕೋದ್ರೆ ಮುಗಿದಷ್ಟು. ಕೋರ್ಟು ಕಚೇರಿಯಲ್ಲಿ ಅವ್ನು ರಾಜ ಮಾಡಿದ್ದೇ ಫೈನಲ್. ಯಾರು ರಾಜಕೀಯ ಕೊಂದಾಕಿದ್ದೆ ಅಷ್ಟೇ, ಬೇರೆ ವ್ಯವಸ್ಥೆಗಳಿಲ್ಲ. ಅಂದರೆ ಅಭದ್ರವಾದ ವಾತಾವರಣ, ಕಳ್ಳಕಾಕರು ಬರುವ ಯುದ್ಧಗಳಂತೂ ಎಷ್ಟೋ ಯುದ್ಧಗಳು. ವಿಜಯನಗರದ ಯುದ್ಧ ಅಂತೂ ವ್ಯಾಸರಾಜರ ಕಾಲಕ್ಕೆ ಎಷ್ಟೋ ಯುದ್ಧ ಆಗೋಗ್ಬಿಟ್ಟಿದೆ, ದೊಡ್ಡ ದೊಡ್ಡ ಯುದ್ಧಗಳು ನಡೆದಿದೆ ಆಗಿನ ಕಾಲಕ್ಕೆ. ಅದೆಲ್ಲ ವ್ಯಾಸರಾಜರಿಂದ ಗೆದ್ದರವರು. ಅಂಥ ಯುದ್ಧದ ಗಲಾಟೆಗಳು ಇದು ಮತ್ತು ಪಂಡಿತರು ಸುಮ್ಮನೆ ಕೊಡೋದ್ರೆ ವಾಕ್ಯಾರ್ಥಕ್ಕೆ ಬರೋರು, ಗ್ರಂಥ ಬರೀಬೇಕು, ಐವತ್ತು ತೀರ್ಥಯಾತ್ರೆ ಮಾಡಬೇಕು, ಶಿಷ್ಯರನ್ನು ಬೆಳೆಸಬೇಕು ಮಠ. ಇವತ್ತು ಬೆಳೆಸೋ ಕಾನ್ಸೆಪ್ಟ್ ಇಲ್ಲೇ ಇಲ್ಲ, ಇರೋರು ಉಳಿದ್ರೆ ಸಾಕಾಗಿದೆ. ಇವತ್ತು ಹಿಡ್ಕೊಂಡ್ರೆ ಉಳ್ಕೊಂಡ್ರೆ ಸಾಕಷ್ಟೆ, ಶಿಷ್ಯರೆಲ್ಲ ಸಿಕ್ಕಾಬಿಟ್ಟು ಬೆಳೆದಿದ್ದ ಅಂಥವ್ರ ಕಾಲ ಸುವರ್ಣ ಯುಗ ಅದು. ಯಾವ್ದಾದ್ರು ಊರಿಗೆ ಹೋದರೆ ವಾರದಲ್ಲಿ ಸೋಲಿಸಿ ಶಿಷ್ಯರನ್ನು ಮಾಡಿಕೊಂಡು ಅಲ್ಲಿ ಭಿಕ್ಷೆ ಮಾಡಬೇಕು ಆಮೇಲೆ, ಅಂಥ ಸ್ಥಿತಿ ಅದನ್ನು ಮಾಡಿದರು. ಅಂದರೆ ಆ ಕಾಲ ನೆನೆಸ್ಕೊಂಡ್ರೆ ಇವತ್ತಿನ ಓಡಾಟ ಅವತ್ತಿಲ್ಲ, ಫ್ಲೈಟು ಗೀಟು ಇಲ್ಲ, ಕಾರು ಸ್ಕೂಟರ್ಗಳಿಲ್ಲ, ಏನಿದ್ರೂ ಇಲ್ಲ, ಮೇಣೆಯಲ್ಲಿ ಹೋಗಬೇಕು, ಪಾದಚಾರಿ ನಡ್ಕೊಂಡು ಹೋಗ್ಬೇಕು, ಬೇರೆ ದಾರಿನೇ ಇಲ್ಲ. ಇಂಥ ಒಂದು ಸವಿಷ್ಟು ಕೆಲಸ ಮಾಡ್ತಾರೆ ಅಂದರೆ ಹುಚ್ಚ. ಈ ಕಂಪ್ಯೂಟರ್ ಯುಗದಲ್ಲಿ ಅಂಥವ್ರಿದ್ದು ಏನೇನು ಮಾಡ್ಬೋದು ಯೋಚನೆ ಮಾಡ್ಬೋದು, ಒಂದು ಕ್ಷಣಕ್ಕೆ ವಂಡ್ರಸ್ ಏನು ಬೇಕಾದ್ರೂ ಮಾಡ್ತಕ್ಕಂಥ ಶಕ್ತಿ. ಅಂಥವ್ರಿದ್ದಾಗ ಜನಗಳೇನಾಗ್ತಾರೆ, ದೇವ್ರ ಕಡೆ ನಂಬಿಕೆ ಬರುತ್ತೆ. ಇದೆಲ್ಲ ಸೈನ್ಸ್ ಬಗ್ಗೆ ನಂಬಿಕೆ ಬಂದಿದ್ದು ಇವೆಲ್ಲ ನೋಡಿದ್ರಿಂದ. ವಂಡ್ರಸ್ ನೋಡಿ, ಅಬ್ಬ ಸೈನ್ಸ್ ಎಷ್ಟು ಗ್ರೇಟ್ ಅಂತ. ಸೈನ್ಸ್ ಯಾರು ಓದಿ ಗ್ರೇಟ್ ಅಂತ ಹೇಳೋದಿಲ್ಲ, ಸೈನ್ಸಿನ ಅಪ್ಲಿಕೇಶನ್ ನೋಡಿ ಭಾರಿ ಗ್ರೇಟ್ ಅಂತ ಹೇಳ್ತಾರೆ. ತತ್ವ ಅಪ್ಲಿಕೇಶನ್ನು ಅಷ್ಟು ಪಾಠ ಹೇಳಿದೆ. ಆ ಕಾಲಕ್ಕೆ ವಾದಿರಾಜ ಸ್ವಾಮಿ ಕೂಡ ಅಲ್ಲೇ ಇತ್ತು. ವಿಜೇಂದ್ರ ವಾದಿರಾಜ ಸ್ವಾಮಿ ಭಾರಿ ಸ್ನೇಹ, ಆಗಿನಿಂದನೂ ತುಂಬ ಸ್ನೇಹ. ಅದಕ್ಕೆ ಎಫೆಕ್ಟ್ ಮುಂದೆ ಗೊತ್ತಾಗುತ್ತೆ ಏನಂತೇಳಿ. ಜೊತೆಗಿದ್ದು ಇಷ್ಟೆಲ್ಲ ಮಾಡಿ ಪುರಂದರಾಸರೆಲ್ಲ ಬಂದಿದ್ದು ಆ ಕಾಲಕ್ಕೆ ಸುಮಾರು ಇವರ ಕಾಲ ನಮಗೆ ಲೆಕ್ಕ ಹಾಕಿದರೆ 1502-1503 ಹುಟ್ಟಿದ್ದೇವರು. 1595 ವೃಂದಾವನಸ್ಥ ಆಗಿದ್ದೆ ವಿಜೇಂದ್ರ ಸ್ವಾಮಿ. ಸೊ 90+ ಅವರಿದ್ದಿದ್ದು, ವ್ಯಾಸರಾದರೂ 90+ ಇದ್ದವರೇನೆ. ದೀರ್ಘವಾದ ಆಯುಷ್ಯ, ಕೊನೆಯವರೆಗೂ ದೊಡ್ಡ ಕಾರ್ಯಗಳ ಸುರಿಮಣೆ ಮಾಡಿದವರು. ಪಾಠ ಅಷ್ಟು ಪ್ರೀತಿಯಿಂದ ಅವರನ್ನು ಬೆಳೆಸಿದರು, ಪಾಠ ದೊಡ್ಡ ವಿದ್ವಾಂಸರನ್ನು ಮಾಡಿದ್ದರು. ಅದೇ ಸಮಯಕ್ಕೆ ಒಂದು ಪ್ರಸಂಗ ನಡೆಯಿತು. ಸುರೇಂದ್ರ ತೀರ್ಥರು ಅಂತ ಇದ್ದವರು, ರಘುನಂದನದ ಶಿಷ್ಯರು. ಅವು ಆಗಿನ ಕಾಲಕ್ಕೆ ವ್ಯಾಸರಾಜರ ಇನ್ನೊಂದು ಮುಖ ಅಂದರೆ ಎಲ್ಲ ಮಾಧ್ವ ಮಠದ ಸ್ವಾಮಿಗಳು ಅಲ್ಲಿ ಬರಹ ಮಾಡಿದರು. ಅವತ್ತು ಮಾಧ್ವ ಪಂಡಿತ ಇನ್ನೊಬ್ಬರು ಬರದಂತೆ ನೋಡ್ಕೋತಾರೆ, ಸಾಮಾನ್ಯ ಪದ್ಧತಿ. ಎಲ್ಲ ಸ್ವಾಮಿಗಳು ಬಂದು ದಾಖಲೆ ಇದೆ, ರಾಜಮರ್ಯಾದೆ ಎಲ್ಲರಿಗೂ ಕೂಡ. ಇವರು ರಾಜಗುರುಗಳಲ್ಲ, ಇವ್ರು ಹೇಳಿದ ಮೇಲೆ ಮುಗಿದೋಯ್ತು. ಯಾಕೆ ರಾಜರಿಗೆ ಅವ್ರ ಯೋಗ್ಯತೆ ಗೊತ್ತಿರಲ್ಲ, ಇವರಿಗೆ ಯೋಗ್ಯತೆ ಗೊತ್ತಿರುತ್ತೆ. ಅವ್ರನ್ನ ಕರೆಸಿದ್ರು ಬಂದರು. ಬರ್ತಾನೆ ದೊಡ್ಡ, ಅವರು ದೊಡ್ಡ ಸಿದ್ಧ ಪುರುಷರು. ಅವ್ರ ಬಗ್ಗೆ ಒಂದು ಮಾತಿದೆ, ಅವರು 3 ಸಲ ನಿರಾಹಾರ ವ್ರತದಿಂದ ಭೂಪ್ರದಕ್ಷಿಣೆ ಮಾಡಿದ್ರಂತೆ. 3 ಸಲ ಭೂಪ್ರದ ನಿರಾಹಾರ ಮಾಡಿಕೊಂಡು ನಿರಾಹಾರ ಬಂದು ಮನೆಯಿಂದ ಅವ್ರಿಗೆ ಹೋಗಲ್ಲ ಏಕಾದಶಿ ಅಂತ ಹೇಳಿಬಿಟ್ರೆ ಗೊತ್ತಾಯ್ತ. ಮನೆ ಅಷ್ಟು ಇರ್ತಾರೆ, ಅಷ್ಟರ ಬಟ್ಟಿಗೆ ಸುಸ್ತಾದರೆ ನಿರಾಹಾರದಿಂದ ತ್ರಿವಾರಂ ಚಕ್ರೆ ಭೂಪ್ರದಕ್ಷಿಣೆ ಅಂತೇಳಿ 3 ಸಲ ಭೂಮಿ ಬದ್ರಿಯಾತಿ ಇತ್ಯಾದಿ ಎಲ್ಲ ಯಾತ್ರೆ ಮಾಡಿದ್ರು. ಅಂಥ ತಪಸ್ಸಿದ್ದರು ಅವರು. ಊರುಗಡೆ ಬಂದರು, ದೊಡ್ಡ ತುಳಸಿ ವನಗಳು ಬೇಕಾದಷ್ಟು ನೋಡಿದರು. ಭಾರಿ ಖುಷಿಯಾಯಿತು ಅವರಿಗೆ ವಿಜಯನಗರ ಹತ್ರನೇ. ಅಲ್ಲೇ ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು ಅವರು ತುಳಸಿ ಲಕ್ಷಾರ್ಚನೆ ಕೋಟ್ಯಾರ್ಚನೆ ಆಗೋಯ್ತು. ಮನಸ್ಸಿನಲ್ಲೇ ಮಾನಸ ಪೂಜೆ ಮಾಡಿದರು, ಹೊರಟೋದ್ರು. ಜನಗಾದ್ರು ಏನಾಯಿತು ಅಂತ ಆಗೋತಾ ಆಮೇಲೆ ಗೊತ್ತಾಯಿತು. ವ್ಯಾಸರಾದ ಶಿಷ್ಯ ಆಮೇಲೆ ಬಂದ, ಎಲ್ಲ ತುಳಸಿ ಬಿಡಿ ಅರ್ಚನೆ ಅಂತ ತೊಗೊಂಡು ಹೊರಟೋದ್ರು. ವ್ಯಾಸರಾದ ತಂದಿಟ್ಟು ಹಾಕ್ಲಿಕ್ಕೆ ಅಂತ ನೋಡ್ತಾರೆ, ನೋಡಿದ ತಕ್ಷಣ ನಿರ್ಮಾಲ ತಂದಿದ್ದೆ ತೊಗೊಂಡೋಗು ಅಂತ ಹೇಳಿದ್ರು. ಇವ್ರ ಶಕ್ತಿ ಹೇಗಿದೆ, ಅವ್ರ ಶಕ್ತಿ ಹೇಗಿದೆ, ಇವ್ರು ನಿರ್ಮಾಲ್ಯ ಕೃಷ್ಣಾರ್ಪಣ ಅಂತ ಇವ್ರ ಶಕ್ತಿ ಅದು ಗುರುಸಿದ್ದು ಅವ್ರು. ಇವತ್ತೆ ದೇವ್ರಿಗೆ ಮುಟ್ಟುತ್ತೆ ಅಂತ ಯಾರಿಗೆ ಗೊತ್ತು, ಕೊಟ್ಟರೆ ಕೃಷ್ಣ ಗುಂಡಿಗೆ ಹಾಕ್ತಾರ ಜೇಬ್ಗೆ ಹಾಕ್ತಾರ ಗೊತ್ತಾಗೋದಿಲ್ಲ. ಅಂಥ ಹೊತ್ತಿನಲ್ಲಿ ಇದು ಕೃಷ್ಣಾರ್ಪಣ ಆಗಿದೆ, ನಿರ್ಮಾಲ ತೋರಿಸಿದೆ ಅಂತ ಶಿಷ್ಯ ಹೇಳ್ತಾ, ಇಲ್ಲ ಇಲ್ಲ ನಾನೇ ತಂದಿದ್ದೇನೆ, ಗಿಡದಿಂದನೇ ತಂದಿದ್ದೇನೆ, ಪಾಪ ಅಂತ ತನಗೆ ಗೊತ್ತಿದ್ದೇನೆ ಹೇಳ್ದ. ಅವನು ತರಹ ಪ್ರತಿನಿತ್ಯ ತರಹಾಗಿ ತಂದಿದ್ದೇನೆ, ಏನು ನಿರ್ಮಾಲಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ. ಅವ್ರು ನಿನ್ನ ಕಡೆಯಿಂದ ಏನೂ ತಪ್ಪಾಗಿಲ್ಲ, ನಿನ್ನ ಕಡೆಯಿಂದ ಏನೂ ತಪ್ಪಾಗಿಲ್ಲ, ಅಲ್ಲಿ ತಪ್ಪೇ ಆಗಿಲ್ಲ, ಅದು ನಿರ್ಮಾಲ್ಯ ಹೌದಿತ್ತು. ಒಬ್ಬರು ಜ್ಞಾನಿಗಳು ಬಂದಿದ್ದಾರೆ ಸುರೇಂದ್ರ ತೀರ್ಥರು ಅಂತೇಳಿ, ಅವರು ಮನಸ್ಸಿನಲ್ಲೇ ಕೃಷ್ಣಾರ್ಪಣ ಅಂತ ಹೇಳಿದ್ದಕ್ಕೆ ಆಗೋಗಿದೆ, ಯೋಚನೆ ಮಾಡಬೇಡ ಬೇರೆ ತುಳಸಿತ ಅಂತೇಳಿ ಅವರನ್ನು ಸ್ವಾಗತ ಮಾಡೋಕ್ಕೆ ಏರ್ಪಾಡು ಮಾಡಿದ್ರು. ರಾಜರಿಗೆ ಹೇಳಿಬಿಟ್ರು, ರಾಜನೇ ಅಂತ ಸ್ವಾಗತ ಮಾಡಿ ಅವ್ರನ್ನ ಕರೆಸಿದ್ರು. ಅನೇಕ ದಿವಸ ಅಲ್ಲೇ ಇತ್ತು, ಅವರಿಗೆ ಸ್ವಾಗತ ಮಾಡಿ ಕರೆಸಿದ್ದಷ್ಟೇ ಅಲ್ಲ. ವಿಜಯ ವಿಠಲ ದೇವಸ್ಥಾನದ ಎದುರುಗಡೆಗೆ ಇವತ್ತೆಲ್ಲ ಸಿಕ್ಕಿದೆ ಅವೆಲ್ಲ ಕೂಡ. ಒಂದು ಜಾಗ ಅಲ್ಲಿ ಸುರೇಂದ್ರ ಒಡೆಯರ ಮಠ ಅಂತ ಇದೆ, ಜಾಗ ಕೊಡಿಸಿ ಮಠ ಕಟ್ಸಿಕೊಟ್ಟಿದ್ದಾನೆ ರಾಜ. ವ್ಯಾಸರಾದ್ರದ ದಿಷ್ಟು ಕೂಡ ರಾಜಗುರುಗಳ ಮಾಡಿದ ಕೆಲಸ. ಇತ್ತೀಚೆಗೆ ಯಕ್ಷೇಶ್ವರ ಸಿಕ್ಕಿದೆ ಅದು, ಸುರೇಂದ್ರ ಸಿಕ್ಕಿದೆ. ಅಷ್ಟೇ ಅಲ್ಲ, ವೃಂದಾವನವೂ ಸಿಕ್ಕಿದೆ ಅಲ್ಲಿ. ಸುರೇಂದ್ರ ಸ್ವಾಮಿ ವೃಂದಾವನ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ, ಈ ವೃಂದಾವನವೂ ಸಿಕ್ಕಿದೆ ಈಗ. ಅಂದರೆ ಎಷ್ಟರ ಮಟ್ಟಿಗೆ ಸುರೇಂದ್ರ ತೀರ್ಥರ ಒಂದು ಪರಿಣಾಮ ಇತ್ತು, ವ್ಯಾಸರಾಜ ಹೇಗೆ ಗುರುಸಿದ್ರು ಅವ್ರನ್ನ, ಎಷ್ಟೋ ದಿವಸ ಜೊತೆಗಿದ್ದರು. ಕೊನೆಗಿಂದ ಹೋಗೋ ಪ್ರಸಂಗ ಬಂತು. ಅಷ್ಟೊತ್ತಿಗೆ ವಿಶಿಷ್ಟ ಪ್ರಸಂಗ, ಕೊನೆಯ ದಿವಸ ಭಿಕ್ಷೆ ಸ್ವೀಕಾರ ಮಾಡಿ ಕೃಷ್ಣಾರ್ಪಣ ಅಂತ ಹೇಳೋದಕ್ಕೆ ಹೋದರೆ ನಾವು ತಗೋತೀವಿ ಒಂದು ಕರಾರು ಅಂತ ಹೇಳಿದರು. ಏನು ಅಂತ ಕೇಳಿದರು, ನಿಮ್ಮ ಶಿಷ್ಯ ವಿಷ್ಣು ತೀರ್ಥರಿದ್ದಲ್ಲ ಅವ್ರು ನಮ್ಮದೇ ಕೊಡೋದಾರ ತಗೊಡ್ತೀವಿ ಅಂತ ಹೇಳಿ ಎಷ್ಟು ಅಭಿಮಾನದ ಇಟ್ಟಿದ್ದಾರೆ ಅಂದರೆ ಉಳಿದವ್ರು ಯಾರು ಒಂದು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದಿವಸ ವಾಚ್ ಮಾಡಿದ್ದರು ಅವರು ವಿಷ್ಣು ತೀರ್ಥರ ಬಗ್ಗೆ, ನೋಡಿದರು ಎಲ್ಲದನ್ನು. ಇವರು ನಮ್ಮ ಪೀಠಕ್ಕೆ ಬಂದರೆ ಮಠ ಭಾರಿ ಬೆಳೀತದೆ. ಇವತ್ತು ಮಠ ಬೆಳೆಯೋದು ಮುಖ್ಯ ಅಲ್ಲ, ಮನೆ ಬೆಳೆಯೋದು ಮುಖ್ಯ ಆಗಿಬಿಟ್ಟಿರ್ತಾರೆ. ಮನೆ ಬೆಳೆಸಿದರೆ ಮಠ ಹೇಗಾಗ್ತದೆ, ಮಠ ಬೆಳಿಬೇಕು, ಸಿದ್ಧಾಂತ ಪ್ರಸಾರ ಆಗ್ತದೆ. ಎಷ್ಟು ಒಳ್ಳೆಯ ಒಂದು ಮಠ ಬೆಳೆಯೋದು ಅಂದರೆ ಸಿದ್ಧಾಂತ ಬೆಳೆಸೋದು ಅಂತ. ಬಿಲ್ಡಿಂಗ್ ಬೆಳೆದ್ರೆ ಮಠ ಬೆಳೆದಾಗಲ್ಲ. ಸ್ಕೂಲು ಭಾರಿ ದೊಡ್ಡದು ಅಂದರೆ ಬಿಲ್ಡಿಂಗ್ ನೋಡೋದಿಲ್ಲ, ಬಂದವರೆಲ್ಲ ರ್ಯಾಂಕ್ ಪಾಸ್ ಆದವರೆಲ್ಲ ರೆಂಡ. ಅದಕ್ಕೆ ಯಾವುದಾದ್ರು ಗುಡಿಸಲು ಕೆಳಗೆ ಅದು ಫಸ್ಟ್ ಕ್ಲಾಸ್ ಇನ್ಸ್ಟಿಟ್ಯೂಷನ್, ದೊಡ್ಡ ಒಂದು 5-6 ಸ್ಟೋರಿ ಬಿಲ್ಡಿಂಗು ಎಲ್ಲ ಫೇಲೆ, ವರ್ಷದ ಇನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇನ್ನು ಮಠ ಮಠ ಹೇಗಿರಬೇಕು ಅಂದರೆ ಎಷ್ಟು ಪಂಡಿತರಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಧರ್ಮಾನುಷ್ಠಾನ ಮಾಡ್ತಾರೆ, ಅದ್ರ ಮೇಲೆ ಮತ ನಡಿಬೇಕೇ ಹೊರತು ಕಟ್ಟಡಗಳಿಂದ ಅಳೆಯಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬೇಕು ಫ್ಯಾಕ್ಟ್ರಿ ಎಷ್ಟು ದೊಡ್ಡ ಕಳಿಸಿರ್ತಾರೆ, ಫಾರಿನ್ ಬರೀ ಅಂಥವೇ ಇರೋದು ಬರೀ, ಅದರಿಂದ ದೊಡ್ಡದೊಂದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮಗೆ ಕಾನ್ಸೆಪ್ಟೇ ಚೇಂಜ್ ಆಗಿಬಿಟ್ಟಿದೆ. ಮತವನ್ನು ಮಠವನ್ನು ಬೆಳೆಸೋದು ವಿದ್ಯೆಯಿಂದ ಹೇಳ್ಕೋಬೇಕಲ್ಲ, ವಿದ್ಯೆಯಿಂದ ಪರಿಚಯ ಮಾಡಿಕೊಳ್ಳೋದ್ರ ವಿದ್ಯಾ ಅಂಬೋದು ಹೈಯೆಸ್ಟ್, ವಿದ್ಯೆಯ ಅಮೃತ ಮಷ್ಣುತೆ. ಅದಕ್ಕೇ ಅಂಥ ಒಂದು ವಿಚಿತ್ರವಾದಕ್ಕೆ ಅದು ಆ ರೀತಿ ಬೆಳೆದಿದ್ದು ವಿಜಯನಗರವೇ ಬೆಳೀತದೆ. ಅದರಿಂದ ಮತ ಹಾಗೆ ಬೆಳೆದಿದ್ದಕ್ಕೆ ವಿಜಯನಗರ ಬಳಿ ಸುವರ್ಣ ಸಾಮ್ರಾಜ್ಯ ಅಂತ ಆಯಿತು. ನಮಗೆ ಮಾಧ್ವರಿಗೂ ಸುವರ್ಣ ಯುಗ, ರಾಜ್ಯಕ್ಕೂ ಸುವರ್ಣ ಯುಗ. ಎಲ್ಲಿ ವಿದ್ಯಾ ಕಾರ್ಯ ನಡೀತೋ ಅಲ್ಲಿ ಒಳ್ಳೆಯ ವಾತಾವರಣ ಮೂಡುತ್ತೆ. ಅದರ ಫಲಿತಾಂಶ ರಾಜರು ಸ್ವತಃ ವಿದ್ವಾಂಸನಾಗಿದ್ದ. ಕೃಷ್ಣದೇವರಾಜ ಎಷ್ಟೋ ಗ್ರಂಥ ಬರೆದಿದ್ದಾನೆ, ಅದು ಸಂಸ್ಕೃತದಲ್ಲಿ ಬೇರೆ ಬರೆದಿದ್ದಾನೆ, ಆಸ್ಟ್ರೋಮ್ಯಾಟಿಕ್ ವಿದ್ವಾಂಸ. ಅದರಿಂದ ಅರ್ಥ ಆಗ್ತಿತ್ತು. ಇವರ ಪ್ರಚೋದನೆ ಆಗಿತ್ತು. ಕೃಷ್ಣದೇವರಾಜನ ಹುಟ್ಟಿನಿಂದ ಕೊನೆಯವರೆಗೂ ವ್ಯಾಸರಾಜರ ಪ್ರಭಾವ ಅದರ ಮೇಲೆ ಇತ್ತು. ವಿಜೇಂದ್ರ ಸ್ವಾಮಿಗಳು ಮೊದಲಾದವರ ಮೇಲೆ ಹೇಗೆ ಆಧ್ಯಾತ್ಮಿಕ ಪ್ರಭಾವ ಮಾಡಿದರೋ ಅಷ್ಟೇ ಪ್ರಭಾವವನ್ನು ಒಬ್ಬ ರಾಜನ ಮೇಲೆ ಮಾಡಿದ್ದೆ ಕವನು. ಈಗ ದಕ್ಷಿಣ ಭಾರತ ಕಂಡ ಒಬ್ಬೇ ಒಬ್ಬ ದೊಡ್ಡ ರಾಜ ಅಂದರೆ ಕೃಷ್ಣದೇವರಾಜ. ಅಷ್ಟು ದೊಡ್ಡ ರಾಜರಾಗಲಿಲ್ಲ. ಕೃಷ್ಣದೇವರಾಜ ಪ್ರಸಿದ್ಧನಾದ ರಾಜ ಮಧ್ಯ ಎಲ್ಲಿ ಹೋದರೂ ಇಡೀ ಎಂಟೈರ್ ದಕ್ಷಿಣ ಭಾರತ ಆತನ ಕೈಲಿತ್ತು, ಇಡೀ ದಕ್ಷಿಣ ಭಾರತ. ಅದಕ್ಕೆ ನೀವು ಬೇರೆ ಕಡೆಯೆಲ್ಲ ಮನ್ನಾರಗುಡಿಯೆಲ್ಲ ನೋಡ್ತಾ ಹೋಗಿ, ಎಲ್ಲ ಕಡೆ ಸೇಮ್ ವಿಜಯನಗರದ್ದೇ. ಅದು ವಿಜಯನಗರದ ಅದನ್ನೇ ಕಡೆ ತಂದೆ ಅಂತ ಹಾಗೆ ಕಟ್ಸೋದು ಮಾಡೆಲ್ ಒಂದು. ಯಾವ ಶಿಲ್ಪಿ ಅಂತ ಹೇಳಿದರೆ ಅವರು ಪ್ಯಾಟರ್ನ್ ಆ ರೀತಿ ಮಾಡ್ತಾ ಬಂತು. ತಿರುಪತಿಗಂತೂ ಅದು ಕೊಟ್ಟಿರೋ ಲೆಕ್ಕನೇ, ಕೃಷ್ಣದೇವರಾಜ ಕೊಟ್ಟಿರೋ ಲೆಕ್ಕನೇ ಇದೆ. ತಿರುಪತಿಯ ದೊಡ್ಡ ಆಸ್ತಿಯ ಸಿಂಹಪಾಲ ಎಲ್ಲ ಕೃಷ್ಣದೇವರಾಜ ಕೊಟ್ಟಿದ್ದೆ. ಬಂಗಾರ ಊರು ಎಲ್ಲ ಸುರಿಮಳೆ ಮಾಡಿಬಿಟ್ಟಿದ್ದೆ. ಎಲ್ಲ ವ್ಯಾಸರಾಜರದ ನಿದರ್ಶನ ದಿಗ್ದರ್ಶನ ಅದಕ್ಕೆ ಅದು ನಡೀತು. ಆಗ ಅವರು ಉಳಿದವ್ರು ಯಾರೇ ಆಗಿದ್ದು ಅದು ಬಿಟ್ಟು ಬೇರೆಯವನ್ನು ಕೇಳಿರಿ ಅಂತಿದ್ರು ಅಷ್ಟೇ. ಅದೊಂದು ಕೇಳಬೇಡಿ, ಸಹಜವಾಗ್ತದೆ. ವ್ಯಾಸರಾದರೆ ಏನು ಯೋಚನೆ ಮಾಡಲಿ, ಯಾರೋ ಒಬ್ಬರಾಗಿರೋ ತೊಗೊಂಡೋಗಿ ಇನ್ನೂ 4 ಜನ ಕರ್ಕೊಂಡೋಗಿ ಅಂತ ಹೇಳ್ಬೋದಾಗಿ. ಆದ್ರೆ ಹೇಳ್ತಾರೆ ಅವ್ರ ಬಟ್ಟೆ ಕೊಡ್ಬೇಕು, ಅವಶ್ಯ ಕೊಡ್ಬೇಕು, ಇಷ್ಟಾರ್ಪಣ ಅಂತೇಳಿ. ಇದು ಎಷ್ಟು ಔದಾರ್ಯ ಇತ್ತು ವ್ಯಾಸರಾಜ. ಅವ್ರ ಸಿಂಹಾಸನದಲ್ಲಿ ಕೂತ್ರುಗಳು ಬಂದರು, ರಾಜ ವಾಪಸ್ ಕೊಟ್ಟರು, ಯಾರೂ ಕೊಡೋದಿಲ್ಲ, ಬಾಡಿಗೆ ಮನೆಯವ್ರು ಬಿಡೋದಿಲ್ಲ ಅಂತ ಕಾಲ. ಅಂಥ ಹೊತ್ತಿನಲ್ಲಿ ಸಿಂಹಾಸನ ಪೂರ್ತಿ ರಾಜ್ಯ ವಾಪಸ್ ಕೊಟ್ಟರು. ಈ ಪೂರ್ತಿ ಇಷ್ಟ ತೀರ್ಥರು ವಾಪಸ್ ಬಿಟ್ರಂಗೆ. ಅವ್ರದ್ದು ಒಂದೇ, ಎಲ್ಲೇ ಮಾಡಿದರೂ ಮಧ್ವ ಮಧ್ವದ ಕೀರ್ತಿ ಬರುತ್ತೆ. ಇವತ್ತು ಯಾರೇ ಟೀಮ್ನಲ್ಲಿ ಹೊಡೆದ್ರು ಟೀಮಿ ಸೇರಿ ಮನೆ ರನ್ ಆಗಿಲ್ಲಲ್ಲ, ಅವ್ರು ಅಲ್ಲೇ ಕೊಟ್ಟು ಹೋಗ್ಬೇಕಲ್ಲ. ಇದಕ್ಕೆ ಯಾರೇ ಗೆದ್ದರು ಕೂಡ ಅದು ಕಾಲ. ಈ ವಿಶಾಲ ದೃಷ್ಟಿ ಎಷ್ಟು ಜನಕ್ಕೆ ಇರುತ್ತೆ? ಅದು ವಿದ್ಯೆ ಓದು ಅನುಷ್ಠಾನ ಎಲ್ಲ ಒಂದೇ ಇದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ. ವ್ಯಾಸರಾಜರು ಆ ಮಟ್ಟದ ಗುರುಗಳಾಗಿದ್ದರು, ತಕ್ಷಣ ಕೊಟ್ಟರು. ಕೇಳಿದ್ರು ಅವರೇ ಅಂಥವ್ರು ಕೆಲವರೆಲ್ಲ ಏನು ಮಾಡ್ತಾರೆ, ಇಂಥವ್ರು ಇದ್ದುಬಿಟ್ರೆ ಇವ್ರ ಮಠ ಬಾರಿ ಬಂದುಬಿಡುತ್ತೆ. ಅವ್ರು ಹೇಗಾದ್ರು ಓಡಿಸ್ಬೇಕು, ತಮ್ಮ ಹತ್ರದ ಓಡಿಸ್ಬೇಕು ಅಂತ ಆ ಥರ ಯೋಚನೆ ಮಾಡೋ ಜನಗಳೇ ಜಾಸ್ತಿ. ತಮ್ಮಟ್ಟಕ್ಕೆ ಅವ್ರು ಬಂದರೆ ಹೇಗಿರ್ತದೆ? ಇವತ್ತೆಲ್ಲ ಪ್ಲೇಯರ್ಸ್ ಅಂತ ತಗೋತಾರೆ ಬೇರೆ ಕಂಟ್ರಿಯವ್ರು, ಗೊತ್ತಲ್ಲ. ಬೇರೆ ಕಂಟ್ರಿಯವ್ರು ಇನ್ನೊಂದು ಕಂಟ್ರಿಯಿಂದ ಪ್ಲೇಯರ್ಸ್ ಅಂತ ತಗೋತಾರೆ. ಆಟದಲ್ಲಿ ಆಟ ಮುಖ್ಯ, ಅವ್ರಿಗೆ ಗೆಲ್ಲಬೇಕು ಅಂತ. ಆ ರೀತಿ ಬೇರೆ ಮಠದಿಂದ ತಗೊಳ್ಳೋ ಅವಧಾರಿ ಅವರಿಗಿತ್ತು, ಕೊಡೋ ಅವಧಾರಿ ಇವರಿಗಿತ್ತು. ಇಬ್ಬರು ಭಾರಿ ಬ್ರಾಡ್ ಮೈಂಡೆಡ್. ಇವತ್ತು ಇನ್ನೊಬ್ಬರದ್ರೆ ತೀರ್ಥ ಕೊಡೋದಿಲ್ಲ ಅಂತ ಕಾಲ ಇದೆ, ಗೊತ್ತಾಯ್ತಾರೆ ಇವರಿಗೆ. ಬೇರೆ ಬಡ್ತವ್ರು ತಮ್ಮ ಮಠದವ್ರು ಪ್ಯಾಂಟ್ ಹಾಕಿದ್ರು ಬದಲೇ ತೀರ್ಥ ಅವರಿಗೆ. ಇವರು ಎಂಥ ಬಡಿವತ್ತರಾದರೂ ಇಲ್ಲ ನಿನಗೆ ಅಂತ ಬಾರಿ ಇವತ್ತು ಕಾಲ ಜಾರಿ ನಡೀತಾ ಇದೆ ಅದೆಲ್ಲ ಕೂಡ. ಅದು ಇನ್ನೊಬ್ಬ ತಮ್ಮ ಉತ್ತರಾಧಿಕಾರಿ ಮಾಡಬೇಕಾದ್ರೆ ಎಂಥ ವಿಷನ್ ಇತ್ತು ಸುರೇಂದ್ರ ತೀರ್ಥ. ಆ ವಿಷನ್ ಏನೇನು ಪ್ರಮಾಣ ಇವತ್ತು ರಾಯರ ಮಠದ ಒಂದು ಹಿನ್ನೆಲೆಯಲ್ಲಿ ವಿಜೇಂದ್ರ ಸ್ವಾಮಿ ದೊಡ್ಡ ಸಾಧನೆ ಮಾಡಿದ್ರು. ಪಟ್ಬಿಟ್ಟು ತಗೊಂಡು ಕಳಿಸೇ ಬಿಟ್ಟಿಲ್ಲ ಕಡೆ. ಆಗ ಮಠದಲ್ಲಿ ಲೀಗಲಿ ಕೆಲವು ಆಗ ಫಾರ್ಮ್ಯಾಲಿಟೀಸ್ ಆಗಬೇಕಲ್ಲ, ತಂಡ ವ್ಯತ್ಯಾಸ ಇದೆಲ್ಲ ಆಗಬೇಕು. ಇವರು ಶಿಷ್ಯರು ಅನಿಸ್ಕೋಬೇಕಾದ್ರೆ ಕೆಲವು ಮೆಥಡ್ ಎಲ್ಲ ಇದೆ. ಅದಕ್ಕೆ ದಂಡ ವ್ಯತ್ಯಾಸ, ನಾಮ ವ್ಯತ್ಯಾಸ ಎಲ್ಲ ಮಾಡಬೇಕು. ಆ ರೀತಿ ಮಾಡಿ ವಿಜೇಂದ್ರ ತೀರ್ಥ ಅಂತ ನಾಮಕರಣವನ್ನು ಮಾಡ್ತಾರೆ. ವಿಠಲ ಪೂರ್ವಾಶ್ರಮದ ಹೆಸರು, ವಿಷ್ಣು ತೀರ್ಥ ಆಶ್ರಮದ ಹೆಸರು, ವಿಜೇಂದ್ರ ತೀರ್ಥ ಪೀಠದ ಹೆಸರು. ಎಲ್ಲ ಕಡೆ ವಿ ಇದೆ ನೋಡಿ, ಅದಕ್ಕೆ ವಿಕಾರ ಹೋಗಲೇ ಇಲ್ಲ ಅವರಿಗೆ ಅಂತ ಹೇಳೋ ಮಾತಿದೆ. ವಿ ಹೋಗಲೇ ಇಲ್ಲ, ವಿಕಾರ ವಿ ಎಂಬ ಅಕ್ಷರ ಮುಡಿ ಉಡ್ಕೊಂಡಿತು. ಆದರೆ ಅವ್ರು ಮಾತ್ರ ನಿರ್ವಿಕಾರನೇ, ಯಾವ ವಿಕಾರ ಇಲ್ಲದೇ ದೊಡ್ಡ ಬಾಲಬ್ರಹ್ಮಚಾರಿಗಳಾಗಿ ದೊಡ್ಡ ವಿದ್ವಾಂಸರಾಗಿ ಭಾರಿ ಸಿದ್ಧಿ ಪಡೆದು 64 ವಿದ್ಯೆಯಲ್ಲೂ ಟ್ರೈನಪ್ ಮಾಡಿದ್ರು ಅವ್ರನ್ನ. ಸರ್ವಮೂಲ ಸುಧಾ ಪ್ಲಸ್ ಇದಿಷ್ಟು ವಿದ್ಯೆ. ಅದಕ್ಕೆ ಅಂದರೆ ಸಿದ್ಧಾಂತ ಪ್ರಸಾರಕ್ಕೆ ಇವೆಲ್ಲ ಬೇಕಾಗುತ್ತೆ. ರಾಜರ ಆಶ್ರಯದಲ್ಲಿದ್ದಾಗ ಮತ ಪ್ರಸಾರ ಮಾಡೋದು ಎಷ್ಟು ಸುಲಭನೋ, ಬಿಡಿ ಸನ್ಯಾಸ ಇದ್ರೆ ಮಾಡೋಕ್ಕೆ ಅಷ್ಟು ಅವಕಾಶ ಸಿಗೋದಿಲ್ಲ, ಅಧಿಕಾರದಿಂದ ಮಾಡೋಕ್ಕೆ ಬರುತ್ತೆ. ಅದಕ್ಕೇ ಅವರಿಗೆ ವ್ಯಾಸರಾಜರು ಎಲ್ಲರಲ್ಲೂ ವಿಶೇಷ ಕೌಶಲ್ಯ ಪಡೆದಿದ್ದರು. ಶಿಷ್ಯರೇ ತಂದುಕೊಡಬೇಕು ಅಂಥೇಳಿ 64 ವಿದ್ಯೆನೂ ಅವ್ರು ಹೇಳಿಕೊಟ್ಟಿದ್ರು. ಅಂಥವ್ರು ಸಿಕ್ಕರೆ ಎಷ್ಟು ಪುಣ್ಯ ಅವರಿಗೆ. ತಕ್ಷಣ ಕರ್ಕೊಂಡು ಹೊರಟರು, ವಿಜಯಿಂದ ಹೆಸರಿಟ್ಟರು, ಕುಂಭಕೋಣ ಪ್ರಾಂತಕ್ಕೆ ಹೊರಟರು, ಸಂಚಾರ ಮಾಡ್ತಾ ಮಾಡ್ತಾ ಹೊರಟರು. ಅನೇಕ ವರ್ಷಗಳ ಕಾಲ ಇದ್ದ ಅವ್ರು ಯೋಚನೆ ವಿಜೇಂದ್ರ ಮತ್ತೆ ಯೋಚನೆ ಮಾಡಿದರು ವಿರೇಂದ್ರ ತೀರ್ಥರು. ಈ ರೀತಿ ಅಕಸ್ಮಾತ್ ಇಷ್ಟೇ ಮಾಡಿಬಿಟ್ಟಿದ್ದಾನೆ, ಏನು ಆಕ್ಷೇಪಣೆ ಮಾಡ್ಬೋದಾ ನಾಳೆ? ಬೇರೆ ಮಠದವ್ರು ಬಂದರು, ಅವ್ರು ಯಾರು ಆಶ್ರಮ ಕೊಟ್ಬಿಟ್ರೆ ಮೂಲ ಮಠದ ಪರಂಪರೆಯೇ ಹೋಗಿಬಿಡ್ತಾರೆ, ಜನ ಆಕ್ಷೇಪ ಮಾಡಬಹುದು ಅಂತ ಯೋಚನೆ ಮಾಡಿ. ಶಾಸ್ತ್ರ ಪ್ರಕಾರ ದೊಡ್ಡ ದೋಷದ ಪ್ರಶ್ನೆ ಅಲ್ಲ ಅದು. ಆದರೆ ಶಾಸ್ತ್ರದ ಜೊತೆ ಲೋಕಕ್ಕೂ ಮೆಚ್ಚುಗೆ ಇರಬೇಕು ಕೆಲವೆಲ್ಲ. ಲೀಗಲಿ ಕೂಡ ಸರಿ ಇರಬೇಕು ಅಂತಾರಲ್ಲ, ಹಾಗೆ ದೊಡ್ಡ ವಿದ್ವಾಂಸ ಹೌದು. ಕ್ವಾಲಿಫಿಕೇಷನ್ ಅಪಾಯಿಂಟ್ ಮಾಡೋದು ಹೇಗೆ? ಒಬ್ಬರು ಮಾಡಿ ಉಳಿದವರೆಲ್ಲ ಕಾಪಿ ಮಾಡ್ತಾರೆ. ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಅವರು ಇನ್ನೊಬ್ಬರನ್ನ ಕರೆದು, ಒಬ್ಬ ಚಿಕ್ಕವರನ್ನ ಕರೆದು ಬಿಟ್ಟು ಅವ್ರಿಗೆ ಆಶ್ರಮ ಕೊಟ್ಟು ಸುಧೀಂದ್ರ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ. ಅಂದರೆ ಅವರಿಂದಲೇ ಸನ್ಯಾಸ ಆಯ್ತಲ್ಲ, ಅವ್ರು ಬಂದು ವರ್ಷ ವಿಜೇಂದ್ರ ಸ್ವಾಮಿ ಇವರಿಗೆ ಸಂಬಂಧ ಪೀಠ ಕೊಡಬೇಕು ಅಂತ ಹೇಳಿ. ಅದು ಎಷ್ಟು ಲೌಕಿಕ ಜಾಣ್ಮೆಯನ್ನು ತೋರಿಸ್ತಾರೆ, ಶಾಸ್ತ್ರದ ಒಂದು ಗೌರವವನ್ನು ತೋರಿಸ್ತಾರೆ. ಅವ್ರ ಜೊತೆ ಇವರು ವಿಜೇಂದ್ರ ಸ್ವಾಮಿಗಳಿಗೆ ಸುಧೀಂದ್ರ ಸ್ವಾಮಿ ಬರೀ ಪೀಠ ಶಿಷ್ಯರು ಆದರು, ವಿದ್ಯಾಶಿಷ್ಯರು ಆದರು, ಹೆಚ್ಚು ಪಾಠ ಹೇಳಿಕೊಟ್ಟಿದ್ದ ಇವರೇ. ಅವರು ಭಾರಿ ವಿದ್ವಾಂಸರಾಗ್ತಾರೆ, ಸುಧೀಂದ್ರ ತೀರ್ಥರು ಕೂಡ ಭಾರಿ ವಿದ್ವಾಂಸರು. ಸುರೇಂದ್ರ ತೀರ್ಥರು ವಿಜೇಂದ್ರನ ಗುರುಸಿದರು, ಸುಧೀಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿ ಗುರುಸಿದರು. 24 ವರ್ಷದವ್ರನ್ನ ಕರೆದು ನಿಮಗೆ ಪೀಠ ಅಂತ ಹೇಳಿ ಕಟ್ಟಿದ್ದವರು. ಹಿಂದಿನ ಕಾಲಕ್ಕೆ ಆ ವಾತಾವರಣ ಇತ್ತು, ಬರೀ ವಿದ್ಯೆ ಇದ್ದಲ್ಲೇ ಪ್ಯೂರ್ಲಿ ಮೆರಿಟ್ ಅಂತ, ಮೆರಿಟ್ ಬೇಸಿಸ್ ಅಂತೀವಲ್ಲ, ಹಾಗೆ ಬರೀ ಯೋಗ್ಯತೆಯನ್ನೇ ನೋಡ್ತಾ ಇತ್ತು. ಹಾಗೆ ಪರಂಪರೆಯೇ ಆಗಿದ್ದ ಕಾಲ. ಆಮೇಲೆ ಎಲ್ಲ ಕಡೆ ಅದು ಸ್ಥಿತಿಯಲ್ಲಿ ಆಗೋಯ್ತು, ಬರ್ತಾ ಬರ್ತಾ ಹಿಂದೆ ಎಲ್ಲ ಕಡೆಯೂ ಹಾಗೆ ಇದ್ದಿತ್ತು. ಈ ಎಲ್ಲ ಕಡೆಯೂ ಹೋದಾಗಾಯ್ತು ಚಕರೆ. ಅಷ್ಟು ಮಾಡಿ ಅವರು ಹೊರಟರು. ಮಾತು ಹೇಳಿರ್ತಾರೆ ವ್ಯಾಸರಾದರು ಕೊಡಬೇಕಾದ್ರೆ, ಇದು ಈ ಕಾಲ ಇದು. ಈ ಕಾಲದಲ್ಲಿ ನೀವು ವಿದ್ಯೆಯನ್ನು ಬೆಳೆಸಿ ಪರಬಾಧೆಗಳನ್ನು ಖಂಡನೆ ಮಾಡೋದು ಒಂದು, ಸಿದ್ಧಾಂತ ಪ್ರಸಾರ ಮಾಡಿ ವಿಶೇಷವಾಗಿ ಮತವನ್ನು ಬೆಳೆಸೋದೊಂದು, ಮತ್ತೊಂದು ಕಡೆಗೆ ವಿದ್ಯಾವಂತರಿಗೆ ಪಾಠ ಹೇಳಿಕೊಟ್ರೆ ಅರ್ಥ ಆಗಿತ್ತು, ಏನು ದೊಡ್ಡ ವಿಚಾರ ಅಲ್ಲ. ಆದರೆ ಸಾಮಾನ್ಯರಿಗೆ ಅಷ್ಟರಿಂದ ಗೊತ್ತಾಗೋದಿಲ್ಲ, ಅವರಿಗೆ ಕೆಲವು ಮಹಿಮೆಗಳನ್ನು ತೋರಿಸಲೇಬೇಕು. ಇವತ್ತೆಲ್ಲ ಅನೇಕ ಜನ ನಮ್ಮಲ್ಲಿ ಯಾತಕ್ಕೆ ಹಿಂದುಳಿದಿದ್ದಾರೆ ಅಂದರೆ, ಬೇರೆಯವರೆಲ್ಲ ಅಡ್ರೆಸ್ ಇಲ್ಲ ಅವರಿಗೆ, 100 ವರ್ಷದಿಂದ ಕ್ಯಾರಿ, ಹೆಸರು ಕೂಡ ಇಲ್ಲ, ಪರಂಪರೆ ಇಲ್ಲ. ಅವ್ರು ವರ್ಲ್ಡ್ ಫೇಮಸ್ ಆಗ್ತಾ ಇವರೆಲ್ಲ. ಅವ್ರು ಫಂಕ್ಷನ್ ಮಾಡಿದರೆ ಇಂಟರ್ನ್ಯಾಷನಲ್ ಫಂಕ್ಷನ್ ಮಾಡ್ತಾರೆ ಅವರು, ಗೊತ್ತಾಯ್ತಾ? ನಿಮಗೆ ಎಂಟ್ರಿ ಆಗಲೇ ಜಾಗನೇ ಆಶ್ಚರ್ಯ ಸೇರ್ತಾರೆ. ಫ್ರಮ್ ಆಲ್ ಸ್ಟೇಟ್ಸ್ ರೆಪ್ರೆಸೆಂಟೇಟಿವ್ಸ್ ಬರ್ತಾರೆ. ನಮ್ಮಲ್ಲಿ ನಮ್ಮ ಹುಡುಗರು ಮಾಡಿಸೋರೆ ಬರೋಲ್ಲ, ಆಗಿರುತ್ತೆ ನಮ್ಮಲ್ಲಿ. ಅದು ಯಾಕೆ ಅಂದರೆ ಕಾಲ ಆಗಿರಬೇಕು, ಅಷ್ಟು ಬಿಡ್ತಿದ್ದರೆ ಜನ ಬರ್ತಾರೆ. ಅದಕ್ಕೇನು ಬೇಕು, ಇವ್ರು ಮಾಡೋ ಕೆಲವು ಪವಾಡಗಳಿಂದ ಯಾವುದೋ ಅಟ್ರಾಕ್ಷನ್ ತೊಗೊಂಡು ಮಾಡಾಕಿಬಿಡ್ತಾರೆ. ಈ ಕಾಲಕ್ಕೂ ಆ ಕಾಲ ಎಷ್ಟು ವ್ಯತ್ಯಾಸ ಇತ್ತು. ಅದಕ್ಕೆ ನೀವು ಅದನ್ನು ಪ್ರಸಂಗ ಬಂದಾಗೆಲ್ಲ ಮಹಿಮೆಗಳನ್ನು ತೋರಿಸ್ಬೇಕು. ಮಹಿಮೆ ತೋರಿಸಬಾರದು ಅಂತ ಶಾಸ್ತ್ರ, ಯಾಕೆಂದರೆ ಉಳಿದವರಿಗೆ ಅದರಿಂದ ಮಿಸ್ಯೂಸ್ ಆಗಬಾರ್ದು. ಆದರೆ ತೋರಿಸ್ತಾ ಇರಬಾರ್ದು, ಇಲ್ಲದ ಗೊತ್ತಾಗಬೇಕು. ಗೊತ್ತಾಗಲ್ಲ, ನೀವು ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ ಹೋದರೆ ಅಪಾಯಿಂಟ್ಮೆಂಟೇ ಆಗೋದಿಲ್ಲ. ಬೀದಲ್ಲಿ ತೋರಿಸ್ಕೊತಾ ಹೋದರೆ ಮಾರ್ಕ್ಸ್ ಕಾರ್ಡ್ ಎಲ್ಲ ಹುಚ್ಚಾದ ಕರೀತ. ತೋರಿಸ್ಬೇಕಾದ್ರೆ ತೋರಿಸ್ಬೇಕು, ತೋರಿಸ್ಕೊಳ್ದಲ್ಲಿ ತೋರಿಸ್ಬಾರ್ದು. ಇದು ಕಲಿಯುಗ, ಜನಗಳು ಹೆಚ್ಚು ಜನ ಅಂಥವರೇ ಇರೋದು, ಪವಾಡದಿಂದ ಆಕರ್ಷಣೆ ಮಾಡಿ ಆಗಿದೆ. ಅವ ತುಂಬ ಜನ ವಾಮಾಚಾರ್ಯಗಳು ಎಲ್ಲ ಕಾಲಕ್ಕೂ ಇರ್ತಾರೆ, ಎಲ್ಲ ಊರಲ್ಲೂ ಇರ್ತಾರೆ. ಸಣ್ಣ ಪುಟ್ಟದಲ್ಲಿ ಸ್ವಲ್ಪ ಗ್ರೇಡ್ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ನೀವು ಅದನ್ನೂ ತೋರಿಸ್ಬೇಕು, ಜನಗಳೆಲ್ಲ ಸನ್ಮಾರ್ಗದಲ್ಲಿ ಹಾಕಬೇಕು ಅಂತ ಹೇಳಿರ್ತಾರೆ. ಅದನ್ನೆಲ್ಲ ಪಾಲಿಸ್ತಾರೆ, ಅಕ್ಷರಶಃ ಪಾಲಿಸ್ತಾರೆ. ತಮಿಳುನಾಡು ಪ್ರಾಂತದೊಳಗೆ ಶ್ರೀರಂಗ ಮೊದಲಾದ ಪ್ರಾಂತದಲ್ಲಿ ಶ್ರೀಪಾದರಾಜರಿಂದ ಒಳ್ಳೆ ಒಂದು ಪ್ರಭಾವ ಆಗೋಗ್ಬಿಟ್ಟಿತ್ತು. ಶ್ರೀಪಾದರಾಜರಿಂದ ಆ ಕಡೆಗೆಲ್ಲ ಒಳ್ಳೆ ಮಾಧ್ವ ಸಿದ್ಧಾಂತದ ಪ್ರಸಾರ ತುಂಬ ಒಳ್ಳೆ ಮಟ್ಟದಲ್ಲಿ ನಡೆದಿತ್ತು. ಅನಂತರ ಈ ಕಾಲದಲ್ಲಿ ತಿರುಕೈಲೂರು ಪ್ರಾಂತದಲ್ಲೇ ಸರ್ವೋತ್ತಮ ಸ್ವಾಮಿಗಳು ಮಾಡಿದರು, ಅವರು ಜೂನಿಯರ್ ಅವರು. ಇವರು ಶ್ರೀಪಾದರಾದ ಮೇಲೆ ವಿಜೇಂದ್ರ ಸ್ವಾಮಿಗಳು, ಆಮೇಲೆ ರಘುತ್ತಮ ಸ್ವಾಮಿಗಳು ಅಂದರೆ ಕಾಲಮಾನದಲ್ಲಿ. ಕುಂಭಕೋಣ ಪ್ರಾಂತದಲ್ಲಿ ಸ್ವಲ್ಪ ಒಂದು ವಾಮಾಚಾರ್ಯಗಳ ಗುಂಪು ಜಾಸ್ತಿ ಸೇರಿಕೊಂಡಿತ್ತು. ಜೊತೆಗೆ ಅಲ್ಲಿ ಬೇರೆ ಪಂಥದವರು ಶೈವರಿದ್ದರು, ಜೈನರಿದ್ದರು, ಅದ್ವೈತಿಗಳು ಇದ್ದರು. ಶೈವರು ವೈಷ್ಣವರಿಗೆ ಆಪೋಸಿಟ್ಟು, ಅದ್ವೈತ ದ್ವೈತಕ್ಕೆ ಆಪೋಸಿಟ್, ಜೈನ ವೈದಿಕರಿಗೆ ಆಪೋಸಿಟ್. ಸೊ ಮೂರನ್ನ ಟ್ರಿಪಲ್ ಫೈಟ್ ಮಾಡಬೇಕಾಗಿತ್ತು. ಅವರು ನಿಮಗೆಲ್ಲ ತಯಾರು ಮಾಡಿ ಅಲ್ಲಿಗೆ ಹೋಗಿ ಅಂತ ಕಳಿಸಿ, ಕುಂಭಕೋಣಕ್ಕೆ ಹೋಗಿದ್ರು. ಸುರೇಂದ್ರ ಸ್ವಾಮಿಗಳಿಗೆ ಅದು ಬೇಕಾಗಿತ್ತು, ಅಲ್ಲಿ ಬಿಟ್ಟರು. ಆ ಊರಲ್ಲಿ ದ್ವೈತ ಸಿದ್ಧಾಂತದ ಹೆಸರಿರಲಿಲ್ಲ ಅಂತ ಕಾಲ ಇತ್ತು. ಇವರು ಮೊದಲು ತಂಜಾವೂರಿನ ರಾಜ ಚೇವಪ್ಪ ನಾಯಕ, ಶಿವಪ್ಪ ನಾಯಕ ಅಂತ ಆತನ ಹೆಸರು. ಆತ ಅವರು ಫಟ್ ಸ್ವಾಗತ ಮಾಡಿದ್ರು, ಸುರೇಂದ್ರ ಸ್ವಾಮಿಗಳ ಅಪ್ಪಣೆ ಸ್ವಾಗತ ಮಾಡುತ್ತಾರೆ, ಅಲ್ಲಿಗೆ ಹೋಗ್ತಾರೆ. ಆ ರಾಜ ಬಹಳ ಗೌರವದಿಂದ ನೋಡ್ತಾನೆ ವಿಜೇಂದ್ರ ಸ್ವಾಮಿಗಳನ್ನು. ಸುರೇಂದ್ರ ತೀರ್ಥರು ಜೊತೆಗೇ ಇರ್ತಾರೆ ಸ್ವಲ್ಪ ದಿವಸ ಮೊದಲು. ಆಗ ವಿಜೇಂದ್ರ ಸ್ವಾಮಿಗಳ ವಿದ್ಯಾವೈಭವ ಎಲ್ಲ ನೋಡಿ ನೋಡಿ ಸ್ವಲ್ಪ ನಿಧಾನ ಪ್ರಸಾರಕ್ಕೆ ಬಂತು. ಓ ವಿದ್ಯಾವಂತರು, ಭಾರಿ ವಿದ್ವಾಂಸರು ವಿಜೇಂದ್ರ ಸ್ವಾಮಿಗಳು ಅಂತ ಪ್ರಸಾದ ಬಂದಾಗ ಕುಂಭಕೋಣದ ವಿದ್ವಾಂಸರೆಲ್ಲ ಯೋಚನೆ ಮಾಡಿದರು. ಇವತ್ತು ಏನೋ ಸ್ವಲ್ಪ ಜನ ಮಾತ್ರ ಜಾಸ್ತಿ ಇಲ್ಲ ಅಲ್ಲಿ, ಇವತ್ತು ಇಲ್ಲೇ ಇಲ್ಲ ಅಂಬಷ್ಟು ಕಡಿಮೆ ಇದ್ದಾರೆ ಇವತ್ತಂತೂ. ಈಗ ಬೇರೆಯವ್ರು ಸೇರ್ಕೊಂಡ್ಬಿಟ್ಟಿದ್ರು. ಎಮ್ ಎ ಬಸವರಾಜೇಂದ್ರ ಅಂತ ಒಬ್ಬ ಇದ್ದ, ಎಮ್ ಎ ಬಸವರಾಜೇಂದ್ರ ಅಂತ. ಆತನಿಗೆ ಒಳ್ಳೆ ಪಂಡಿತ, ಅದು ಶೈವ ಅದ್ವೈತಿ ಜೊತೆಗೆ ವಾಮಾಚಾರಿ ಮೂರಿತ್ತ ಅಂತಾನೆ. ಶೈವನಾಗಿ ವಿಷ್ಣು ಸರ್ವೋತ್ತಮತ್ವ ಖಂಡನೆ ಮಾಡ್ತಿದ್ದ, ಇದಾಗಿಬಿಟ್ಟು ವಾಮಾಚಾರಿಯಾಗಿ ಕಪಟಗಳನ್ನು ಮಾಡ್ತಾ ಇದ್ದ, ಅದ್ವೈತಿಯಾಗಿ ಶಿವಾದ್ವೈತ ಅದನ್ನು ಮಾಡ್ತಾ ಇದ್ದ. ಊರಿಗೆ ಹೆಡ್ ಆಗಿಬಿಟ್ಟಿದ್ದ ದೊಡ್ಡ ಒಂದು ಪ್ರಭಾವದಿಂದ, ದೊಡ್ಡ ಮಠ ಗಿಟ ಕಟ್ಸ್ಕೊಂಡು ಹೇಳಲ್ಲ ರಾಜರ ಮೇಲೆ ಆತನೇ ವಾಮಾಚಾರ ಮಾಡಿ ಪ್ರಮಾಣ ತೋರಿಸಿದ್ದ. ರಾಜರನ್ನು ಬಿಟ್ಟುಬಿಟ್ಟಿದ್ರು, ಎಲ್ಲರ ಕೈ ಕಂಟ್ರೋಲ್ ಮಾಡ್ತಾ ಇದ್ದ. ಅಲ್ಲಿ ಮೂರನ್ನು ತೆಗೆದು ಸನ್ಮತ ಸ್ಥಾಪನೆ ಮಾಡಬೇಕಾಗಿತ್ತು, ಆ ಚಾಲೆಂಜ್ ಇತ್ತು. ಅಲ್ಲಿ ವಿದ್ವಾಂಸರೆಲ್ಲ ಬಂದು ಕೇಳಿಕೊಂಡ್ರು, ಸ್ವಾಮಿ ನಮ್ಮೂರಿನ ಅವಸ್ಥೆ ಹೀಗಿದೆ, ಮತ್ತು ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಹೇಳ್ತಾರೋ ಹಾಗೆ ನಮಗೆ ವಿದ್ಯಾ ಪ್ರಸಾರನೇ ಇಲ್ಲ, ದಯವಿಟ್ಟು ತಾವು ಬರಬೇಕು, ಸದ್ವಿದ್ಯೆ ಬರಬೇಕು, ಸದಾಚಾರ ಉಳಿಬೇಕು ಅಂತ ಪ್ರಾರ್ಥನೆ ಆಗಿದೆ. ರಾಜನ ಮುಂದೆ ಅವ್ರು ಕೇಳಿಕೊಂಡ್ರು, ಕಳಿಸ್ಕೊಡೋ ಏರ್ಪಾಟ್ ರಾಜ ಮಾಡಿದ. ಅಲ್ಲಿಂದ ಅವ್ರು ಹೊರಟರು. ತಂಜಾವೂರಿನ ದೂರ ಏನೂ ಇಲ್ಲ ಅಲ್ಲಿ, ಆದರೆ ಕಮ್ಯುನಿಕೇಷನ್ ಗ್ಯಾಪ್ ಇದ್ದಾಗಿತ್ತು. ಅಲ್ಲಿಗೆ ಅವ್ರು ಹೊರಟರು, ಆ ಒಳ್ಳೆ ವೈಭವದ ಮೆರವಣಿಗೆಯಿಂದ ಹೊರಟು ಎಮ್ ಎ ಬಸವರಾಜ ಅಂದ್ರೆ ನೋಡಿದ. ವಿಷಯ ಗೊತ್ತಾಯಿತು ಅವನಿಗೆ, ಎಷ್ಟೋ ಜನ ಅವ್ನ ಮುಂದೆ ಸೋತಿದ್ದರು, ಎಲ್ಲ ಮತ್ತವ್ರನ್ನ ಹಿಂದೆ ಸೋಲಿಸಿದ್ದ ಅಂತ. ಇವರೆಲ್ಲ ಯಾವ ಲೆಕ್ಕ ಅಂತೇಳಿ ಅಷ್ಟು ಕೇರ್ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ತುಂಬ ಜನ ಹೇಳಿದರು ಇದು ಭಾರಿ ಬುದ್ಧಿವಂತರು, ಭಾರಿ ಪಂಡಿತರು, ಸಿದ್ಧಪುರುಷರು ತುಂಬ ಕೇಳಿದಾಗ ಸರಿ ಆಗಿದ್ದರೆ ಎಂಟರ್ ಆಗದಾಗ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ. ಊರು ಎಂಟರೇ ಆಗಬಾರದು ಅಂತ ಹೇಳಿ ಎಂಟರ್ ಆಗೋ ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ದ. ಮೊದಲೇ ಅಂದರೆ ಸ್ವಾಮಿಗಳು ಬಂದರು, ತಕ್ಷಣ ಆತ ನೋಡಿದ, ತನ್ನ ಪವಾಡ ತೋರಿಸ್ಬೇಕು ಅಂತೇಳಿ ಒಂದು ಮೋಟು ಗೋಡೆ ಇತ್ತಂತೆ. ಆ ಗೋಡೆ ಮೇಲೆ ತನ್ನ ಇದನ್ನ ಹಾಸಿದ ಆಸನ, ಕುತ್ಕೊಂಡ. ರೈಟ್ ಅಂದರೆ ಗೋಡೆ ಹಾರಿಕೊಂಡು ಹೋಗ್ಬಿಡ್ತಾ ಕಡೆ ಎಲ್ಲೋ ಹೋಗಿ ಲ್ಯಾಂಡ್ ಆದ, ಇಲ್ಲಿ ಹಾರಿ ಒಂದು ಕಡೆ ಲ್ಯಾಂಡ್ ಆದ. ನಾನು ಶಕ್ತಿ ನೋಡಿದೆ ಅಂತ ಭಾರಿ ಅಹಂಕಾರ ಅವನಿಗೆ. ನೋಡಿದ್ರೆ ನನ್ನ ಮುಂದೆ ನೀವೇನು ಯಾವ ಬಚ್ಚ ಅಂತ ಹೇಳ್ಕೊಂಡು ನೋಡಿದರು, ಮಾತಾಡಲಿಲ್ಲ. ಹೇಳಿದ್ರು ತಾವು ಮೇಣೆ ಇತ್ತಲ್ಲ, ಎಲ್ಲರೂ ಕೂಡ ಹಾಕೊಂಡು ಮೇಣೆ ಹೊತ್ಕೊಂಡು ಮೇಣೆಯೆಲ್ಲ ರಾಜರ ಮರ್ಯಾದೆಯಿಂದ ಬಂದಿದ್ದರು. ಅವ್ರು ಹೇಳಿದ್ರು ಕೊಡೋರಿಬ್ಬರು ಹಿಂದಕ್ಕೆ ಸರ್ಕೊಂಡ್ರಿ ಅಂತ ಹೇಳಿ ಹೊರನ್ನು ಸರ್ಕೊಂಡ್ಬಿಟ್ರು. ಮೇಣೆ ಹಾಗೆ ಹೋಗ್ತಾ ಇದೆ, ಬಿದಿರು ಹಾಗೆ ಬರ್ತಾ ಇದ್ದ. ಅವನು ಶಾಕ್ ಆಗೋಯ್ತು, ಅವನು ಗೋಡೆ ಹಾರಿಸಿದ್ರು ಮೇಣೆಯಲ್ಲಿ ಹಾಗೆ ಹಿಂದಿಲ್ಲೇ ಅವನಿಗೆ ಸಪೋರ್ಟೇ ಇಲ್ಲ. ಆಗ ಅವನಿಗೆ ಓ ಇವರು ನಿಜವಾಗ್ಲೂ ಕೂಡ ಭಾರಿ ಇದ್ದಾರೆ, ಇವ್ರನ್ನ ನಾವು ಸುಲಭ ಟ್ಯಾಕ್ಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಇದು ಸಾಮಾನ್ಯ ಸಿದ್ಧಿಗಳಲ್ಲೇ ಇವೆಲ್ಲ ಕೂಡ. ಆ ಕಾಲಕ್ಕೆ ಅದೇ ಕಾಲಕ್ಕೇ ಸೋದೆಯಲ್ಲಿ ಅರಸಪ್ಪ ನಾಯಕನಿಗೆ ಅಂಥ ಒಬ್ಬ ಗುರು ಸಿಕ್ಕಿದ್ದ ಆತನು ಕೂಡ. ಅವರು ಸೇವಾದಿಯಾದ ಸರಿ ಮಾಡಿದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ ವ್ಯಾಸರಾಜರು ನೋಡಿ. ಯಾವ್ಯಾವ ಪ್ರಾಂತ್ಯಕ್ಕೆ ಯಾರನ್ನು ಕಳಿಸ್ಬೇಕು ಮತ್ತು ಅವ್ರು ಎಂಥವ್ರಾಗಿರ್ಬೇಕು, ವರ್ಲ್ಡ್ ಬೀಟರ್ಸ್ ಅಂಥವ್ರನ್ನ ಕಳಿಸ್ಕೊಡ್ತಾ ಇದ್ದ. ಅವರ ತಯಾರಿ ಆಗಿತ್ತು, ಅವ್ರು ಹೋದವ್ರು ಹಾಗೆ ಮಾಡಿದರು. ವೀರೇಂದ್ರ ಸ್ವಾಮಿ ಇಲ್ಲಿ ಮಾಡಿದ್ರು ಅದೇ ಸಿಮಿಲರ್ ಅದೇ ನಡೀತಾ ಇತ್ತು, ಎಲ್ಲ ಸೇವರನ್ನ ಕನ್ವರ್ಟ್ ಮಾಡ್ತಾ ಇದ್ದಂತ. ಅದನ್ನು ಸರಿ ಮಾಡಲಿಕ್ಕೆ ಹೋಗಿತ್ತು ವಾದಿರಾಜರ ಆ ಕಡೆಗೆ, ಇಲ್ಲಿ ಇವರು ಬಂದರು. ಆಗ ಆತನಿಗೆ ಯೋಚನೆ ಆಯಿತು, ಮತ್ತೆ ಹೇಳಿ ಕಳಿಸ್ತಾರೆ ಅಲ್ಲಿ ವಾದ ಮಾಡಿದರೆ ಒಳಗೆ ಪ್ರವೇಶ, ಇಲ್ಲೇನೋ ಉಳ್ಳೋರು ಬಂದಿರಿ, ಈಗ ಇಲ್ಲಿ ಉಳ್ಕೋಬೇಕಾದ್ರೆ ವಾದ ಮಾಡಬೇಕು, ನನ್ನ ಗೆಲ್ಲಬೇಕು ಅಂತೇಳಿ ತಯಾರು ಅಂತೇಳಿ ಅದಕ್ಕೆ ಬಂದಿದ್ದವರು ವ್ಯವಸ್ಥೆ ಮಾಡು ಅಂತೇಳಿದರು. ರಾಜನಿಗೆ ಹೋಯಿತು, ರಾಜಾಶ್ರಯದಲ್ಲಿ ವಾದ ಏರ್ಪಾಟಾಯಿತು. ಇಬ್ಬರು ತಮ್ಮ ತಮ್ಮ ಮತವನ್ನು ಹೇಳಬೇಕು, ಯಾರು ಸೋಲ್ತಾರೋ ಅವರು ಮಠವನ್ನು ಪೂರ್ತಿ ಬಿಟ್ಟು ಹೋಗಬೇಕು, ಅವನಾದರೆ ಸರ್ವಸ್ವವನ್ನು ತ್ಯಾಗ ಮಾಡಿ ಹಾಗೆ ನಿಂತು ಕಾಲ ಮೇಲೆ ಖಾಲಿ ಮಾಡಬೇಕು ಊರನ್ನು, ಇವರಾದ್ರೆ ಶಿಷ್ಯರಾಗಬೇಕು ಅವನಿಗೆ. ಇಂತಿಂತ ಇವತ್ತೇನು ಊಟದವರೆಗೂ ವಾಕ್ಯಾರ್ಥ ಅಷ್ಟೇ, ಇವತ್ತು ಜಾಸ್ತಿ ನಡೆಯೋದಿಲ್ಲ, ಆಮೇಲೆ ಏನು ಶಾಂತ ಆಗಿಬಿಡುತ್ತೆ. ಅಂತಂಥ ಕರಾರು ಹಾಕ್ತಿದ್ರು, ಅಂದರಲ್ಲಿ ಗೆಲ್ತಿದ್ರಲ್ಲ ಅದು ಭಾರಿ ದೊಡ್ಡದಾಗಿ. ಅದು ಎಷ್ಟು ಕ್ವೆಶನ್ ಆಫ್ ಲೈಫ್ ಅಂಡ್ ಡೆತ್, ಮತಕ್ಕೆ ಅಫೆಕ್ಟ್ ಆಗ್ತಿತ್ತು ಅದರಿಂದ. ಸೋಲು ಒಂದು ಇವತ್ತು ನೋಡಿ ಹನ್ನೊಂದು ಜನ ಸೋತು ಇಂಡಿಯಾ ಸೋತು ಅಂತ ಹೇಳ್ತಾರೆ. ಆಗ ಅವರು ಆಗಲಿ ಅಂತ ಹೇಳಿದರು, ಎಲ್ಲ ಮೊದಲೆಲ್ಲ ಬರೀತಾ ಇದ್ರು ಕಂಡೀಷನ್ಸ್ ಎಲ್ಲ ಬರೆದು ಬಿಟ್ಟು ಇವತ್ತು ಸೈನ್ ಮಾಡಬೇಕು ಅದಕ್ಕೆ. ರಾಜರದ್ದು ದೊಡ್ಡ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ರೆ ಹಾಗೋ ಹಾಗೆ ಸಿಸ್ಟಮೆಟಿಕ್ಕಾಗಿ ನಡೀಬೇಕು. ಟೈಮಿಂಗ್ಸ್ ಫಿಕ್ಸ್ ಆಗಬೇಕು, ಟೈಮಿಂಗ್ಸ್ದಲ್ಲೇ ವಾದ ಮಾಡಬೇಕು. ಅದಕ್ಕೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್, ವೈಲೇಟ್ ಮಾಡಿದ್ರೆ ಔಟ್ ಇದ್ದಾಗ ಲೆಕ್ಕ. ಆ ವ್ಯವಸ್ಥೆಗಳಿಂದ ಆಚೆ ಕಥಾಲಕ್ಷಣದಲ್ಲಿ ಎಲ್ಲ ಬರೀತಾರೆ ಹೇಗೆ ವಾದ ಮಾಡಬೇಕು ಅಂತೇಳಿ ಆಚಾರ್ಯರು. ಸರ್ವಮೂಲ ಗ್ರಂಥಗಳಲ್ಲಿ ಕಥಾಲಕ್ಷಣ ಒಂದು, ಡಿಬೇಟ್ ಹೇಗೆ ಮಾಡಬೇಕು ಅಂತ ಆಚಾರ್ಯ ಮೆಥಡ್ ಎಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರ ಎಲ್ಲ ಶುರುವಾಯಿತು. ಪ್ರತಿನಿತ್ಯ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸೋದು ವಾದ ಶುರುವಾದರೆ ಸಾಯಂಕಾಲ ಸೂರ್ಯಾಸ್ತದವರೆಗೂ ನಡೀತಾ ಇತ್ತು. ಪ್ರತಿ ದಿವ ಬೇರೆ ಬೇರೆ ಶಾಸ್ತ್ರದಲ್ಲಿ ಅವನು ಪಂಡಿತನೇ, ಅವನು ಸಿದ್ಧಾಂತಿ ಅಲ್ಲ, ಅವರು ಪಂಡಿತನೇ. ಪ್ರತಿನಿತ್ಯ ಮಾತ್ರ ಸೋಲೋ ಸ್ಥಿತಿ ಅವನಿಗೆ ಬರ್ತಾ ಇತ್ತು. ಬರ್ತಂತ ಹನ್ನೊಂದು ದಿವಸಗಳ ಕಾಲ ವಾಕ್ಯ ಅಂತ, ಪ್ರತಿಯೊಂದು ಶಾಸ್ತ್ರದಲ್ಲೂ ಸೋಲಿಸ್ಬೇಕು ಅವರು. ಹನ್ನೊಂದನೇ ದಿವಸ ಅವನಿಗೇನು ಉತ್ತರ ಕೊಡ್ಲಿಕ್ಕಾಗಲಿಲ್ಲ. ಅದು ಒಳಗೆ ವಾಮಾಚಾರ ಮಾಡೋಕ್ಕೂ ಚಾನ್ಸ್ ಇಲ್ಲ, ಯಾಕೆಂದ್ರೆ ಫುಲ್ ಇದು ಮಾಡಿಬಿಟ್ಟಿದ್ದಾರೆ ಗಾರ್ಡೆಡ್. ಮತ್ತು ಇವರಂತೂ ಗ್ರೇಟ್ ಅಂತ ಗೊತ್ತಾಗ್ಬಿಟ್ಟಿದೆ ಅದನ್ನು. ಅವತ್ತೆಲ್ಲ ಸೋತು ಆಯಿತು, ಒಪ್ಪಿಕೊಂಡ್ಬಿಟ್ಟು ಅಲ್ಲಿಂದ ಖಾಲಿ ಮಾಡ್ತಾನೆ, ಸಂಪೂರ್ಣ ಖಾಲಿ ಮಾಡ್ತಾನೆ. ಆಗ ಅವ್ರು ಹೇಳಿದ್ರಂತೆ, ನಾವೇ ಅನುಗ್ರಹ ಮಾಡ್ತೀವಿ, ಈಗ ಸಾಮಾನೆಲ್ಲ ತೊಗೊಂಡೋಗು ಪರವಾಗಿಲ್ಲ ಅಂತ. ಆ್ಯಕ್ಚುಲಿ ಅದೇ ಸಲದ ಜಪ್ತಿ ಮಾಡಬೇಕಾಗಿತ್ತು, ನಿನ್ನ ಸಾಮಾನೆಲ್ಲ ಹೊತ್ಕೊಂಡು ಹೋಗು, ಶಿಷ್ಯರನ್ನು ಕರ್ಕೊಂಡು ಹೋಗು, ಬಿಲ್ಡಿಂಗ್ ಬಿಟ್ಟು ಹೋಗು ಅಂತ ಹೇಳ್ತಾ ಹೊಟ್ಟೋಗ್ತಾರೆ. ಇವತ್ತು ವಿದ್ಯುರ ಸಾವಿರ ಮಠ ಅದೇನೆ ದೊಡ್ಡ ಬಿಲ್ಡಿಂಗ್ ಅದು, ಈಗ ರಿನೋವೇಟ್ ಮಾಡಿಸಿದ್ದಾರೆ ಅದೇ ಮಠ, ಇವರು ಮಠ ಆಯಿತು. ಅದು ಅವನ ಸೆಂಟರ್ನ ಡಿಸ್ಪ್ಲೇಸ್ ಮಾಡಿದ್ರು. ಶ್ರೀಮದ್ ಆಚಾರ್ಯ ಹೋದಲ್ಲೆಲ್ಲ ಹಾಗೆ ಮಾಡಿದ್ದೇನೆ. ಸುಬ್ರಹ್ಮಣ್ಯ ಮೊದಲು ವೈಷ್ಣವ ಕೇಂದ್ರ ಅಲ್ಲ, ಅಲ್ಲಿದ್ದ ಒಬ್ಬ ನರಸಿಂಹ ಭಟ್ಟಾರಕ ಅಂತ ಒಬ್ಬ ಇದ್ದ, ಆತನ ಸೊ ಸುಬ್ರಹ್ಮಣ್ಯ ಪೂರ್ತಿ 800 ವರ್ಷಗಳ ಹಿಂದೆ ಆಚಾರ್ಯರಿಂದಾಗಿ ಈ ಕಡೆ ಬಂತು. ದೇವರ ಸಮೇತ ಬಿಟ್ಟು ಹೋಗ್ತದೆ ದೊಡ್ಡ ನರಸಿಂಹದೇವ ಸುಬ್ರಹ್ಮಣ್ಯದಲ್ಲಿ ದೇವರು ಮೊದಲಿಂದ ಇದ್ದ ದೇವರು. ಈ ರೀತಿ ತುಂಬ ಕಡೆಗೆ ಆಗಿದೆ. ವಾದಿರಾಸವಾಳ ಬೇಕಾಷ್ಟು ರಾಯರ್ ಮಾಡಿದ್ದಾರೆ ಆ ಥರ ತುಂಬ ಜನ. ಅಂಥ ಒಂದು ಚಾಲೆಂಜಿಂಗ್ ಇವತ್ತು ನಮ್ಮ ಮಠ ವಾಪಸ್ ತೊಗೊಳ್ಳೋದು ಕಷ್ಟ ಅಂತ ಕಾಲ ಇರ್ತದೆ. ಇನ್ನೊಬ್ಬರು ಸೋಲಿಸಿ ಅದನ್ನು ಅಧ್ಯಯನ ಮಾಡ್ಕೋಬೇಕು ಅಂತ ಕೇಳಿದರೆ ಎಂಥ ವರ್ಚಸ್ ಇರಬೇಕು. ಅದೆಲ್ಲ ಮುಗೀತು. ಅವತ್ತಿನಿಂದ ಅವರ ಕೀರ್ತಿ ಅವರ ಇದು ಎಲ್ಲ ವ್ಯವಸ್ಥಿತವಾಗಿ ಮುಂದೆ ಇಲ್ಲಿ ವಿದ್ಯಾಪ್ರಸಾದಕ್ಕೆ ಪಾಠಶಾಲೆ ಆಗಬೇಕು ಅಂತ ತೀರ್ಮ ವಿದ್ಯಾಪೀಠವನ್ನು ಮಾಡ್ತಾರೆ. ವಿಜೇಂದ್ರ ಸ್ವಾಮಿಗಳು ವಿದ್ಯಾಪೀಠವನ್ನು ಮಾಡ್ತಾರೆ. ತಂಜಾವೂರಿನ ರಾಜ ಏನು ದುಡ್ಡಿನ ಸುರಿಮಾಡಕ್ಕೆ ಮಾಡ್ತಕ್ಕಂಥ ಒಳ್ಳೆಯ ಕೆಲಸಕ್ಕೆ ಜನ ಹಿಂದೆರಿತಿರಲಿಲ್ಲ. ರತ್ನ ವೈ ಬೇಕಾದು ಕೊಡ್ತಾರೆ, ವಿದ್ಯಾಪೀಠ ಪ್ರಾರಂಭ ಮಾಡ್ತಾರೆ. ಎಲ್ಲಿ ವೈಷ್ಣವತ್ವದ ದೀಕ್ಷೆ ಇರಲಿಲ್ಲ, ಎಲ್ಲಿಯ ವಾತಾವರಣ ಇರಲಿಲ್ಲ, ಅಲ್ಲಿ ಎಷ್ಟು ಮಾಡಿದರು ಅಂದರೆ ಗೇಹೇ ಗೇಹೇಜ ಪಂಡಿತ ಮನೆ ಮನೆಯಲ್ಲಿ ಪಂಡಿತರಂತ ಆ ರೀತಿ ಮಾಡಿಬಿಟ್ರು. ಮನೆ ಮನೆಯಲ್ಲಿ ವಿದ್ವಾಂಸರು, ಇದು ರಿಯಲ್ ಸಕ್ಸಸ್ ಅಂದ್ರೆ. ಅದೇನು ಸಣ್ಣ ಪುಟ್ಟದಲ್ಲ, ದೊಡ್ಡ ರಾಜ್ಯ ಅದು. ಮನೆ ಮನೆ ವಿದ್ವಾಂಸರು ಅಂಥ ಅದ್ಭುತವಾದ ಕ್ರಾಂತಿ ಮಾಡುತ್ತಾರೆ. ವಿಜೇಂದ್ರ ಸ್ವಾಮಿಗಳ ಒಂದು ಅಧ್ಯಕ್ಷತೆಯಲ್ಲಿ ಬಂದ ಮಠ ಆ ರೀತಿ ಬೆಳೀತಾ ಹೋಯಿತು. ಅದರ ಅಧ್ಯಾಪಕರಾಗಿದ್ದವರೆಲ್ಲ ಒಬ್ಬರು ರಾಯರ ಅಪ್ಪ ತಿವಣ್ಣ ಭಟ್ರು ಕೂಡ ಅಲ್ಲಿದ್ದವರೇ, ಅದು ಅಲ್ಲಿ ಟೀಚರ್ನವರು. ಮುಂದೆ ಅವ್ರ ಮಗನೇ ದೊಡ್ಡ ಪೀಠ ಅಲ್ಲಿ ಪೀಠಕ್ಕೆ ಬರ್ತಾರೆ. ಅದೆಲ್ಲ ಅವ್ರ ಹಿಂದಿನ ಕಥೆಗಳೆಲ್ಲ ಗೊತ್ತಾಗುತ್ತೆ. ಇದು ವಿಜೇಂದ್ರ ಸ್ವಾಮಿಗಳ ಕ್ರಾಂತಿ. ಆದರೆ ಎಷ್ಟೇ ಮಾಡಿದರೂ ಕೂಡ ನಿಂದಕರಿದ್ದೇ ಇರ್ತಾರೆ, ಎಂಥ ಕಾಲಕ್ಕೂ ಕೂಡ ಇದ್ದೇ ಇರ್ತಾರೆ. ಅವ್ರ ಸಾಧನೆ ಆಗಲೇಬೇಕು, ಅವರು ಸಾಧನೆ ಆಗಿ ಮಾಡ್ಕೋಬೇಕಲ್ಲ. ಇವರು ಏನೋ ರೀತಿಯಲ್ಲಿ ಮಾಡ್ತಾಯಿದ್ರು. ವಿಜೇಂದ್ರ ಸ್ವಾಮಿ ಎಲ್ಲವನ್ನೂ ಫೇಸ್ ಮಾಡ್ತಾ ಬಂದರು. ಯಾವಾಗ ವಿದ್ಯೆಯಲ್ಲಿ ಸೋತಿದ್ದು ಗೊತ್ತಾಯಿತು, ಬೇರೆ ಮಾರ್ಗ ಹೇಳಿದ್ರು. ವಾಮಾಚಾರ ಬರ್ತಿತ್ತಲ್ಲ, ಬೇರೆ ಬೇರೆ ಮೆಥಡ್ ಶುರು ಮಾಡಿದ್ರು. ಯಾರ್ಯಾರನ್ನ ಕಳಿಸೋದು, ಯಾರ್ಯಾರನ್ನ ಕರೆಸೋದು, ಅವರು ಬೇರೆ ತರೋದು. ಅದೇನೋ ಅವರೆಲ್ಲ ನ್ಯಾಷನಲ್ ಫಿಗರ್ ಆಗಿನ ಕಾಲಕ್ಕೆ ರಾಷ್ಟ್ರಮಟ್ಟದ ಹೆಸರು ಮಾಡೋದು. ದೊಂಬ ಬಂದರೆ ದೊಂಬರವನು, ಆಮೇಲೆ ಒಬ್ಬ ಆರ್ಟಿಸ್ಟು, ಒಬ್ಬ ಶಿಲ್ಪಿ, ಅದೇ ರೀತಿಯಲ್ಲಿ ಹಾವಾಡಿಗ, ಒಬ್ಬ ವೆರೈಟಿಗಳು ಸಂಗೀತಗಾರ, ಹಾವಾಡಿ ಏನೇನೋ ಬರಬೇಕು. ಯಾಕಲ್ಲ ವೇಶ್ಯರು ಅವರು ನಮ್ಮ ಇದ್ರಿಗೆ ಬರುತ್ತಾ ಅಂತ ತೋರಿಸಟ್ಟು ಅದಕ್ಕೂ ತಯಾರು. ವಿಜೇಂದ್ರ ಸ್ವಾಮಿಗಳು ಅಂಥ ಒಂದು ಅಟ್ಯಾಕ್ ಮಾಡಲಿಕ್ಕೆ ಬಂತು. ಅವರೇನು ಕೇರ್ ಮಾಡ್ತಿದ್ದೆ ಅವಶ್ಯವಾಗಲಿ ಅಂತ ಹೇಳಿದ್ರು. ಎಲ್ಲದೂ ತಯಾರವ ಫುಲ್ ವ್ಯಾಸರ. ಬಹುಶಃ ಯಾವ ಸ್ವಂತ ಮಕ್ಕಳನ್ನು ಕೂಡ ಯಾವ ತಂದೆ ತಾಯಿಗಳು ಇಷ್ಟು ಕೇರ್ಫುಲ್ ಆಗಿ ನೋಡೋದಿಲ್ಲ. ತಮ್ಮ ಮಕ್ಕಳಾದರೆ ಒಂದು ರೀತಿ ಕೇರ್ಲೆಸ್, ಇನ್ನೊಬ್ಬರು ಹಾಕಿ ಇನ್ನೊಂದು ರೀತಿ ಕೇರ್ಲೆಸ್. ಕೇರ್ಲೆಸ್ನೆಸ್ ನಮ್ಮ ಬಾರನ್ ಗಿಫ್ಟ್ ಇದ್ದಾಗಿದೆ, ತಪ್ಪದು. ಆ ರೀತಿ ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಅನ್ನೋದಕ್ಕೆ ಆಚಾರಾದರೆ ದೊಡ್ಡ ದೃಷ್ಟಾಂತ. ಅದೆಲ್ಲ ಕಲಿಯು ದೊಡ್ಡವರ ಕಥೆ ಕೇಳಿದಾಗ ಯಾವ ರೀತಿ ಇರಬೇಕು ಅಂತ ಗೊತ್ತಾಗುತ್ತೆ. ಇವತ್ತೇ ಆ ವಾತಾವರಣ ಸುತಾರಾಮ್ ಇರೋದಿಲ್ಲ. ನಾವು ಕಲಿಸೋದಷ್ಟೇ ವಿದ್ಯೆ, ಲೌಕಿಕ ವಿದ್ಯೆ, ಹೊಟ್ಟೆ ಪಾಡಿನ ಸಂಪಾದನೆ ಬಿಟ್ಟರೆ ಹೆಚ್ಚಿನ ತಂದೆ ತಾಯಿಗಳ ಬಗ್ಗೆ ಗಮನ ಕೂಡ ಕೊಡೋದಿಲ್ಲ. ಒಬ್ಬ ಸನ್ಯಾಸಿಗಳ ಬಾಲ ಸನ್ಯಾಸಿಗಳ ವ್ಯಾಸರಾಜರ ಕಮಿಟ್ಮೆಂಟ್ ಎಷ್ಟು ದೊಡ್ಡದಾಗಿತ್ತು. ಇವರೆಲ್ಲರ ಕಥೆ ಹೇಳಬೇಕಾದ್ರೆ ವ್ಯಾಸರಾಜನ ಮರೆಯಾಗಿಲ್ಲ, ಅವರ ಪ್ರಭಾವ ಎಲ್ಲರ ಮೇಲೂ ಇತ್ತು. ಅಷ್ಟು ಮಾಡಿದ ಮಹಾನುಭಾವರು ಕೆಲವು ಅನೇಕ ವಿವಾದಗಳು ಬೇರೆ ಶುರುವಾಯಿತು. ಅಲ್ಲಿ ಕುಂಭೇಶ್ವರ ದೇವಸ್ಥಾನ, ಸಾರಂಗಪಾಣಿ ದೇವಸ್ಥಾನ, ಎರಡು ದೇವಸ್ಥಾನ ಇದೆ. ಇದು ವೈಷ್ಣವರಿಗೆ, ಅದು ಶೈವರಿಗೆ. ಹೆಚ್ಚಿನ ಕ್ಷೇತ್ರಗಳಲ್ಲಿ ಎರಡು ಸೆಂಟ್ರಸ್ ಇದೆ. ಕಾಶಿಗೋದ್ರೆ ಬಿಂದು ಮಾಧವ ವಿಶ್ವನಾಥ, ಕಂಚಿಗೋದ್ರೆ ವರದರಾಜ, ಕಂಚಿ ಕಾಮಾಕ್ಷಿ, ಕಾಮೇಶ್ವರಿ, ಏಕಾಮ್ರೇಶ್ವರ ಎಲ್ಲ ಇದ್ದ. ಯಾವಾಗ ಬೇಕಾದರೂ ಹೋಗಿ ನೀವು. ಈಗ ಅಲ್ಲಿ ಇಬ್ಬರು ಶೈವ ವಿಷ್ಣ ಎರಡೇ ಇರುತ್ತದೆ. ಅಲ್ಲಿ ವೈಷ್ಣವ ಕ್ಷೇತ್ರ ಅಂದರೆ ಬೇಸಿಕಲಿ ವೈಷ್ಣವ. ಉತ್ತರ ಭಾರತದಲ್ಲೂ ಹಾಗೇನೆ, ಉತ್ತರ ಭಾರತಕ್ಕೆ ಹೋದರೂ ಕೂಡ ಅದೇ ವಾತಾವರಣನೇ. ಕಾರಣ ಏನು ಅಂದರೆ ವಿಷ್ಣು ವಿಷ್ಣು, ಶಿವ ವೈಷ್ಣವ, ವೀರ ವೈಷ್ಣವ. ಸೊ ಶುದ್ಧ ಎರಡು ವೈಷ್ಣವ ಕ್ಷೇತ್ರಗಳೇ, ಅವ್ರ ಪಾಲಿಗಾಗಲ್ಲ. ಶೈವ ಅಂದರೆ ವಿಷ್ಣು ದ್ವೇಷಿ, ಶಿವ ವಿಷ್ಣುವಿಗೆ ಆಗೋದಿಲ್ಲ, ಶಿವ ಭಕ್ತರು ವಿಷ್ಣು ಭಕ್ತರಿಗೆ ಆಗಬಾರ್ದು. ಇದು ಕಾನ್ಸೆಪ್ಟ್. ಆ ಸ್ಥಿತಿ ಬರ್ತಾ ಇದೆ ನಿಜವಾಗಲೂ ಕೂಡ. ನಿಜವಾಗಲೂ ಶೈವರೆಲ್ಲ ಮೊದಲು ವೈಷ್ಣವರಾಗಬೇಕು, ಯಾಕೆ ಶಿವನೇ ವೈಷ್ಣವ ಆದ್ದರಿಂದ. ಶಿವನೇ ವೈಷ್ಣವ ಆದ್ದರಿಂದ ಇವತ್ತು ಈ ಲೋಕ ಇವತ್ತಿನ ಬನ್ನಿ, ನಮ್ಮ ಕಾಲಕ್ಕೆ ಬನ್ನಿ, ರಾಘವೇಂದ್ರ ಸ್ವಾಮಿ ಭಕ್ತರು ಎಷ್ಟು ಜನ ಇದ್ದಾರೆ? ರಾಯರು ಯಾರು? ಶ್ರೀಮದ್ ವೈಷ್ಣವ ಲೋಕಜಾಲಕ ಗುರು, ವೀರ ವೈಷ್ಣವರು, ವಂಶ ಸಿದ್ಧಾಂತ ವರ್ಧನ. ಆದರೆ ವೈಷ್ಣವರು ಎಷ್ಟು ಜನ ಇದ್ದಾರೆ? ರಾಯರ ಜನ ಏನಂತ ನೋಡ್ತಾ ಇದ್ದಾರೆ? ವಿಷ್ಣು ಭಕ್ತರು ಅಂತ ನೋಡೋರೇ ಇಲ್ಲ. ಹಾಗೆ ಬಿಟ್ಟೆ ಪ್ರೊಜೆಕ್ಟ್ ಮಾಡೋ ರೀತಿ ಮಾಡೋದೇ ಇಲ್ಲ, ಪ್ರೊಜೆಕ್ಟ್ ಮಾಡೋದೂ ಇಲ್ಲ, ಜನ ಗೊತ್ತೂ ಇಲ್ಲ. ಸೊ ರಾಯರ ಭಕ್ತರು ಕೋಟಿ ಸಂಖ್ಯೆಯಲ್ಲಿ ಇದ್ದಾರೆ, ಅವರೆಲ್ಲ ವೈಷ್ಣವರಾಗಬೇಕು ನ್ಯಾಯವಾಗಿ. ಸೊ ಶಿವನ ಭಕ್ತರು ಯಾತಕ್ಕೆ ವೈಷ್ಣವರಾಗಿಲ್ಲ ಅಂದರೆ ರಾಯರ ಭಕ್ತರು ಇವತ್ತು ಯಾಕೆ ವೈಷ್ಣವರಾಗಿಲ್ವೋ ಹಾಕಿ. ಹತ್ತಿರದಲ್ಲೇ ಮತ್ತೆ ಗ್ರಂಥ ಬರೆದವರು ಎಲ್ಲ ಔಟ್ ಆ್ಯಂಡ್ ಔಟ್ ಗೊತ್ತು. ಇನ್ನು ಮಂದ್ರಾಲಯ ಮಠನೇ ಇದೆ, ನಿತ್ಯ ಪೂಜೆ ಆಗುತ್ತೆ, ವೈಷ್ಣವ ಕ್ರಮದಲ್ಲೇ ಆಗೋದು. ಬಂದ ಯಾರು ಕೂಡ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ. ಅಬ್ಸರ್ವ್ ಮಾಡ್ದೇ ನಮ್ಮ ಪಾಡಿ ನಾವು ರಾಯರಮ್ಮಿ ಬೇಕಷ್ಟೇ, ಅವ್ರ ಮತ ಗೀತ ಬೇಕಿಲ್ಲ. ಕಾನ್ಸೆಪ್ಟ್ ಇಟ್ಕೊಂಡು ಹೇಗಿದ್ದಾರೆ ಹಾಗೆ ಇವರು ಹತ್ತಿರದಲ್ಲೇ 300 ವರ್ಷದಲ್ಲಿ ನೋಡೋ ವ್ಯತ್ಯಾಸ ಇದು. ದೊಡ್ಡ ದೇವತೆಗಳು ಅವ್ರಿಗೆ ವಯಸ್ಸಿನ ಈ ವಯಸ್ಸಿನ ಕಾಲಮಾನ ಬರೋದಿಲ್ಲ, ಅದರ ಆ ಕಾಲಮಾನದವರು ಆ ರೀತಿ ವ್ಯತ್ಯಾಸ ಬಂತು. ಆ ಸಮಸ್ಯೆಯಲ್ಲಿ ಈ ಸರೋವರ ನಮ್ಮದು ಬೆಳೆದ ದೊಡ್ಡವಣ ಆ ಕಡೆ ಈ ಕಡೆ ಆ ಕಾಮನ್ ಸರೋವರನೇ ತೋರಿಸುತ್ತೆ, ಇಬ್ಬರಲ್ಲೂ ವಿವಾದ ಇಲ್ಲ ಅಂತ ಹೇಳೋದಕ್ಕೆ ಇವರು ಶುರು ಮಾಡಿದ್ರು. ಇದು ನಮ್ಮದು ನಮ್ಮದು ಅಂತ ಶೈವರಲ್ಲೇ ವೈಷ್ಣವರಲ್ಲೇ ಗಲಾಟೆ ಶುರುವಾಯಿತು. ಇದು ನಮ್ಮ ಸರೋವರ, ನಮ್ಗೆ ಸೇರಬೇಕು, ನಮಗೆ ಸೇರಬೇಕು ಅಂತ ಶುರುವಾದಾಗ ಯಥಾ ಪ್ರಕಾರ ಆಗ ವಿಜೇಂದ್ರ ಸ್ವಾಮಿಗಳು ಹೊಳ್ಳು ಇದು ಬಂದಿತ್ತಾಗಲೇ ನ್ಯಾಯ ಪರಿಹಾರ ಮಾಡಬೇಕು. ಆದರೆ ಅವರು ಸುಮ್ಮನೆ ಹೇಳ್ತಿರಲಿಲ್ಲ, ಒಂದು ಬೇಸಿಸ್ ಮೇಲೆ ನ್ಯಾಯ ನಿರ್ಣಯ, ನ್ಯಾಯಾಧೀಶ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಬಾಯಿ ಬಂದಾಗ ಹೇಳೋಗಿಲ್ಲ, ಅದಕ್ಕೊಂದು ಬೇಸಿಸ್ ಮೇಲೆ ನ್ಯಾಯ ಕೊಡಬೇಕಲ್ಲ, ಏನು ನಿಮ್ಮ ಬೇಸಿಸ್ ಅಂತ ಕೇಳಿ ಇಬ್ಬರೂ ಹೇಳಬೇಕು. ಅವ್ರು ಪಾಪ ಇವ್ರು ತಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೆಲಸ ಹೇಳ್ಕೊತಾ ಬಂದರು ವೈಷ್ಣವರು. ಅವ್ರು ಹಾಗಲ್ಲ, ನೋಡಿ ಇನ್ನೊಂದು ಕೆಲಸ ಮಾಡೋಣ, ಇವತ್ತು ನಾವು ಅಲ್ಲಿ ಸರೋವರದಲ್ಲಿ ಪರೀಕ್ಷೆ ಮಾಡಿಬಿಡೋಣ, ಅದರಲ್ಲಿ ಶೈವ ಸಂಬಂಧಿಯಾದ ಲಾಂಛನಗಳು ಸಿಕ್ಕರೆ ಅದು ಶೈವರು, ಇಲ್ಲದೆ ಹೋದರೆ ವೈಷ್ಣವರು ಆಗ್ಬೋದಾದ್ರು ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಆಗಲೇ. ಅವರು ಇವತ್ತು ಅಯೋಧ್ಯೆಯಲ್ಲಿ ಹಾಗೇ ಆಗಿತ್ತು, ಅದನ್ನ ಬಾಬರಿ ಮಸೀದಿ ಬಿದ್ದಾದ ಮೇಲೆ ಅದು ಅಗದವ್ರು ಏನು ಸಿಗುತ್ತೋ ಅದು ಮಸೀದಿನೋ ದೇವಸ್ಥಾನ ತೀರ್ಮಾನಕ್ಕೋ ಸಿಕ್ಕಿದ್ದೆಲ್ಲ ಏನಲ್ಲಿ ಸಿಕ್ಕಿದ್ದೆಲ್ಲ ಹಿಂದೂ ಇದೆ ಸಿಕ್ಕಿದ್ರೆ ಪವರ್ಫುಲ್ ಎವಿಡೆನ್ಸ್ ಆಗಿರೋ ಆಕೆ ಅವತ್ತಿಂದ ಕಾಣಿಸುತ್ತೆ ನಮಗೆ ಅಲ್ಲಿ ಏನಿದೆ ನೋಡಿ. ಅದೇ ಶೈವಲಿಂಗ ಇದ್ದರೆ ಶೈವ, ವೈಷ್ಣವಲಿಂಗ ಇದ್ದರೆ ವೈಷ್ಣವ ಆಗಲಿ ಅಂತ ಹೇಳಿದರು. ಪ್ಲಾನ್ ಮಾಡಿದರು, ರಾಶಿ ರಾಶಿ ಶಿವಲಿಂಗ ಮಾಡಿಸ್ಬಿಟ್ರು, ಸಣ್ಣ ಸಣ್ಣ ಸಣ್ಣದು ಮಾಡಿಸ್ಬಿಟ್ರು, ಬಸವಣ್ಣ ಬಸವಲಿ ಮಾಡಿಸ್ಬಿಟ್ರು, ರಾತ್ರಿ ಆ ಸರೋವರದಲ್ಲಿ ಹಾಕಿಬಿಟ್ರು ಗೊತ್ತಾಗದಾಗ. ಇಂಥವೆಲ್ಲ ಕಾರಣ ನಿಶ್ಚಿಬಿಡ್ತಾರೆ ಅದರಲ್ಲಿ, ಅವರು ಸನ್ಮಾರ್ಗದಲ್ಲಿ ಇವರಿದ್ದ ದುರ್ಮಾರ್ಗದಲ್ಲಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಎಲ್ಲ ಹಾಕಿದ್ರು ಮರು ದಿವಸ ಇಡಬೇಕು, ಎಲ್ಲ ದೊಡ್ಡ ಸರೋವರ ಇಳಿದು ಪರೀಕ್ಷೆ ಮಾಡಬೇಕು, ಎಕ್ಸ್ಪರ್ಟ್ಸನ್ನು ಕಳಿಸಿದ್ರು, ಮುಳುಗೋದು ಹಿಡಿಯೋದು ತರೋದು ಮುಗೋದು ತರೋದು. ಇವರಿಗೆಲ್ಲ ಖುಷಿರೋ ಖುಷಿ ಬರೀ ಲಿಂಗಗಳು ಸಿಗುತ್ತೆ, ಸೊ ಶೈವರು ಅಂತ ಪ್ರೂವ್ ಆಗುತ್ತೆ ಅಂತ ಕಾಯ್ಕೋತ ಕೂತಿದ್ದಾರೆ. ಇನ್ನೇನು ಇಳಿಲಕ್ಕೆ ಶುರು ಮಾಡಬೇಕು. ಅವರು ವಿಜಯ ಸ್ವಾಮಿಗಳು ಬಂದರು, ಮಂತ್ರಾಷ್ಟ್ರ ತೊಗೊಂಡ್ರು, ಒಂದಿಷ್ಟು ಹಾಕಿದ್ರು ಅದು. ಇವರಿಗೆ ಅದೆಲ್ಲ ಲೆಕ್ಕ ಇಲ್ಲ, ಮಂತ್ರಾಷ್ಟ್ರ ಶಕ್ತಿ ಗೊತ್ತಿದ್ದರೆ ಮಾಡ್ತಿರಲಿಲ್ಲ, ಅವ್ರಿಗೆ ಅಬ್ಜೆಕ್ಟ್ ಮಾಡ್ತಿದ್ರು ಅದು. ಏನೋ ಅಕ್ಕಿ ಹಾಕ್ತಾರೆ ಅಂತ ಹೇಳಿ ತಿಳಿದ್ವಿ, ಕೆಂಪಕ್ಕಿ ಅಂತ ಹೇಳ್ಕೊಂಡ್ರೆ ಅಷ್ಟೇ ಕೂತ್ಕೊಂಡ್ರು. ಇಡಿಯಪ್ಪ ತೆಗೀರಿ ಅಂಥೇಳಿ ಇವರೆಲ್ಲ ಖುಷಿ, ಇನ್ನೇನು ಚಪ್ಪಾಳೆ ಹಾಕೋದು ಕೊಡ್ಬೇಕು, ನಮ್ಮದೇ ಬರುತ್ತೆ ನಮ್ಮದೇ ಬರುತ್ತೆ ಅಂತೇಳಿ ಚಪ್ಪಾಳೆ ಶಾಕ್ ಆಯಿತು ಅವ್ರಿಗೆ. ಏನು ಗೊತ್ತಾ, ಎಲ್ಲ ಹನುಮಂತ ಚಿಕ್ಕ ಚಿಕ್ಕ ಹನುಮಂತ ನಿರ್ಗಳು ಸಿಗ, ಒಂದು ಶಿವಲಿಂಗರು ಸಿಗಲೇ ಇಲ್ಲ ಅಂತ. ಅವ್ರು ಮಂತ್ರಾಕ್ಷತೆ ಎಷ್ಟು ಚೇಂಜ್ ಮಾಡಿದ್ರು ಅಂದರೆ ಇದು ನಿಜವಾದ ಉಪವಾದ, ಆರ್ಡ್ರ್ ಕೊಟ್ಟು ಹಾಕೋದಲ್ಲ, ಅದೆಲ್ಲ ಕೂಡ ಅವರಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಏನಿಲ್ಲ, ಮಂತ್ರಕ್ಕಿರೋ ಶಕ್ತಿ ಅಂದರೆ ಮಂತ್ರ ಹಾಕಿದರೆ ಬೆಳೆಯುತ್ತೆ ಅಂತ ಆಚಾರ ತೋರಿಸ್ಕೊಟ್ಟಿದ್ದಾರೆ. ಮಂತ್ರ ಹೇಳಿದರೆ ಅಮ್ಮ ಶ್ರೀ ಸೂಕ್ತ ಹೇಳಿದರೆ ಬಂಗಾರದ ಮಳೆ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ವೇದ ಮಂತ್ರಗಳ ಶಕ್ತಿ ಇದೆ, ಅದು ತಂತ್ರಸಾರದ ಮಂತ್ರ ಶಕ್ತಿ ಇದೆ, ಹಾಕಿದ್ರೆ ಬರೀ ಏನು ತಗೊಂಡು ಅದೇ ಬರ್ತಾ ಇದೆ. ಬನ್ನಿ, ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಹಾಕಿಸ್ತವರೇ ಇದ್ದಾರೆ ನಮ್ಗೆ ಏನಾಗಿ ಗೊತ್ತಾಯ್ತು ಅವ್ರಿಗೆ. ನೋಡಿ ಯಾರಾದ್ರೂ ತೀರ್ಮಾನ ಮಾಡಿ, ಈಗ ವೈಷ್ಣವಲಿ ಗಿಡ ಇದೆ ಆದ್ರೆ ವೈಷ್ಣವ್ರದ್ದು ಒಪ್ಕೊಳ್ಳಬೇಕಾಯ್ತು. ಒಂದು ಅಮೇ ತಪ್ಪಾಯಿತು, ಗೋಳಾಡ್ತಾರ ಅವ್ರು, ಇಂಥವ್ರ ಬಗ್ಗೆ ಕೆಟ್ಟ ಮಾತು ತಂದರೆ ಹೋಗುತ್ತೆ ಅಂತ ಗೊತ್ತು ಅವ್ರಿಗೆ. ಶಾಪಾರ ಗ್ರಹ ಶಕ್ತವನ್ನೋ ರಾಘವೇಂದ್ರ ಅನ್ನವಿದ್ದಿದೆ, ಒಳ್ಳೆಯ ದೊಡ್ಡವ್ರ ಬಾಯಿಲ್ಲಿ ಒಳ್ಳೆಯದು ಬಂದರೂ ನಡೆಯುತ್ತೆ, ಕೆಟ್ಟದ್ದು ಬಂದರೂ ನಡೆಯುತ್ತೆ. ಅಪಾಯಿಂಟ್ಮೆಂಟ್ ಆರ್ಡ್ರು ಕೊಡ್ಬೋದು, ಡಿಸ್ಪೆಷಲ್ ಆರ್ಡ್ರು ಕೊಡ್ಬೋದು, ಸರಿ ಆಗ್ತಾರೆ. ಆ ವಿಜೇಂದ್ರ ಸ್ವಾಮಿಗಳು ದೊಡ್ಡ ಮನಸ್ಸು, ಶೈವ ವೈಷ್ಣವರ ಗಲಾಟೆ ಇವತ್ತು ಸಾಲು ಮಾಡೋದಲ್ಲ ಅದು, ಅವರವರಿಗೆ ಅದು ಹಿಡಿತ ಮತ ನಡೀಲೇಬೇಕು ಇರಲೇಬೇಕು. ಅನಾದಿ ಕಾಲತೋ ವೃತ್ತಾಹ ಸಮಯಾಹಿ ಪ್ರವಾಹದ, ಆದರೆ ಸೋಷಿಯಲ್ ಕಾನ್ಫ್ಲಿಕ್ಟ್ಗಳು ಆಗಬಾರ್ದು. ಅದರಿಂದ ಸಮಾಜ ಬೇರೆ ತತ್ವ ಬೇರೆ, ತತ್ವ ನಿಮ್ಮ ಬಾಡಿಗೆ ಯೋಗ್ಯರಿಗೆ, ಬಲಾತ್ಕಾರದಿಂದ ಮಾಡೋ ಸಾಧ್ಯತೆ ಇಲ್ಲ, ಮಾಡಬಾರ್ದು ಕೂಡ ಶಾಸ್ತ್ರ ನಮ್ಮಲ್ಲಿ. ಬಲಾತ್ಕಾರ ಕನ್ವೆನ್ಷನ್ ನಮ್ಮ ನಾಟ್ ಅಲೋನ್, ಕನ್ವೆನ್ಷನ್ ಆಗಲಿಲ್ಲ ಅಂದರೆ ಹಾಗೆ ಇರಬೇಕು. ಬಟ್ ಸಮಾಜದಲ್ಲಿ ಸಮಾಜ ಸಮಾನ ಆಗಿರಬೇಕು, ಅವರಿಗೆ ಫಿಸಿಕಲ್ ಹ್ಯಾಂಡಲ್ ಮಾಡಿ ಮ್ಯಾನ್ ಹ್ಯಾಂಡಲ್ ಮಾಡೋಂಗಿಲ್ಲ. ನಮ್ಮ ಹಿಂದೂ ಧರ್ಮದ ವೈಶಿಷ್ಟ್ಯ ಇವತ್ತಿಗೂ ಕೂಡ ಅಷ್ಟೇ, ಧರ್ಮದ ಗಲಾಟೆ ಇತ್ತೀಚೆಗೆ ಕಲವಾಗ್ತಿದೆಯಾ ಹೊರತು ಇತಿಹಾಸದಲ್ಲಿ ಒಂದು ಗಲಾಟೆದಾಗಿ, ಬೇರೆ ಯುಗದಲ್ಲಿ ಬರೀ ಅದೇ ದೊಡ್ಡ ಗಲಾಟೆಗಳು, ಅವರವರಲ್ಲೇ ಗಲಾಟೆ, ಲಕ್ಷಾಂತರ ಸತ್ತೋಗ್ತಾರೆ ಬರೀ, ಇಲ್ಲ ಅಂಥದ್ದೇನೇ ಇಲ್ಲ ಇಲ್ಲ ತೋರಿಸಿದ್ರು. ಮತ ಬೇರೆ ಇರಲಿ, ಆದರೆ ನಿಮ್ಮ ವಿಶ್ವಾಸ ಎಂದು ಕಳ್ಕೊಳ್ಬಾರ್ದು. ವಿವಾದ ಬೇರೆ ವಿಶ್ವಾಸ ಬೇರೆ, ವಿವಾದ ತಾತ್ವಿಕವಾಗಿ, ವಿಶ್ವಾಸ ಸಾಮಾಜಿಕವಾಗಿ, ಇದ್ದಿಟ್ಟಿಗೆ ಚರ್ಚೆ ಮಾಡೋಕ್ಕೆ ಬರುತ್ತೆ, ಆಸಕ್ತಿಯ ಸಿದ್ಧಾಂತ ಸಿಗುತ್ತೆ, ಪ್ರಿಜುಡಿಸ್ ಇರೋದಿಲ್ಲ, ಪ್ರಿಜುಡಿಸ್ ಬಯಾಸೋಡ್ ಜಡ್ಮೆಂಟ್ ಕೊಡೋಕ್ಕೆ ಬರೋದೇ ಇಲ್ಲ. ಇದನ್ನು ಆಚಾರಕ್ಕೆ ತೋರಿಸ್ಕೊಟ್ಟೆ, ಆಚೆ ಇಡೀ ಜಗತ್ತನ್ನೇ ಮಧ್ವರು ಮಾಡಿಬಿಡ್ತಾ ಇದ್ದ. ಇದು ಕಲಿಯುಗ ಹಾಗೆ ಮಾಡಬಾರದು, ಯಾರಿಗೆ ಯೋಗ್ಯರೋ ಅವರಿಗೆ ಮಾತ್ರ ಮುಟ್ಟಬೇಕು, ಯಾಕೆ ಸಜ್ಜನರು ಇಲ್ಲದೇ ಇರತಕ್ಕಂಥ ಕಾಲ ಇದು. ಈ ಕಾಲ ಹೇಗೆ ಮುಂದು ಗಲಾಟೆ ಮತ್ತೆ ಏನಾದ್ರು ಗಲಾಟೆ ಮಾಡಿಕೊಂಡ್ರೆ ಏನಾಗುತ್ತೆ ಗೊತ್ತಾ, ಒಬ್ಬ ಮಾಧ್ವ ವಿದ್ವಾಂಸನೋ ಯಾರೋ ಯಾರೋ ಬೈದು ಬಿಡ್ತಾರೆ ಅಂತ ಹೇಳ್ಕೊಳ್ಳಿ, ಅವನು ಬೈದ ಅಂತ ಆಗೋದಿಲ್ಲ, ಮಾಧ್ವರು ಬೈದರು ಅಂತ ಆಗುತ್ತೆ. ಇವರಿರೋದು ಇಷ್ಟೇ ಎಷ್ಟು ಅಗ್ಲಿರೋ ಜನ, ಅವರು ಕೋಟಿಗಟ್ಟಲೆ ಇರ್ತಾರೆ, ಹೊಡೆದಾಕಿರೋ ನಿರ್ಣಾಮ ಮಾಡಾಕ್ಬಿಡ್ತಾರೆ ನಮಗೆ ಎಂದು ಅದು ಇದು ಕೊಡಬಾರ್ದು. ಯಾವ ಅಲ್ಪಸಂಖ್ಯಾಕರು ಆದವರು, ನಿಜವಾದ ಅಲ್ಪಸಂಖ್ಯಾಕರು ನಾವೇನೆ, ಆದರೆ ವಿನಾಕಾರಣ ಗಲಾಟೆ ಕಟ್ಟಿಕೊಳ್ಳಿಸ್ತೀನಿ. ಮತ ಸರಿಯೇ ಇದ್ದರೂ ಕೂಡ ಒಂದು ಮಾತಿದೆ, ಕುರುಡರ ರಾಜ್ಯದಲ್ಲಿ ಕಣ್ಣಿದ್ದವನೇ ಮೂರ್ಖ ಅಂತಾರಲ್ಲ ಹಾಗೆ, ಅವನು ಹಿಡಿದು ತಲೆ ಹಾಕ್ಕೊಂಡಿರಬೇಕು, ಬೇರೆ ದಾರಿ ಇಲ್ಲ. ಲೌಕಿಕ ಜೀವನ ಬೇರೆ, ಅಧ್ಯಾತ್ಮ ಬೇರೆ, ಎರಡೂ ಮಾಡೋ ಸಾಮರ್ಥ್ಯ ಇದ್ದವ್ರು ಮಾಡ್ಕೊಳ್ಳಿ. ಎಲ್ಲರೂ ಇನ್ವಾಲ್ವ್ ಮಾಡಿ, ಅಪ್ಪ ಅಮ್ಮ ಗಲಾಟೆ ಮಾಡ್ತಾರೆ, ಮಕ್ಕಳನ್ನ ಇನ್ವಾಲ್ವ್ ಮಾಡಬಾರ್ದು, ಅವ್ರ ಲೈಫ್ ಹಾಳಾಗಿ ಹೋಗುತ್ತೆ. ಆಮೇಲೆ ಇದರಲ್ಲಿ ಒಂದು ಲೌಕಿಕ ನೀತಿ ಪಾಲಿಸ್ತಾ ಹೋದರೆ ನಾವು ಯಾವ ಸಿದ್ಧಾಂತ ಪ್ರಸಾರ ಮಾಡೋಕ್ಕೂ ಬರೋದಿಲ್ಲ. ಅವ್ರು ಹೇಳ್ತಾರೆ, ಇಬ್ಬರು ಸರೋವರ ಉಪಯೋಗಿಸಿ, ಏನು ಬೇಗ ಯೋಚನೆ ಮಾಡಬೇಡಿ, ಇಬ್ಬರಿಗೂ ಸೇರಿ ನಮ್ಮದು ಒಂದು ಹೊರದಾಡಬಾರ್ದು. ಗೆದ್ದವ್ರು ಯಾರು ಅಂತಾರೆ, ಇದನ್ನ ಸೋತವ್ರು ಅಂತ ಗೆದ್ದವ್ರು. ಆದ್ದರಿಂದ ಅವ್ರ ಮೇಲೆ ಭಾರಿ ಗೌರವಿಸಿದ್ರು ಇಂದ್ರ ಸ್ವಾಮಿ ಊರವರಿಗೆಲ್ಲ, ಅವರೆಲ್ಲ ವಿರೋಧಿಗಳೇ ಇಲ್ಲದಂತೆ ಆಯ್ತು, ಅಷ್ಟರ ಮಟ್ಟಿಗೆ ಗೆದ್ರದು ವಿಶಾಲ ದೃಷ್ಟಿ ಅಂದ್ರೆ. ಆದ್ದರಿಂದ ಎಷ್ಟೋ ಜನ ನಿಜವಾಗ್ಲು ಕನ್ವರ್ಟ್ ಕೂಡ ಆಗಿಬಿಡ್ತಾರೆ ಅಂತ ಉದಾರ ದೃಷ್ಟಿ ಕಂಡಾಗ ಮತ ಭಾರಿ ದೊಡ್ಡದು ಅಂತ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಅರ್ಥ ಆಗಲ್ಲ, ವಾಕ್ಯಾರ್ಥಗಳು ಅರ್ಥ ಆಗೋದಿಲ್ಲ. ಹೌದೆ ಬಿಹೇವ್ ಅಂತ ನೋಡ್ತಾರೆ, ಇವನು ಹೀಗೆ ಬಿಹೇವ್ ಮಾಡ್ತಾನೆ, ಬ್ರಾಡ್ ಯೋಚನೆ ಮಾಡ್ತಾನೆ, ಇವ್ರ ಮತ ಒಳ್ಳೆಯದು ಅಂತ ತಿಳ್ಕೊತಾರೆ. ಇವತ್ತು ಒಬ್ಬನು ಕೆಟ್ಟದ್ದು ಮಾಡಿದರೆ ಇವತ್ತು ಮದ್ರಾಸಿಗೆ ಹೋಗ್ತಾ ಕಳ ಪಿಕ್ ಪಾಕೆಟ್ ಆಯಿತು ಬರ್ತಾನೆ, ಮದ್ರಾಸಿನಲ್ಲಿ ಪಿಕ್ ಪಾಕೆಟ್ಗಳು ಹೇಳ್ಬಿಡ್ತಾರೆ, ಗೊತ್ತಿದ್ದು ಯಾವನೋ ಪಾಪ ಹೋಗಬೇಡ ಯಾರೋ ಹುಷಾರಾಗಿರಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಯಾವನೋ ಮಾಡೋ ತಪ್ಪು ಇಡೀ ಜನಕ್ಕೆ ಬರುತ್ತೆ, ಒಳ್ಳೆಯದು ಹಾಗೇನೆ, ಒಳ್ಳೆಯದು ಹಾಗೆ ಬರುತ್ತೆ, ಕೆಟ್ಟದ್ದು ಹಾಗೆ ಬರುತ್ತೆ. ಅದಕ್ಕೆ ಮಡಿದಾಸ್ ಕೆಟ್ಟದಲ್ಲ, ಯಾವನೋ ಒಬ್ಬರು ಮಾಡಿದ್ದಕ್ಕೆ ಇವ್ನು ಮಾಡಿಕೊಂಡ ತೀರ್ಮಾನ, ಅದಕ್ಕೆಂದು ಹಾಗೆ ಮಾಡಬಾರ್ದು. ಅದಕ್ಕಾಗಿ ಮತಕ್ಕೆ ಗೌರವ, ಸಿದ್ಧಾಂತ ಗೌರವ ತಂದು ಕೊಡೋದು ಅಂಥ ಒಂದು ವಿಚಿತ್ರವಾದ ನ್ಯಾಯ. ವಿಧೀಂದ್ರ ಸ್ವಾಮಿಗಳ ತೋರಿಸಿದ್ದಕ್ಕೆ ಎಲ್ಲರಿಂದನೂ ಪೂಜ್ಯರ. ಅದೇ ಸಮಯಕ್ಕೆ ಅವೆಲ್ಲ ಕತೆ ಹೇಳೋದಕ್ಕೆ ಗೊತ್ತಿಲ್ಲ, ಅವನ ಹಾವಾರಿಗೆ ಬರ್ತಾನೆ, ಏನೇನೋ ಹಾವುಗಳು ತರ್ತಾನೆ, ಅವನ ಹಾವು ತಂದಂತೆ ಹೇಳ್ತಾನೆ ಅಂತಿಂಥ ಹಾವುಗಳಲ್ಲ ಇವು, ಒಂದು ಹಾವು ಕಚ್ಚಿದ್ರೂ ಕೂಡ ಭಾರಿ ಪ್ರಾಬ್ಲಮ್ ಇದೆ ನೋಡಿ, ಹೇಗೆ ಆಡಿಸ್ತು ಕುಂಗಿ ಓದಿ ಎಲ್ಲ ಆಡಿಸಿದನಂತೆ. ಆಯಿತು, ನೀವು ಹಾವು ಆಡಿಸ್ತೀರಾ, ಅದೊಂದು ಇದೆ 64 ಇದ್ರೆ ಹಾಡಿಸ್ ಸನ್ಯಾಸಿಗೆ ಆಗಲೇ ಕೇಳಿದ್ರೆ ಗತಿಯಾಗೋದಿಲ್ಲ. ಡ್ರೈವಿಂಗ್ ಬರುತ್ತಾ ಅಂತ ಕೇಳಿ ಬಜೀತಾ ಬಿಡೋದು ಸಾಗುಡಿಯಲ್ಲ, ಡ್ರೈವಿಂಗ್ ಬರುತ್ತಾರೆ, ಇದು ಬರುತ್ತೆ, ಕ್ರಿಕೆಟ್ ಬ್ಯಾಚ್ ಸೆಂಚುರಿ ಹೊಡಿತಾರೆ, ಅದಕ್ಕೆ ಏನು ಮಾಡ್ಬೇಕು ಅದಕ್ಕೆ. ಬಟ್ ಆಲ್ ರೌಂಡರ್ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀವೇನು ಮಾಡ್ತೀರಾ. ಆಯಿತು ಅಂತೇಳಿ ಪುಂಗಿ ಕೊಳ್ಳಕ್ಕೆ ಬಂದ, ಬೇಕಾಗಿಲ್ಲ ಇಟ್ಕೋ ಅಂತ ಹೇಳಿದರು. ಕೊಳಲು ಕೊಳಲು ತಕ್ಷಣ ಬೇಡ, ಕೊಳಲು ಕೊಳಲಿಗೂ ಆಗಬೇಕು, ಅರ್ಥಾತ್ ಸಂಬಂಧ ಇಲ್ಲ ಹಾವುಗಳಿಗೂ ಕೂಡ. ಅವನ್ನ ನಕ್ಕಿಬಿಟ್ಟ, ನಿಮಗೇನು ಬುದ್ಧಿನೆಲ್ಲ ಸ್ವಾಮಿ, ನಿಮಗೆ ಯಾವುದಕ್ಕೆ ಯಾವ ಮೆಡಿಸನ್ನಿಗೆ ಔಷಧಿ, ರೋಗ ಔಷಧಿ ಗೊತ್ತಿರಬೇಕಲ್ಲ, ರಾಗ ಔಷಧಿ ಅಂತ ದೊಡ್ಡಾಗಾಯ್ತು. ನಕ್ಕಿಬಿಟ್ರೆ ವ್ಯವಸ್ಥೆ ನೋಡು ಅಂತ ಹೇಳಿದರು, ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಹಾವುಗಳು ಆಗಲಿಕ್ಕೆ ಶುರು ಮಾಡಿದ್ರು, ಒಂದು ಭಾರಿ ಶಾಖ ಆಗುತ್ತೆ ಎಲ್ರಿಗೂ ಕೂಡ. ಅದಕ್ಕೆ ಜ್ಞಾನಿಗಳಿಗೆ ಎಷ್ಟು ಸಾಮರ್ಥ್ಯ ಇರುತ್ತೆ ತೋರಿಸ್ತಾರೆ. ತಿಳುವಳಿಕೆ ಇದ್ದರೆ, ಕೊಳ ಬರದೇ ಇದ್ದರೆ, ಕೊಳಲು ಕೊಟ್ಟರೆ ಪುಗ್ಗಿ ಕೊಟ್ಟರು ಅಷ್ಟೇ, ಊರ್ಲಕ್ಕೆ ಬರದೆ ಹೋದರೆ ಊರ್ಲಕ್ಕೆ ಬಂದರೆ ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲ ಆಗ್ಲಿಕ್ಕೆ ಶುರುವಾಯಿತು, ಅದು ಅವನಿಗೆ ಶಾಕ್ ಆಯಿತು ನಿಧಾನವಾಗಿ. ಇನ್ನೊಂದು ಒಂದೊಂದು ಹೊಸ ಹೊಸದು ಬಿಡ್ತಾ ಬಂದ. ಅವ್ರು ಹೇಳಿದರು, ಒಂದೊಂದು ಬಿಡಬೇಡ, ನೀನು ಎಲ್ಲ ಒಟ್ಟಿಗೆ ಬಿಟ್ಬಿಡು ಅಂತ ಹೇಳಿದರು. ನಮ್ಮ ಟೈಮ್ ವೇಸ್ಟ್ ಮಾಡ್ತೀವಿ ಅನ್ನೇ ಸರಿಯಾಗಿ, ಅದು ಅಷ್ಟು ಧೈರ್ಯ ಇರಬೇಕಾದ್ರೆ. ಎಲ್ಲರೂ ಒಟ್ಟಿಗೆ ಬೋಲ್ ಮಾಡಿದ್ರೆ ಯಾರು ಹೊಡೆಯೋಕ್ಕಾಗ್ತದ, ಒಬ್ಬರು ಮಾಡಿದರೆ ಕಷ್ಟ. ಎಲ್ಲರೂ ಒಟ್ಟಿಗೆ ಬಿಟ್ಬಿಡು ಅಂತ ಹೇಳಿದ್ರು. ಸ್ವಾಮಿ ಏನಂತ ತಿಳ್ಕೊಂಡಿದ್ರು, ಏನು ಯೋಚನೆ ಮಾಡಬೇಡ, ಪುಂಗಿನೂ ಬೇಡ, ಇದೇ ಕೊಳಲೆ ಸಾಕು ಅಂತ ಹೇಳಿದರು. ಅಂದರೆ ಸಿದ್ಧಾಂತ ಮುಖ್ಯ, ಅದ್ರ ವಿಶ್ವಾಸ ಇರಬೇಕು ಅದ್ರ ಮೇಲೆ. ನಮಗೆ ವಿಶ್ವಾಸ ಇಲ್ಲದೆ ಹೋದರೆ ಕೊಟ್ಕೊಂಡೆ ನಾಳೆ ಬೇರೆ ಟ್ರೈ ಮಾಡೋಣ ಅಂತ ಹೇಳಿದರೆ ಅರ್ಥ ಇಲ್ಲ, ತಗೋ ವಾಸಿ ಆಗೇ ಆಗುತ್ತೆ. ಆ ಥರ ಹನುಮಂತೇವ್ರು ಹೇಳ್ತಾರೆ, ನಾನು ಹೋಗ್ತೇನೆ ಈಗ ಲಂಕೆಗೆ ಹೋಗ್ತೇನೆ, ಅಲ್ಲಿ ಸೀತೆಯನ್ನು ಹುಡುಕ್ತೇನೆ, ಸಿಕ್ಕರೆ ಸರಿ ಇಲ್ಲದೆ ಹೋದರೆ ಪಾತಾಳಕ್ಕೆ ಹೋಗ್ತೇನೆ, ಅಲ್ಲಿ ಹುಡುಕ್ತೇನೆ, ಸಿಕ್ಕರೆ ಸರಿ ಇಲ್ಲದ್ರೆ ಮತ್ತೆ ಸ್ವರ್ಗಕ್ಕೆ ಹೋಗ್ತೇನೆ, ಅಲ್ಲಿ ಸಿಕ್ಕರೆ ಸರಿ ಮತ್ತೆ ಲಂಕೆಗೆ ಬರ್ತೇನೆ, ಇಡೀ ಲಂಕೆಯನ್ನು ರಾವಣ ಹೊತ್ಕೊಂಡ್ಬಂದು ರಾಮನ ಹತ್ರ ಬಿಡ್ತೇನೆ, ಬರೀ ಕೈಲಿ ಬರಲ್ಲ ಅಂತ ಹೇಳಿದರು. ಈಗ ಎಂಥವ್ರು ನಂಬಿಕೆ ಬರ್ತದೆ, ಅದು ಬಿಟ್ಟುಬಿಟ್ಟು ಟ್ರೈ ಮಾಡ್ತೇನೆ ಆಗಲಿ ನೋಡೋಣ ಅಂತ ಯಾರು ಯಾರು ಫಾಲೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಮಾಡಬೇಕಾದ್ರೆ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು, ಎಲ್ಲ ಬಿಟ್ಬಿಡು ಒಟ್ಟಿಗೆ ಅಂತ ಹೇಳಿದ್ರು. ನೀನು ಹಾವು ಆಡಿಸ್ತೀಯ, ನಮ್ಮ ಸ್ವಾಮಿ ಶೇಷಸಾಯಿ, ನೀವು ಯಾವ ಲೆಕ್ಕ ಅಂತ ಹೇಳ್ತಾ ಶೇಷ ಮಂತ್ರ ಹೇಳ್ತಿದ್ರೆ ಮೂರೋದು ಕಥೆನೆ, ಗರುಡ ಮಚ್ಚೆ ಇದ್ರೇ ಹಾವು ಬರೋದಿಲ್ವಂತೆ. ಇವ್ರು ನಿತ್ಯ ಶೇಷ ಮಂತ್ರ ಇತ್ಯಾದಿ ಹೇಳೋರು ಆಚಾರ ಹೇಳ್ತಾರೆ, ಎಷ್ಟು ಶಕ್ತಿ ಬರುತ್ತೆ ಅದರಿಂದ ಅಂತ ಹೇಳ್ತಾರೆ. ನಿನ್ನೆಲ್ಲ ಹಾವುಗಳು ಏನೂ ಲೆಕ್ಕ ಇಲ್ಲ, ಆದಿ ಶೇಷ ಆದರೆ ಹೈಯೆಸ್ಟ್. ಅದು ಯಾವ ಹಾವುಗಳು ಗಾಡಿಯ ಗಿಡಿಯ ಯಾರಲ್ಲ, ದೊಡ್ಡ ಹಾವೇ ಮೂಲ ಪುರುಷ ಆದಿಶೇಷ. ಅಂತ ಆದಿಶೇಷನ ಮೇಲೆ ಮಲಗಿರೋ ಭಗವಂತನನ್ನು ನಾವು ಆರಾಧನೆ ಮಾಡಿದಾಗ ಇದೆಲ್ಲ ಯಾವ ಲೆಕ್ಕ, ಈ ವಿಶ್ವಾಸ ಇರಬೇಕು. ನಮ್ಮ ಜನ ಹಾಗಲ್ಲ, ಮಕ್ಕಳಿಗೇನಾಯ್ತು ಸೀದಾ ಮಾರಮ್ಮನ ಗುಡಿಗೆ ಹೋಗೇ ಬಿಡ್ತಾರೆ, ಬಿಡೋದೇನು ಏನಾದ ಕಷ್ಟ ಅಕಸ್ಮಾತ್ ಹೋಗಬಾರ್ದು, ಮುಗಿದು ಆರೋಗ್ಯದ ಪ್ರಶ್ನೆ, ಉಳಿದವ್ರು ಕೂಡ ಹೋಗಬಾರಲ್ಲ ಅಂತ ಹೇಳಿಬಿಡ್ತಾರೆ. ಯಾಕೆ ರೆಸ್ಪಾನ್ಸಿಬಲ್ ಯಾರು ತಯಾರಿ ಇಲ್ಲ ಅದಕ್ಕೆ, ವಿಷ್ಣು ಸಹಸ್ರ ಬೇಡ ಹೋಗುತ್ತೆ ಅಂತ ಹೇಳೋ ಧೈರ್ಯ ಇಲ್ಲ, ಯಾಕೆಂದರೆ ಅದು ಏನೋ ಏನಾದರೂ ಏನಾದರೂ ಕಷ್ಟ ಅಂತ ಸಿದ್ಧಿ ಇದ್ರೆ ಯಾರು ಕೇಳ್ತಾರೆ. ಆ ಕಾನ್ಫಿಡೆನ್ಸ್ ಬೇಕು, ಬಿಟ್ಟವರು ಹಾಗೆ ಆಯಿತು. ಆಡ್ದು ಎಲ್ಲ ಹಾವು ಸುಖವಾಗಿ ಆಡ್ಕೊಂಡು ಬಿದ್ದುಬಿಟ್ಟಿದೆ. ಸ್ವಾಮಿ ಇನ್ನೂ ಒಂದು ರಿಸರ್ವ್ ಇಟ್ಕೊಂಡಿದ್ದೆ, ಅದನ್ನಂತೂ ಏನು ಮಾಡಿದ್ರು ಯಾರೂ ಏನು ಮಾಡೋಕ್ಕಾಗೋದಿಲ್ಲ, ಅದು ಸುಮ್ಮನೆ ಓಡೋಗೋ ಹಾವಲ್ಲ, ಕಚ್ಚೇ ಬಿಡುತ್ತೆ ಅಂತ ಹೇಳ್ತಾರೆ. ಅದನ್ನೂ ತೆಗಿ ಅಂತ ಹೇಳಿ ಲಾಸ್ಟ್ ದೊಡ್ಡ ಹಾವು ತೆಗೆದ. ಅದು ನೋಡಿದರೆ ಜನ ಸಾಯ್ಬೇಕು ಅಂತ ಒಂದು ಭಯ, ಭಯಾನಕವಾದ ಸರ್ಪ ತೆಗೆದ, ಬಿಡ್ತೀನಿ ನೋಡಿ ಅಂತ. ಬಿಡು ಆ ದೇವ್ರು ಹೇಳಿದರು ಈಗ ನಾನು ನಮ್ಮ ಶಿಷ್ಯರು ಕರೆಸ್ತೇನೆ ಸಾಕು ಅಂತೇಳಿ. ಅವನು ಮರ್ಯಾದೆ ಏನಾಗಬೇಕು ಇದರಿಂದ, ದೊಡ್ಡವರು ಶಿಷ್ಯರು ಕಳಿಸ್ತೇನೆ ಅಂತ ಹೇಳಿದರೆ ಆಯಿತು ಕಳಿಸಿ ಅಂತೇಳಿ. ಶಿಷ್ಯ ಹೋದ ಅವನು ಈ ಕಡೆ ಬರೋಳ ಕಚ್ಚಬೇಕು ಅಂತ, ಬರಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ, ಅವನ ಹತ್ರ ಬಂದು ಕಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಇವರು ಅನುಗ್ರಹ ಮಾಡಿ ಕಳಿಸಿದ್ದಕ್ಕೆ ಏನು ಮಾಡಿ ಶಿಷ್ಯನ ಅಟ್ಯಾಕ್ ಮಾಡಲಿಕ್ಕೆ ಅವಾಗ ಆಗ್ತಾ ಇಲ್ಲ. ಅವನು ಆಶ್ಚರ್ಯ ಆಯಿತು, ಯಾವಾಗ ಇಲ್ಲಿ ಸೋತಿತ್ತೋ ಏನು ಮಾಡಿದ್ ಗೊತ್ತಾದೋ ಅವನ ಕಡೆಗೆ ಹೋಗಿ ಶುರು ಮಾಡಿ, ಅವನೇನ ಕಡೆಗೇನೆ ಕತೆ ಮುಗಿತು ಅವನಾಗ. ಅವನು ಈಗ ಪ್ರಾಣ ಸಂಕಟ ಶುರುವಾಯಿತು. ಸ್ವಾಮಿ ದಯವಿಟ್ಟು ನನ್ನ ಕಾಪಾಡಿ, ನನ್ನ ವಿದ್ಯೆಗೆ ಹಾಳಾಗಿ ಬದುಕಿದ್ರೆ ಸಾಕಾಗಿದ್ದಾರೆ ಕಾಪಾಡಿ ಅಂತ ಹೇಳಿದ ತಕ್ಷಣ ಅವರು ಸ್ಮರಣೆ ಮಾಡಿದ್ರಂತೆ. ಗರುಡ ಪಕ್ಷಿ ಬಂತು ಅಂತಂದು ಅದನ್ನು, ಈ ಹಾವಿಗೆ ಬೇರೆ ದಾರಿ ಇಲ್ಲ, ಇಲ್ಲ ಸಾಯ್ಬೇಕು ಇದು ಅವಳು ಸಾಯ್ಬೇಕು ಎರಡರಲ್ಲಿ ಒಂದೇ, ತಕ್ಷಣ ಬಂದು ಎತ್ಕೊಂಡು ಹೋಗ್ಬಿಡ್ತಂತೆ ದೊಡ್ಡ ಗರುಡ ಬಂದು ಎತ್ಕೊಂಡು. ಇದು ಕಥೆಯಲ್ಲ, ಇವತ್ತು ಗರುಡ ತೀರ್ಥ ಅಂತ ತೋರಿಸ್ತಾರೆ. ಕುಂಭಕೋಣಕ್ಕೆ ಹೋದರೆ ಎಷ್ಟೋ ಕಥೆಗಳು ಇವತ್ತು ಹಿಂದೆ ನಡೀ ತೋರಿಸೋ ಜಾಗ ಇತ್ತು. ಆದರೆ ನಮ್ಮ ಸ್ಥಿತಿ ಏನಾಗಿದೆ ಗೊತ್ತು, ಎಲ್ಲ ಮಾರಾಟ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಮಾರಾಟ ಆಗೋಗ್ಬಿಟ್ಟಿದೆ, ಅವ್ನು ತೆಗೆದಾಗಿಬಿಟ್ಟು ದೊಡ್ಡ ತೀರ್ಥ ಅದು. ಹಾವು ಎಲ್ಲಿ ಬಿಟ್ಟಿದ್ನಲ್ಲ ಅಲ್ಲಿ ಹಾವು ಎತ್ಕೊಂಡು ಹೋಯ್ತಲ್ಲ ಅದೇ ಜಾಗದಲ್ಲಿ ತೀರ್ಥ ಮಾಡಿ ಗರುಡ ತೀರ್ಥ ಅಂತ ಮಾಡಿದ್ವಿ. ಯಾರೋ ಕೊಟ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ ಅದನ್ನು, ಸ್ವಲ್ಪ ಬುಚ್ಚಾಕಿ ಒಂದು ಬಿಲ್ಡಿಂಗ್ ಇನ್ನೂ ಒಂದು ಅಪಾರ್ಟ್ಮೆಂಟ್ ಕಟ್ಟಾಕ್ಬಿಡ್ತಾರೆ ಅಷ್ಟೇ. ಅಂದರೆ ಆಸ್ತಿ ಮಾಡಿದ್ದವರು ಕಳ್ಕೊಳ್ಳೋದು ನಾವು ಅಂತಾರಲ್ಲ, ಹಾಗೆ ಅಪ್ಪನ ಆಸ್ತಿನ ಮಗ ಕಳೆದ ಅನ್ನಾಗಿ ಅವರು ಪ್ರಾಣ ಹೋದ್ರೆ ಇಂಥ ಚೂರು ಕೂಡ ಬಿಡೋದಿಲ್ಲ ಅವ್ರು, ಗೊತ್ತಾಯ್ತಾ. ನಮ್ಮವರು ಸಿಕ್ಕರೆ ದುಡ್ಡು ಕೊಟ್ಟರೆ 10 ರೂಪಾಯಿ 20 ರೂಪಾಯಿ ಕೂಡ ಕೊಟ್ಬಿಡ್ತಾರೆ ಆ ಟೈಮ್. ಇಲ್ಲ ಇಲ್ಲ ಹೋಗಿದೆ ತೀರ್ಥ ಹೋಗಿದೆ ಆಗಲಿ, ಇದು ಮೊದಲು ಸರ್ತಿ ಹೋದಾಗಿತ್ತು, ಸುಮಾರು ಒಂದು 40 ವರ್ಷದಿಂದ ಹೋದಾಗ ತೀರ್ಥ ಇತ್ತು, ಈ ಸರ್ತಿ ಹೋದಾಗಿಲ್ಲ ಯಾವುದೇ ಕನ್ನಡ. ಎಷ್ಟು ನಮ್ಮ ಇದು ನೋಡಿದರೆ ಯಾರಿಗಾದರೂ ಇದಾಗತ್ತಾ, ನಗುತ್ತಾರೆ ಬೇರೆ ಸಮಾಜದವ್ರು ನಗುತ್ತಾರೆ, ಎಂಥ ಜನ ಇದ್ದವ್ರು ಇರಲ್ಲ. ದೊಡ್ಡ ಯಾಂಟಿಕನ್ನ ಯಾರು ಮಾಡ್ತಾರೆ ಯೋಚನೆ ಮಾಡಿ ನೋಡೋಣ. ದೊಡ್ಡ ಸಾಮಗ್ರಿ ಕೊಟ್ಟ ತಾಮ್ರದ ಇಷ್ಟೇ ಎಷ್ಟು ಪ್ರತಿಭೆಯನ್ನು ಪ್ರಾಣ ಹೋದರೂ ಕೊಡೋದಿಲ್ಲ, ಯಾಕೆ ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಬರುತ್ತೆ. ನೀವು ಬಂಗಾರದ ಕೊಟ್ಟರು ಕೊಡೋದಿಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ, ಯಾಕೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ ಅದಕ್ಕೆ. ಇದರಿಂದ ಹೋದ್ರೆ ಏನಾಯ್ತು ಗೊತ್ತಾ, ಈಗ ಅದು ತೋರಿಸಿದ ಅವ್ರು ಸತ್ಯ ಹೇಳಬೇಕು ಅಂತ ಹೋದರೆ ಎವಿಡೆನ್ಸ್ ಇಲ್ಲ, ಉಳಿದವ್ರು ನಂಬೋದಿಲ್ಲ. ತೋರಿಸಿದಾಗ ಏನು ಮಾಡ್ತಾರೆ, ಬೇರೆ ದಾರಿ ಒಪ್ಪಲೇಬೇಕಾಗತ್ತೆ. ಇದನ್ನೆಲ್ಲ ಪಾದಕಕ್ಕೆ ಹೋಗ್ತೇವೆ, ಆಚಾರ ಎತ್ತಿಟ್ಟು ಬಂಡೆಗಳು, ಇವತ್ತು ಬಂಡೆಗಳಿದೆ ಒಪ್ಪಲೇ, ಬೇರೆ ದಾರಿ ಇಲ್ಲ ಅದಕ್ಕೆ, ಅವ್ರ ಪಾದ ಗುರುತಿದೆ. ಅದು ಬಿಟ್ಬಿಡಿ, ಎಷ್ಟು ಪ್ರೀತಿ ಆಗ್ತೈತೆ ಯೋಚನೆ ಮಾಡಿ. ಶಾಸ್ತ್ರ ಓದಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋರಿಗೆ ಸರಿ, ಉಳಿದವರಿಗೆ ಇದನ್ನು ನೋಡಿದಾಗ ಒಬ್ಬ ಏನು ಆಶ್ಚರ್ಯ ಅನಿಸುತ್ತೆ. ಆ ಬಂಡೆನ ಗೊತ್ತಿದೆ ಪಾದ ಯುತ್ತೀತಿ ಮಾಡೋಕ್ಕಂತ ಹೋದರೆ 100 ದಿನ ಸೇರಿದ್ರು ಎತ್ತಲಕ್ಕಾಗಲಿಲ್ಲ, ಆಚೆ 3 ವರ್ಷದ ಕೂಸು ಎತ್ತಿಟ್ಟಿತ್ತು. ಒಪ್ಪಲೇಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಇಲ್ಲ, 55 ಟನ್ ಭಾರ ಇದೆ ಒಂದೇ ಕಲೆ ಆಚಾರ ಎತ್ತಿಟ್ಟು ಬಂಡೆ, ಇವತ್ತಿಗೂ ಇದೆ. ಯಾವಾಗ ಗಣಿಗಾರಿಕೆ ಮಾಡಿದ್ರೆ ಹೊರಟು ಹೋಗ್ಬಿಡುತ್ತೆ, ಬಾರಿಗೆ ಮಾಡಿ ಪೀಸ್ ಪೀಸ್ ಒಂದು ದಿವಸ ಬ್ಲಾಸ್ಟ್ ಮಾಡಿಬಿಡ್ತಾನೆ. ಇದೆಲ್ಲ ನಮ್ಮಲ್ಲಿರೋ ಎಷ್ಟು ದೋಷಗಳು ಅಂದರೆ, ಅವರು ಸಂಪಾದನೆ ಮಾಡಿದ್ರೆ ಉಳಿಸ್ಕೊಳ್ಳೋದು, ಮಾನ್ಯುಮೆಂಟ್ಸ್ ಅವೆಲ್ಲ ಮಕ್ಕಳಿಗೆ ಅದೆಲ್ಲ ತೋರಿಸ್ಬೋದು. ನಮ್ಮಲ್ಲೇ ಕಾಮಿಕ್ಸ್ ಮಾಡ್ಬೋದು ಬ್ಯೂಟಿಫುಲ್ ಆಗಿ, ರಾಯರು ಆಚಾರ್ಯರು ಎಲ್ಲ ಮಹಿಮೆ ಮಕ್ಕಳಿಗೆ ಅದನ್ನು ಹೇಳಿಬಿಟ್ರೆ ಸಾಕು, ಅವ್ರಿಗೆ ಅದೆಲ್ಲ ತಕ್ಷಣ ಅರ್ಥ ಆಗುತ್ತೆ, ಚಿಕ್ಕ ಮಕ್ಕಳಿಗೆಲ್ಲ ಅರ್ಥ ಆಗುತ್ತೆ. ಇವತ್ತು ದೊಡ್ಡವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಟೈಮ್ ಇಲ್ಲ, ಸಣ್ಣವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಕಾಮೆಂಟು, ಇದು ಯಾರಿಗೆ ಅರ್ಥ ಆಗಬೇಕು, ಯಾರಿಗಿರೋದೇ ಇಲ್ಲ. ಅದನ್ನು ಮಾಡಿದ ಹಿರಿಮೆ ಅವರು, ಕೊನೆಗೆ ಅವನು ಹೇಳ್ತಾರೆ, ನನ್ನ ಪ್ರಾಣ ಉಳಿಸಿದಾರಲ್ಲ ಸಂತೋಷಪಟ್ಟು ಆ ಕಡೆ ಹೊರಟು ಹೋಗ್ತಾರೆ. ಯಾವನು ಮೂರ್ತಿ ಮಾಡೋಕ್ಕೆ ಬರ್ತಾರೆ, ಮೂರ್ತಿ ಮಾಡುವಂಥ ಮೂರ್ತಿ ಚಿತ್ರ ವಿಚಿತ್ರ ಮೂರ್ತಿಗಳು, ಪೂಜೆ ಪೂಜಿಸೋಕ್ಕೂ ಕೂಡಬೇಕು, ಮಾಡಬೇಕು ಚೆನ್ನಾಗಿ ಮಾಡಬೇಕು, ಫಾಸ್ಟಾಗಿ ಮಾಡಬೇಕು. ಮೂರು ಮೂರ್ತಿ ಮಾಡೋ ಎಕ್ಸ್ಪರ್ಟ್ ಅವನು, ಇವ್ರ ಬಂದು ಕೊಡಬೇಕು. ಎಲ್ಲರೂ ಎದುರಿ ಮಾಡಿ ಮನೇಲಿ ಮಾಡ್ಕೊಂಡು ಕೊಡ್ತೀನಿ, ಇಲ್ಲ ಅಲ್ಲೇ ಮಾಡಬೇಕು, ಪರೀಕ್ಷೆ ಮನೆ ಮಾಡ್ಕೊಂಡಿರ್ತೀವಿ ಅಂತ ಹೇಳಿರಲಿಲ್ಲ, ಎಕ್ಸಾಮ್ ಹಾಲಲ್ಲೇ ಬರೀಬೇಕಲ್ಲ. ಹಾಗೆ ಬರೋದು ಫಾಸ್ಟ್, ಅವ್ರು ಮಾಡಿಗಿಂತ ಮೂರ್ತಿ ಜಾಸ್ತಿ, ಇವ್ರ ಮೂರ್ತಿ ಇನ್ನೂ ಚೆನ್ನಾಗಿರೋದು, ಇನ್ನೂ ಫಾಸ್ಟಾಗಿ ಮಾಡೋದು. ಇವತ್ತು ಕುಂಭಕೋಣದಲ್ಲಿ ಉಳ್ಕೊಂಡಿದೆ, ಬೇಕಾಷ್ಟು ಮೂರ್ತಿ ಇಟ್ಟಿದ್ದಾರೆ, ಗೊತ್ತಾಯ್ತಾ, ಅವ್ರು ಮಾಡಿದ ಮೂರ್ತಿಗಳು ಅಂತ ಹೇಳಿದ್ರೆ ಹಾಕಿಟ್ಟಿದ್ದಾರೆ. ಯಾವ ಒಬ್ಬರು ಯಾರೋ ಒಂದು ಹೊತ್ಕೊಂಡು ಹೋದ್ರೆ ಅವ್ರಿಗೆ ಒಂದು ದಿವಸಕ್ಕೆ ಖಾಲಿ ಆಗಿಬಿಡುತ್ತೆ ಅಷ್ಟೆ. ಸರಿಯಾಗಿ ನೋಡಿಕೊಂಡ್ರೆ ಇವತ್ತು ತೋರಿಸ್ಬೋದು ಅದೆಲ್ಲ ಕೂಡ, ಎಷ್ಟು ವಂಡರ್ಫುಲ್ ಆಗಿ ಮೂರ್ತಿಗಳು ಅಂದರೆ, ಶಿಲ್ಪಿಯಾಗಿ ಹುಟ್ಟಿದವ್ರ ಮನೆಯಲ್ಲಿ ಬೆಳೆದು ಅದು ಒಂದೇ ವಿದ್ಯೆ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಬರೋದಿಲ್ಲ ಅವನದು, ಅದು ಒಂದೇ ಇವ್ರದ್ದು ಎಲ್ಲೋ ಪಾರ್ಟ್ ಟೈಮ್ ಸ್ಮಾಲ್ ಜಾಬ್ ಅದು, ಅಂತ ಎಕ್ಸ್ಪರ್ಟೈಸ್ ತೋರಿಸ್ಬೇಕು. ಇನ್ನೊಂದ್ಸರ್ತಿ ಯಾವನು ಬಂದಾಗ ರತ್ನಗಂಬಡಿ ನೆಯ್ಯೋದು, ರತ್ನಗಂಬಡಿ ನೆಯ್ಬೇಕು. ಯಾವ ಕಾಶ್ಮೀರದವರು ಅಲ್ಲಿ ಎಕ್ಸ್ಪರ್ಟ್ ಅವರು ಎಲ್ಲಿ ತೋರಿಸ್ಬೇಕು, ಅವನಿಗೆ ಜನ ನೆನ್ ತೋರಿಸಿದ್ರು, ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಇವ್ರು ಏನು ಮಾಡಿದ್ರು ರಸಿಬ್ ದೇವ್ರಿಗೆ ಕನೆಕ್ಟ್ ಆಗಬೇಕು, ಮತ್ತೆ ದೇವ್ರಿಗೆ ಕನೆಕ್ಟ್ ಮಾಡ್ದೆ ಮಾಡಾಗಿಲ್ಲ. ಅವ್ನು ಕೊನೆಗೆ ಕೇಳ್ಕೊಳ್ಳು ಸ್ವಾಮಿ, ನಾನು ದಯವಿಟ್ಟು ಅನ್ನ ಕೊನೆ ಅಷ್ಟರ ಮಟ್ಟಿಗೆ ಕ್ವಾಲಿಟಿ ಮೇಂಟೈನ್ ಮಾಡಿದೆ. ಪ್ರತಿಯೊಂದರವ್ರು ಕೂಡ ಆ ಒಂದು ಹಿರಿಮೆ ಇತ್ತು. ದೊಂಬರಾಟ ಮಾಡಲಿಕ್ಕೆ ಕೊಟ್ಟರೆ ಅದೊಂದು ಇದೆ, ಯಾವುದೋ ದೊಂಬ ಬಂದ ಏನೇನೋ ಸರ್ಕಸ್ ಮಾಡಿ ತೋರಿಸ್ದೆ, ನೋಡೋರಿಗೆ ಆಶ್ಚರ್ಯ ಆಗೋಯ್ತು. ಇವನು ಬೀಟ್ ಮಾಡ್ತಾರ, ಇವರು ಇಂಪಾಸಿಬಲ್ ಅಂದ್ಕೊಂಡ್ಬಿಟ್ರು. ಬಾರನ್ನು ಗೇಟಿದ್ದಾಗಿದ್ದಾನು ಅವನು, ಏನೇನೋ ಪಲ್ಟಿ ಹೊಡಿತಾ ಆಕಾಶದ ಇಲ್ಲೆಲ್ಲೋ ಪಲ್ಟಿ ಹೊಡಿತಾನೆ, ಏನೋ ಮಾಡ್ತಾನೆ ಅಂತೇಳಿ ಇವ್ರು ಹೇಳ್ತಾ, ಎಲ್ಲ ಮುಗಿತಾನೆ ಎಂದು ಇರಾ ಮಾಡ್ತೆ. ಅದೇನು ಶೇಕೆ ಆಗ್ತಿದ್ದಿಲ್ಲ, ಅಷ್ಟು ಗಟ್ಟಿ ಬಾಳೆನಾರು ತರಿಸಿದ್ರಂತೆ. ಬಾಳೆನಾರನ್ನು ತರಿಸ್ಬಿಟ್ಟು 2 ಗುಡಿಗಳ ಇದಕ್ಕೆ ಕಟ್ಟಿಸಿದ್ರಂತೆ ಶಿಖರಕ್ಕೆ, ಗೊತ್ತಾಯ್ತಾ. ಬಾಳೆನಾರು ಎಷ್ಟು ಬಿಟ್ಲು ನಿಮಗೆ ಗೊತ್ತಿರ್ತದೆ, ಹೂ ಕಟ್ಟೆ ಅಭ್ಯಾಸ ಇದ್ರೆ ಗೊತ್ತಿರ್ತದೆ ಯಾರಿಗಾದರೂ ಕೂಡ. ಬಡಿ ಇದು ಬಡಿ ಬರಲ್ಲ, ಮಡಿ ಬರತ್ತೆ ಸ್ವಲ್ಪ ಜಾಸ್ತಿ. ಮಲ್ಲಿಗೆ ಅಂದರೆ ಗಟ್ಟಿ ಮಾಡಲ್ಲ, ಹೆಚ್ಚು ಬಿದ್ದರೆ ಬಿಡ್ದೋಗುತ್ತೆ. ಅದಕ್ಕೆ ಒಂದು ನೀರಲ್ಲಿ ಹಾಕಿ ಅದು ಇದು ಮಾಡ್ತಾರೆ, ಸ್ವಲ್ಪ ಸೀಸನ್ ಮರದ ಮಾಡ್ತಾರೆ, ಆಮೇಲೆ ಕಟ್ತಾರೆ. ಇದು ಪದ್ಧತಿ, ಅದನ್ನು ಕಟ್ಟುವುದು ಕಟ್ಟೋದು ಅದು ಜಾಯಿಂಟ್ ಮಾಡಿ ಮಾಡಿ ದೊಬರಿ ಅಷ್ಟುದ್ದ ಇರಲ್ಲವಲ್ಲ, ಜಾಯಿಂಟ್ ಮಾಡಿ ಕಟ್ಟಿದ್ರು. ಏನು ಮಾಡ್ತಾರೆ, ಕಟ್ಟಿದ್ರು ನೋಡ್ತಿದ್ದಾರೆ, ಮೇಲೆ ನಿಂತ್ಕೊಂಡಿರುತ್ತೆ, ನಡ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಗಡಿಯಲ್ಲಿ. ದೊಡ್ಡ ನಮ್ಮ ನೆರೆಯ ಸೇತುವೆಗಳು ಹೋಗೋದು ಕಷ್ಟ, ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದ ಏನಾಗ್ತಾ ಇಲ್ಲ, ಪೀಸ್ ಪೀಸ್ ಆಗ ಬಿದ್ದು ದಬಕ್ಕ ಬಿದ್ದೋಗ್ಬೋದು. ಈ ಸಿಂಪಲ್ ಸೈನ್ಸ್ ಇದು, ಏನು ಗೊತ್ತಾ ಸೈನ್ಸ್, ಅದು ಯಾವಾಗ ಅದನ್ನು ಕಟ್ಟಾಗೋದು, ಅದಕ್ಕಿಂತ ಹೆಚ್ಚು ಭಾರ ಇದ್ದರೆ, ಕಡಿಮೆ ಇದ್ದರೆ ಇಲ್ಲ ಇಲ್ಲ. ಅದೇನು ಮಾಡಿದ್ರೆ ಲಘಿಮಾ ಯೋಗ ಅಂತ, ಲೈಟ್ ಆಗಿಬಿಡು, ಲೈಟ್ ಆಗಿಬಿಟ್ಟು ಬೀಳೋ ಚಾನ್ಸೇ ಇಲ್ಲ. ಆಚಾರ್ಯ ತೋರಿಸ್ತಾರೆ, ಒಬ್ಬ ಹುಡುಗನ ಕೂತು ಇಡೀ ಪ್ರದಕ್ಷಿಣೆ ಮಾಡಿಸ್ಬಿಡ್ತಾರೆ. ಲಘಿಮಾ ಯೋಗ, ಲಘಿಮಾ ಯೋಗ ಬೇರೆ, ಗರಿಮಾ ಯೋಗ ಬೇರೆ. ಬೇರೆ ಹೀಗಿಟ್ಬಿಟ್ಟು ಯಾರು ಎತ್ತಲಕ್ಕೆ ಬರೋದಿಲ್ಲ, ಅದು ಗರಿಮಾ ಯೋಗ. ಇದು ಯಾರು ಬಂದರೂ ಕೂಡ ಎತ್ತಿ ಹಾಕ್ತಾರೆ. ಅಂದರೆ ಇದು ಸೈಂಟಿಫಿಕ್ ಸೈನ್ಸ್ ನಮಗೆ ಹೇಗೆ ಅರ್ಥ ಆಗ್ತದೋ ಸ್ಪಿರಿಚುವಲ್ ವ್ಯಾಲ್ಯೂಸ್ ಆಗಿರೋ. ಅವನು ಪರಮಾಶ್ಚರ್ಯ ಸ್ವಾಮಿ ಇದ್ದಾಗ ನಾನು ಯೋಚನೆ ಮಾಡ್ಕೊಂಡು ಸಾಧ್ಯ ಇಲ್ಲ ಅಂತ ಹೋಗ್ತಾ. ಅಂದರೆ ಬರೀ ಕೆಲ್ತಿರಲಿಲ್ಲ, ಯುನಿಕ್ ಆಗಿ ಮಾಡ್ತಿದ್ರು. ಮತ್ತೆ ಅದನ್ನ ಯಾರೂ ಮತ್ತೆ ಮಾಡಲಿಕ್ಕೆ ಬರಬಾರ್ದು, ಅವರಿಗೆ ಕಲಿಯೋದಕ್ಕೂ ಸಾಧ್ಯ ಆಗಬಾರ್ದು. ಈ ರೀತಿ ಮಾಡೋ ಹಿರಿಮೆ ಆಗಲ್ಲ. ಯಾರು ಸಂಗೀತಗಾರ ಬಂದ ಅದು ಹೇಳಿದರು, ಈ ಸರ್ತೆ ತಿಮ್ಮಣ್ಣ ಭಟ್ ರಾಯರಪ್ಪ ವೀಣಾ ಮಣಿಕ ಬಂತ, ವೀಣಾ ಬಳಸೋನು ನೀವು ಒಂದು ಜೊತೆ ನೀವು ಹೋಗಿ ಅಂತ ಹೇಳಿದರು. ಗೆಲ್ಲಿಸ್ಬಿಡ್ತಾರೆ ಸ್ವಾಮಿ ನನ್ನ ಕೈಲಿ, ಹಾಕಿ ನೀವು ಹೋಗಿ ಗೆಲ್ತೀರಿ, ಯೋಚನೆ ಮಾಡಿಬಿಟ್ಟು. ಇದು ಅರ್ಥ ಏನು ಗೊತ್ತಾ, ವಿಜಯದಾಸರು ಕೈ ಹಿಡ್ಕೊಂಡು ಸುಧಾರಿಸಿರೋದಲ್ಲ, ಹಾಕಿ ನಾನು ಮಾಡಕ್ಕೆ ಬರುತ್ತೆ, ಮಾಡ್ಲಕ್ಕೆ ಬರಬೇಕು ಎಷ್ಟೇ ಜನಕ್ಕೆ. ಐ ಕ್ಯಾನ್ ಡೂ ಬಟ್ ಐ ಕೆನಾಟ್ ಮೇಕ್ ಅದರ್ಸ್ ಡೂ ಅಂತಾರಲ್ಲ, ಮಾಡಬ ಕರಿಷ್ಯೇ ಕಾರ ಇಷ್ಯೇ, ಮಾಡಕ್ಕೆ ಬರಬೇಕು ಮಾಡಿಸ್ಲಕ್ಕೂ ಬರಬೇಕು. ಈ ಫೀಲ್ಡಲ್ಲಿ ನಾವು ಇಲ್ಲೇ ಇಲ್ಲೇ ಇವತ್ತಿನ ದಿವಸ ಮತ್ತೆ ವಿ ಆರ್ ನೋವೇ, ಅದು ದೊಡ್ಡ ಸಾಧನೆ. ತಕ್ಷಣ ಅವನು ಪರಮಾಶ್ಚರ್ಯ ಪಟ್ಟು ಬಿಡ್ತಾನೆ, ಎಂಥ ವಿದ್ಯೆ ಇವರದ್ದು ಎಲ್ಲ ಕೂಡ. ಅದೊಂದು ಹಾಡನ್ನು ಹೇಳಿದರೆ ಬೇರೆ ಬೇರೆ ರಾಗದಲ್ಲಿ ಹಾಡು ತೋರಿಸ್ತಾರೆ, ಉತ್ತರಾದಿ ದಕ್ಷಿಣಾದಿ ಎಲ್ಲದರಲ್ಲೂ ಆಗಿಬಿಡ್ಬೇಕು. ಅವ್ರು ಒಂದು ಬರ್ತಿತ್ತು ಪಾಪ ಎಲ್ಲದು. ಅಲ್ಲಿ ಹೇಳ್ತಾರೆ ತಾನ್ಸೇನ ಶಿಷ್ಯ ಒಬ್ಬನು ಬಂದಂತೆ, ತಾನ್ಸೇನ ಭಾರಿ ಫೇಮಸ್ ಆ ಕಡೆ ಅಕ್ಬರನ ಇದರಲ್ಲಿ ತಾನ್ಸೇನ ಕಥೆಗಳೇ ಭಾರಿ ಎಕ್ಸ್ಪರ್ಟ್ ಸಂಗೆ. ಅವನು ದೀಪಕ ರಾಗ ಅಂತ ಹಾಡಿದರೆ ದೀಪ ಹೊತ್ಕೊಂಡ್ಬಿಡ್ತಿತ್ತಂತೆ, ಹಚ್ಚಲೇಬೇಕಾಗಿಲ್ಲ, ಆ ಹಾಡೇ ಆ ಕೆಲಸ ಮಾಡ್ತಿತ್ತು. ಇವತ್ತು ಕೆಲವು ರಾಗ ಹಾಡಿದರೆ ಮಳೆ ಬರಬೇಕು, ಕೆಲವು ರಾಗ ಹಾಡಿ ಮನೆ ನಿಲ್ಲು ಬೆಂಕಿ ಹತ್ಬೇಕು, ದೀಪ ಹತ್ಬೇಕು. ಅಂಥ ರಾಗದಲ್ಲಿ ಫೇಮಸ್ ಆದಕ್ಕೆ ಅದು ಭಾರಿ ನೋನ್ ಅದಕ್ಕೆ ಅವನು ದೀಪಕ ರಾಗ ಹಾಡು ಎಕ್ಸ್ಪರ್ಟ್ ತಾನ್ಸೇನ, ಅವನ ಶಿಷ್ಯ ಇವನು. ತಾವು ಹಾಗೆ ಮಾಡಿ ತೋರಿಸಿದಂತ ಅದನ್ನು ದೀಪ ಹಚ್ಚ ಹಾಡು ಹೇಳಿ ದೀಪ ಹಚ್ಚ ಮಾಡಿದರು ಬೇರೆ ಬೇರೆ ಆಶ್ಚರ್ಯ ಆಗೋದು. ಅಮೃತ ವರ್ಷಿಣಿ ಅಂತ ರಾಗ ಹಾಡಿದ್ದಕ್ಕೆ ಮಳೆ ತರಿಸಿದ್ರಂತ ಆಗಲಿ. ಇದು ಅವರು ವಿಚಿತ್ರ ಮಹಿಮೆಗಳ ಮುಖಗಳವೆಲ್ಲ ಕೂಡ. ವಿಜೇಂದ್ರ ಸ್ವಾಮಿ ಒಳಗೆ ಸಾಧನೆ ಭಾರಿ ದೊಡ್ಡದು. ಅದಕ್ಕೆಲ್ಲ ವಿಜೇಂದ್ರ ವಿಜಯ ಅಂತ ಪುಸ್ತಕ ಇದೆ, ತುಂಬ ಪ್ರಾಚೀನ, ಅದರಲ್ಲಿ ಕೆಲವು ಮೆನ್ಷನ್ ಮಾಡ್ತಾ ಹೋಗ್ತಾ. ಇದು ಇಷ್ಟೆಲ್ಲ ಮಾಡ್ಕೋತಾ ಬಂದು ಅದೆಲ್ಲ ಹೇಳೋದು ಗೊತ್ತಾಗಲ್ಲ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಆ ರೀತಿ ಮಾಡಿ ಇದ್ದಾಗ ಅವನು ಯಾರು ವಿಷ ಪ್ರಯೋಗ ಮಾಡ್ತಾನೆ. ಮಾಧುರಿ ತುಂಬ ಜನ ಪೀಠಾಧೀಶರಿಗೆ ಪಂಡಿತರಿಗೆ ವಿಷ ಪ್ರಯೋಗ ಆಗಿದೆ, ಇವರಿಗೂ ಆಯಿತು. ಆಗ ನೃಸಿಂಹಾಷ್ಟಕ ಹಿಡ್ತಾ ಕೂತ್ಕೊಂಡಿರುತ್ತೆ, ವಿಷ ಏನು ಮಾಡಲಿಲ್ಲ. ದೃಶ್ಯ ಪಂಡಿತಾಚಾರ್ಯಿಗೆ ಆದಾಗ ಅವರು ನೃಸಿಂಹಸ್ತುತಿ ಹೇಳಿದರು, ಅವ್ರಿಗೂ ಏನಾಗಲೇ ಇಲ್ಲ, ಯಾವ ಅಪಾಯ ಇಲ್ಲದೇನೆ ಪಾರ. ನೃಸಿಂಹಸ್ತುತಿ ನೃಸಿಂಹಾಷ್ಟಕ ಇವತ್ತಿಗೆ ಸಿಗುತ್ತೆ, ಅದನ್ನು ಅವ್ರು ಮಾಡಿದ ಹಿರಿಮೆ. ಈಗ ಅನೇಕ ರೀತಿ ಮಾಡ್ತಾ ಸಂಚಾರ ಕೋಲಾರಕ್ಕೆ ಬರ್ತಾರೆ. ಕೋಲಾರದಲ್ಲಿ ವಾದಿನ ಸೋಲಿಸಿಬಿಟ್ಟು ಒಂದು ಪ್ರಾಣದೇವರು ಗುಡಿ ಇದೆ, ವಿಜಯ ಮಾರುತಿ ಅಂತಲೇ ಹೆಸರು. ಅಂದರೆ ವ್ಯಾಪ್ತಿಯಲ್ಲಿ ವಿಜಯದಲ್ಲಿ ತೋರಿಸಿ ಪ್ರತಿಷ್ಠಾಪನೆ ಮಾಡಿ ದೊಡ್ಡದು, ದೊಡ್ಡ ಪ್ರತಿಮೆ ಅದರಲ್ಲಿ ಅದು ಅಲ್ಲಿ ಮಹಿಮೆ ತೋರಿಸಿದೆ. ಅದು ವಿಜೇಂದ್ರ ಸ್ವಾಮಿಗಳ ಮಹಿಮೆ ಎಷ್ಟೋ ಅಲ್ಲಿ ತೋರಿಸಿದ್ರಲ್ಲ, ಎಷ್ಟೋ ಜನ ವಿದ್ವಾಂಸರಾಗಿನ ಶ್ರೀಪಾದರಾದ್ರಿಂದ ವಿಜೇಂದ್ರ ಸ್ವಾಮಿಗಳು ಮೊದಲಾದವರಿಂದ ಈ ಕಡೆ ಪ್ರಾಂತ ದೊಡ್ಡ ವಿದ್ವಾಂಸರ ಪ್ರಾಂತ ಆಗಿತ್ತ ಕೋಲಾರದೆಲ್ಲ ಕೂಡ. ಹಿಂದೆ ನಾನು ಮ್ಯಾನ್ಸ್ಕ್ರಿಪ್ಟ್ ಕಲೆಕ್ಷನ್ ಮಾಡೋಕ್ಕೆ ಅಂತ ಹೋದ ಕಾಲಕ್ಕೆ ಅವರಲ್ಲಿ ಹಾಗೇನು ಇರಲಿಲ್ಲ, 40 ವರ್ಷದ ಹಿಂದೆ. ಅವ್ರು ಹೇಳಿದರು ಇಲ್ಲಿ ಪುಸ್ತಕ ಇತ್ತು ಅಂತ ಹೇಳ್ತಾರೆ. ಬಿದ್ದೋಗ್ಬಿಟ್ಟಿತ್ತು ಒಂದು ಮನೆ, ಒಂದು ರೂಮ್ ಬಿದ್ದೋಗ್ಬಿಟ್ಟಿತ್ತು, ಇಲ್ಲಿತ್ತು. ಆಮೇಲೆ ಯಾರು ತೊಗೊಂಡು ಗೊತ್ತಿಲ್ಲ ನಮಗೆ, ನೆಲ್ಲೂ ಇಲ್ಲ ಅಂತ ಹೇಳಿದರು. ಹಾಗೆ ನಾನು ತೊಗೋಬೋದಾ ಅಂತ ಕೇಳಿದೆ. ಏ ಬಿದ್ದೋಗಿದ್ದು ನಾವು ಬೇಕಾದ್ರೆ ತೊಗೊಂಡೋಗಿ ಅಂತ ಹೇಳಿದರು. 4-5 ಜನ ಕರೆಸಿ ಕೂಲಿಯವ್ರನ್ನ ಕರೆಸಿ ಎಲ್ಲ ಕ್ಲೀನ್ ಮಾಡಿಸಿದ ಮೇಲೆ ದೊಡ್ಡ ಪೆಟ್ಟಿಗೆಗಳು, ಹಿಂದಿನ ಕಾಲ ನೋಡಿರ್ತೀರಿ ದೊಡ್ಡ ಪೆಟ್ಟಿಗೆ ವಿಚ್, ಅದು ತುಂಬ ಮ್ಯಾನ್ಸ್ಕ್ರಿಪ್ಟ್ಸ್, ಎಷ್ಟೋ ಪುಸ್ತಕ ಹೊಸ ಪುಸ್ತಕ ಸಿಗ್ತಾ ಇಲ್ಲ, ಗೊತ್ತಾಯ್ತು. ತೊಗೊತ್ತೆ ಅದೇ ನಮ್ಮ ತೋರಿಸಬೇಡಿ ತೊಗೊಂಡೋಗಿ ಅಂತ ಹೇಳಿ. ಆ ಬೇಕಿಲ್ಲ ಜನಗಳಿಗೆ ಯಾವುದು ಕೂಡ ಅವರ ವಿದ್ಯೆಯ ಪ್ರಭಾವದಿಂದ ಅದು ಅಂದರೆ ಅಲ್ಲೇ ಇರಬೇಕಾದ್ರೆ ದೇವಸ್ಥಾನದಲ್ಲಿ ಇರಬೇಕು ಅಂದರೆ ಆ ಕಾಲದಿಂದ ದೇವ್ರ ಪೂಜೆ ಪಾಠ ಪ್ರವೇಶದ ವ್ಯವಸ್ಥೆನೂ ಮಾಡಿದ್ರು ಅಂತ ಅರ್ಥ. ಅದೆಲ್ಲ ಉಳ್ಕೊಳ್ಳುತ್ತೆ. ತುಮಕೂರಿಗೆ ಹೋಗ್ತಾರೆ, ತುಮಕೂರಲ್ಲಿ ಗುಡಿ ಕಟ್ಟಿಸಿದ್ದಾರೆ, ತುಮಕೂರಲ್ಲಿ ಮಠ ಇದೆ, ವಿಜಯ ಸ್ವಾಮಿ ಕಟ್ಟಿಸಿದ್ದು ತುಮಕೂರಲ್ಲೂ ಕೂಡ ಪ್ರಾಣದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿದ್ದಾಗೆ ಇದೆ, ಸೈಜ್ ವ್ಯತ್ಯಾಸ ಅಷ್ಟೇ. ಇಲ್ಲಿ ತುಂಬ ಕಡೆ ವಿಜೇಂದ್ರ ಸ್ವಾಮಿಗಳಿಂದ ಆಯಿತು. ವಾದಿರಾಜ ಶ್ರವಣ ಉಡುಪಿ ವೆನ್ನಿ ಅಂತ ಕರೀತಾರೆ ಅವ್ರನ್ನ, ಇಬ್ಬರು ಜೊತೆಗಿದ್ದವರಲ್ಲ, ಅವ್ರ ಪರ್ಯಾಯ ಕಾಲಕ್ಕೆ ಉಡುಪಿಗೆ ಹೋಗ್ತಾರೆ. ಅದು ಆಲ್ಮೋಸ್ಟ್ ಇದರಲ್ಲಿ 1570 ಅರೌಂಡ್ ಆ ಟೈಮ್ ಹೋದಾಗ ಅವರಿಗೆ ವಿಶೇಷ ಗೌರವ ಸಲ್ಲಿಸಿಬಿಟ್ಟು ಸ್ವಾಮಿಗಳು ಯಾರೇ ಹೋದರೂ ಕೂಡ ಪರಸ್ಪರ ಬಂದು ಸೌಹಾರ್ದ. ಅವರಂತೂ ಇಬ್ಬರು ಮಹಾಜ್ಞಾನಿಗಳು, ಅಲ್ಲಿ ಕೃಷ್ಣನ ಕನಕರಿ ಕಡ್ಡಿ ಅಂತ ಏನಿದೆಯಲ್ಲ, ಇದ್ರಲ್ಲಿ ರಾಯಮಠ ಇದೆ ನೋಡಿ ಇವಾಗ, ಅದನ್ನು ವಾದಿರಾಜರು ವಿಜಯೇಂದ್ರ ಸ್ವಾಮಿ ಕೊಟ್ಟಿದ್ದು. ಮುಂದೆ ಅದು ರಾಯರ ಮಠ ಆಯಿತು. ರಾಯರಲ್ಲಿ ಹರಿಯಕ್ಕೆ ವಾಸ ರಾಯರಾಯ ವಾಸ ಮಾಡಿದರು. ಪುರಾಶ್ರಮದಲ್ಲಿ ಸನ್ಯಾಸದಿಂದ ಬಂದಾಗ ನೈನಕ್ಕೆ ದಿವಸ ಇದ್ದು ತಂತ್ರದೀಪಿಕ ನ್ಯಾಯಮುಕ್ತಾವಳಿ ಚಂದ್ರಿಕಾ ಪ್ರಕಾಶ ಎಲ್ಲ ರಾಯ ಬರೆದಿದ್ದು. ಅಲ್ಲೇ 80 ವರ್ಷ ರಾಯರಿರ್ತಾರೆ ಉಡುಪಿಯೊಳಗೆ, ಅದೇ ಜಾಗದಲ್ಲಿ ವಾಸ ಪಡ್ತಾರೆ ರಾಯರು. ಆಮೇಲೆ ಅದರ ಮುಂದೆ ಆಮೇಲೆ ಮುಂದೆ ಕಾಲಕ್ಕೆ ಅದು ವೃಂದಾವನ ಪ್ರತಿಷ್ಠಾಪನೆ ಈಗ ಅಲ್ಲಿಂದ ಕೃಷ್ಣ ಕಾಣಿಸ್ಬೇಕು. ಆ ರೀತಿ ಅದು ಅಂಥ ವ್ಯವಸ್ಥೆ ವಾದಿರಾಜ ಸ್ವಾಮಿಯವರಿಗೆ ಮಾಡಿಕೊಟ್ರು ಅಂತ ಹೇಳ್ತಾರೆ. ಅಲ್ಲಿದ್ದಾಗಲೇ ಮುಲ್ಕಿ ಆ ಪ್ರಾಂತದಲ್ಲಿ ಓಡಾಡ್ತಿದ್ದಾಗ ಇಲ್ಲಿ ಇದಿದೆ ಸಾರಸ್ವತ ಪೀಠ ಅಂತಿದೆ, ಅದು ಇವ್ರದ್ದೊಂದು ಗೌಡ ಸಾರಸ್ವತರದ್ದು, ಅವ್ರದ್ದೊಂದು ಮಠ ನಿಂತೋಗೋ ಸ್ಥಿತಿ ಬಂದಿತ್ತಂತೆ. ಅದು ಯಾದವೇಂದ್ರ ತೀರ್ಥರು ಅಂತ ಒಬ್ಬರು ಇದ್ದರು, ಅವನು ಚಿಕ್ಕವರು. ಬಡಸಕ್ಕೆ ಕೇಳು ಸ್ವಾಮಿ, ದೊಡ್ಡ ವಿದ್ವಾಂಸರು ನೀವು, ನಮ್ಮ ಸ್ವಾಮಿಗಳು ಚಿಕ್ಕವರಿದ್ದಾರೆ, ಆ ಪೀಠ ಮುಂದುವರಿಬೇಕು, ಅವ್ರಿಗೆ ಪಾಠ ಹೇಳ್ಕೊಂಡು ತಯಾರು ಮಾಡಬೇಕು ಅಂತ ಕೇಳಿಕೊಂಡ್ರು. ಆಗಲಿ ಅಂತೇಳಿ ಪಾಠ ಹೇಳ್ಕೊಂಡು ತಯಾರು ಮಾಡಿ ಮತ್ತೆ ಇವತ್ತಿಗೆ ನಡೀತಾ ಬಂದಿದೆ. ಅವ್ರು ಹಾಕಿದ ಕೈ ಅಮೃತ ಹಸ್ತ, ದೊಡ್ಡ ವಿದ್ವಾಂಸರು ಬರೋ ಹಾಗೆ ಮಾಡಿದ್ದು ವಿಧಿನ. ಎಷ್ಟು ಜನ ಪಾಠ ಹೇಳ್ತಾರೆ, ಒಬ್ಬ ಹುಡುಗನ ಪಾಠ ಹೇಳ್ಕೊಡ್ಬೇಕು ಅಂತ ಟೈಮ್ ಇಲ್ಲ ಅನ್ಬೋದಾಗಿತ್ತು ಹೇಳಿ. ಮತ್ತು ಸಿದ್ಧಾಂತ ವ್ಯತ್ಯಾಸ ಇಲ್ಲ ನಮಗೂ ಅವರಿಗೂ, ಯಾಕಂದ್ರೆ ಆಚಾರದ ವ್ಯತ್ಯಾಸ ಇದೆ. ಸಿದ್ಧಾಂತ ಮತ್ತು ಸಿದ್ಧಾಂತನೇ ಫಾಲೋ ಮಾಡ್ತಾರೆ, ಅದನ್ನು ಮಾಡ್ತಾರೆ, ತುಂಬ ಕೆಲಸ ಮಾಡ್ತಾರೆ. ಆ ರೀತಿ ಮಾಡಿ ಆತ ಅವರು ಸಂಚಾರ ಮಾಡ್ತಾ ವಾಪಸ್ಸು ವಿಜಯನಗರ ಹೋದ ಕಾಲಕ್ಕೆ ಭಾರಿ ಗೌರವ ತೋರಿಸ್ತಾರೆ. ಆಗಿದ್ದ ರಾಜ ಅಲ್ಲಿಂದ ಬರ್ತಾರೆ, ಮತ್ತೆ ಕುಂಭಕೋಣದಲ್ಲೇ ಇದ್ದು ಕೊನೆಗೆ ಅಲ್ಲೇ ವೃಂದಾವನಸ್ಥರಾಗ್ತಾರೆ. ಅವರು ಸೋಲಿಸಿದ ವಾದಿಗಳಲ್ಲಿ ಭಾರಿ ಮುಖ್ಯರಾದವರು ಅಪ್ಪಯ್ಯ ದೀಕ್ಷಿತ ಅಂತ ಒಬ್ರು. ಭಾರಿ ಆಗಿನ ಕಾಲಕ್ಕೆ 104 ಅಂತ ಅವರು ಬರೆದಿದ್ದರು. ಇವರು 104 ಅಂತ ಬರೆದು ತೋರಿಸಿ, ಅಲ್ಲೂ ಬರೆದು ತೋರಿಸಿದ್ರು. 104 ಅಂತ ಅವೈಷ್ಣವ ಗ್ರಂಥ, ಇದು ವೈಷ್ಣವ ಗ್ರಂಥ ಅಷ್ಟೇ ಡಿಫರೆನ್ಸ್. ಗ್ರಂಥ ಇಬ್ಬರು ಮಾತಿಗೆ ಇಬ್ಬರಿಗೂ ಕೂಡ ಇದು ಚರ್ಚೆ ಅಂದರೆ ವಿದ್ವಾಂಸ ಚರ್ಚೆನೇ ಆಗಬೇಕು. ಇನ್ನು 12 ವರ್ಷ ಅವ್ರ ಜೊತೆಗಿದ್ದರು, ಪರಸ್ಪರ ವಾದ ನಡೀತದೆ 12 ವರ್ಷಗಳ ಕಾಲ. ಅಲ್ಲೇ ಊರಲ್ಲಿದ್ದರಲ್ಲ, ಇಬ್ಬರು ಕಂಡಾಗೆಲ್ಲ ವಾಕ್ಯಾರ್ಥ ಮಾಡ್ತಿರೋದು, ಎತ್ತಪ್ಪಗ ಸೋಲ್ತಿರೋದು. ಅದು ನಾರಾಯಣ ಶಬ್ದದ ಬಗ್ಗೆ ಭಾರಿ ವಾಕ್ಯಾರ್ಥ. ಅವ್ರು ಮಾತಿಗೆ ಉತ್ತರ ಕೊಡ್ತಿದ್ರು ತಿಮ್ಮಡಿ ಅಂತೆ. ಆ ವಿಷಯ ಎಲ್ಲ ಬೇಡ. ಈಗ ಒಂದು ಸರ್ತಿ ಏನಾಯಿತು, ಅವರೊಂದು ಕಷ್ಟಪಟ್ಟು ಒಂದು ಗ್ರಂಥ ಬರೆದ್ರು, ವಿಜಯ ಸಾವಳು ಕೊಡಬೇಕಿದ್ದನ್ನು ಸಭೆಯಲ್ಲಿ ಕೊಟ್ಬಿಟ್ಟು ಅವರಿಗೆ ಉತ್ತರ ಕೊಡ್ತೀವಿ, ಚಾಲೆಂಜ್ ಹಾಕಬೇಕು ಅಂತ ಬರೆದಿಟ್ರು ಅಂತ. ದೊಡ್ಡ ಸಭೆ ಇದ್ದಕ್ಕಿದ್ದಾಗ ಬಂದರು, ಪುಸ್ತಕ ತೆಗೆದು ಇಟ್ಟೇ ಬಿಟ್ರು. ಖಂಡನೆ ಬರೆದಿದ್ದೇನೆ ನಿಮ್ಮ ಮತಕ್ಕೆ, ನಾನೀಗ ಎಷ್ಟು ತಗೋತೀರಿ ಉತ್ತರ ಕೊಡಲಿಕ್ಕೆ ಅಂತ ಹೇಳಿದರು. ಹೇಳಿದರು, ಹೌದಾ, ಯಾವ ಪುಸ್ತಕ? ಪುಸ್ತಕ ಹೆಸರು ಹೇಳ್ಬಿಟ್ರು, ಅವರೇ ಹೇಳ್ಬಿಟ್ರು ಪುಸ್ತಕ ಹೆಸರನ್ನ. ಉತ್ತರನ ತಗೊಂಡು ನಮ್ಮ ಪುಸ್ತಕ ರೆಡಿ ಅಂತ ಪುಸ್ತಕ ಇಟ್ಬಿಟ್ರು ಅಂತ. ಅಲ್ಲಿ ಪುಸ್ತಕ ಪಬ್ಲಿಷ್ ಮಾಡಿಲ್ಲ ಅವರು. ಇದೆ ಅದು ಒಂದು 64 ವಿದ್ಯೆಯಲ್ಲಿ ಒಂದು ವಿದ್ಯೆ. ಏನು ವಿದ್ಯೆ ಅಂದರೆ ಪುಸ್ತಕ ಇದ್ದಲ್ಲೇ ತರಿಸೋದು. ಇವತ್ತು ಕಂಪ್ಯೂಟರ್ ನೋಡಿದ್ರೆ ಮತ್ತು ಪೆಂಡಲ್ ಹಾಕೊಂಡು ಹೋಗ್ಬಿಡ್ತಾರೆ ಸಿಕ್ಕರೆ ಅಂತ ಗೊತ್ತಿರ್ತದಲ್ಲ. ಇದು ಮೆಕ್ಯಾನಿಕಲ್, ಅದು ಸ್ಪಿರಿಚುವಲ್. ಪುಸ್ತಕನ ಹಾಗೆ ತರಿಸಿ ಅವ್ರು ಕಂಡ್ರೆ ಬರೋದು, ಮತ್ತು ವಾಪಸ್ ಅಲ್ಲೇ ಸೇರಿಸಿರ್ತದೆ, ಅಲ್ಲೇ ವಾಪಸ್ ಹೋಗಿತ್ತು. ಅದು ಅವರಿಗೆ ಆಶ್ಚರ್ಯನೇ ಆಶ್ಚರ್ಯ. ಅಂದರೆ ಹೋಗಿದ್ದಾಗೆ ಬಂದಿದ್ದಾಗೆ ಗೊತ್ತಿಲ್ಲ, ಪ್ರಶ್ನೆ ಉತ್ತರ ರೆಡಿ. ಅದಕ್ಕೆ ಆಕರ್ಷಣ ಉಚ್ಚಾಟನ ಅಂತ ವಿದ್ಯೆಗಳ ಹೆಸರು. ಆಕರ್ಷಣ ಎಳ್ಕೊಂಬರೋದು, ಉಚ್ಚಾಟ ಮತ್ತು ವಾಪಸ್ ಹಾಕೋದಲ್ಲಿ. ಇಂಥ ಅನೇಕ ಸಿದ್ಧಿಯಲ್ಲಿ ಪಾರಂಗತರಾಗಿದ್ದಕ್ಕೆ ಅವರ ದಿಗ್ವಿಜಯ ಬಾರಿಸ್ಬಿಟ್ರು. ಆದ್ದರಿಂದ ಕುಂಭಕೋಣದಲ್ಲಿ ಮನೆ ಮನೆಯಲ್ಲಿ ಪಂಡಿತರ ಮಾಡಿದರು ಅಂತ ಕೇಳಿದರೆ ಎಂಥ ವಾತಾವರಣ, ಎಷ್ಟು ವಿದ್ವಾಂಸರು, ಎಷ್ಟು ವ್ಯಾಸರಾಜರಿಂದ ಪ್ರಭಾವಿತರಾಗಿ ಇಡೀ ಮಠಕ್ಕೆ ಕಾಂತಿ ಕೊಟ್ಟರು. ಸುಧೀಂದ್ರ ಸ್ವಾಮಿಗಳಂಥ ಒಂದು ದೊಡ್ಡ ಚೆನ್ನಾಗಿ ತಯಾರು ಮಾಡಿದರು. ಅದರ ಫಲ ರಾಘವೇಂದ್ರ ಸ್ವಾಮಿಗಳು ಬಂತು. ಪ್ರತಿನಿತ್ಯ ರಾಯರ ಸ್ತೋತ್ರ ಹಾಡಲು ವಿದ್ಯ ಸ್ವಾಮಿ ಹೆಸರು ಹೇಳಲೇಬೇಕು. ವಿಜಯೇಂದ್ರ ಕರಾಬ್ಜೋರ್ಥ ಸುಧೀಂದ್ರ ವರಪುತ್ರಕಃ. ರಾಯರಿಗೆ ತಮ್ಮ ಪರಮಗುರುಗಳು, ಗುರುಗಳ ಮೇಲೆ ಅಷ್ಟು ಭಕ್ತಿ. ಅವರ ಹೆಸರು ಇಲ್ಲದೆ ಹೋದರೆ ಅವ್ರು ಅಕ್ಸೆಪ್ಟ್ ಮಾಡೋದಿಲ್ಲ. ಅಂಥ ಒಂದು ವಿಚಿತ್ರವಾದ ಸಾಮರ್ಥ್ಯ ವಿಜೇಂದ್ರ ಸ್ವಾಮಿಗಳು ಸೋರಿಸಿದ್ದಾರೆ. 104 ಗ್ರಂಥಗಳ ಹೆಸರು, ಅದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಆ ಗ್ರಂಥ ಓದಬೇಕಾಗಿಲ್ಲ, 104 ಗ್ರಂಥಗಳ ಹೆಸರು ಹೇಳಿಬಿಟ್ರೆ ಅವನೇ ಪಂಡಿತ ಅಂತ. ಕ್ವಶನ್ ನಂಬರ್ ಬರೋದು ಪಾಸ್ ಅಂತಾರಲ್ಲ ಆ ಟೈಪ್ ಇದ್ದಾಗ, ಆದರೂ ನಾನು ಕ್ವಶನ್ ನಂಬರ್ ಬರೆದ ವಿಶ್ವ ವಿದ್ಯಾರ್ಥಿ ಇರಬೇಕು. ನಮ್ಮಲ್ಲಿ ಆ ಸ್ಥಿತಿ ಬಂದಿದೆ. ಇವನು 104 ಗ್ರಂಥ ಹೆಸರು ಉಳಿಸ್ಕೊಂಡಿಲ್ಲ ನಮ್ಮ ಜನ ಅಂತ ಹೇಳ್ಕೊಂಡ್ರೆ ಎಷ್ಟು ದೊಡ್ಡವರು ಅಷ್ಟು ಸಣ್ಣವರಾಗಿಬಿಡ್ತೇವೆ ನಾವು. ಬರೆದು ಗ್ರಂಥ ಬರೆಯೋದು ಕಷ್ಟ, ಉಳಿಸ್ಕೊಳ್ಳೋದು ಕಷ್ಟ ನಾವು. ಅಂಥ ಅದ್ಭುತ ಗ್ರಂಥಗಳನ್ನು ಬರೆದು ಎಂಥ ನ್ಯಾಯಾಮೃತಾದಿ ವ್ಯಾಸತ್ರಯಕ್ಕೆ ಟಿಪ್ಪಣಿಗಳು, ಟೀಕಾರಾದಿ ಎಲ್ಲ ಗ್ರಂಥಕ್ಕೂ ಟಿಪ್ಪಣಿಗಳು, ಸ್ವರೂಪ ಗ್ರಂಥಕ್ಕೆ ಸ್ಮಾಲ್ ಗ್ಲೋಸಸ್ಸು, ಮೀಮಾಂಸಾ ಗ್ರಂಥ, ತರ್ಕಶಾಸ್ತ್ರ ಗ್ರಂಥಗಳು, ಕಾವ್ಯಗಳು, ನಾಟಕಗಳು ಒಂದಲ್ಲ. ಅವರು ಆಲ್ರೌಂಡರ್ ಆಗಿ ವಿದ್ಯೆಯಲ್ಲಿ ಹೇಗೋ ವೆರೈಟಿ ಗ್ರಂಥದಲ್ಲಿ ಹಾಗೇನೆ ಕಾವ್ಯಗಳು, ಆಮೇಲೆ ವಿಶೇಷವಾದಂತಹ ಮಂಗಳಾಷ್ಟಕಗಳು, ಜೊತೆಗೆ ಸುಭದ್ರೆ ನಾಟಕ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಇಷ್ಟೆಲ್ಲ ಸಾಮರ್ಥ್ಯ ಶಿಷ್ಯರು ಹಾಗೆ ಸುಧೀರ್ ಸ್ವಾಮಿ ಕೂಡ ಅದೇ ರೀತಿ ಬರೀತಾರೆ. ಅವ್ರದ್ದು ಒಳ್ಳೊಳ್ಳೆ ಗ್ರಂಥ ಬರೀತಾರೆ. ಅಂದರೆ ವರ್ಸಟೈಲ್ ಒಂದು ಹೇಳಿ, ವೆರೇಷಿಯಸ್ ರೀಡರು, ರೈಟರು ಮತ್ತು ಪ್ರಾಲಿಫಿಕ್ ರೈಟರ್ ಅಂತೀವಲ್ಲ ಹಾಗೆ, ಅದೆಲ್ಲ ಕ್ವಾಲಿಟಿ ಅಂದರೆ ಭಾರಿ ಒಳ್ಳೆ ಕ್ವಾಲಿಟಿ. ಒಂದೊಂದು ವಿಶಿಷ್ಟ ಗ್ರಂಥಗಳು ಸಣ್ಣ ಸಣ್ಣವಲ್ಲ, ಮತ್ತು ಸುಮ್ಮನೆ ನಂಬರ್ಸೇಗೆ ಬರೆದಾಕಿರೋದಲ್ಲ. ಒಂದೊಂದು ವಿಚ ತತ್ವಮಾಣಿಕ್ಯ ಪೇಟಿಕ ತತ್ವಪ್ರಾಯ ಟಿಪ್ಪಣಿ ತತ್ವಮಾಣಿಕ್ಯ ಪೇಟಿಕ ಅಂತ ಅದಕ್ಕೆ ಹೆಸರು. ತರ್ಕತಾಂಡವ ಟಿಪ್ಪಣಿ ಆ ಭಾರಿ ಪ್ರೌಢ ಇರುತ್ತೆ. ನ್ಯಾಯಾಮೃತಕ್ಕೆ ಟಿಪ್ಪಣಿ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಗುರುಗಣಸ್ವಾಮಿ ಹೇಳ್ತಾರೆ, ವಿಧೀಂದ್ರ ಸ್ವಾಮಿಗಳು ತರ್ಕತಾಂಡವ ಕಷ್ಟ ಒಳ್ಳೆ ವ್ಯಾಖ್ಯಾನ ಬರೆದಿದ್ದರಿಂದ ರಾಯರ ಬರಲಿಕ್ಕೆ ಹೋಗಲಿಲ್ಲವಂತೆ. ಯಾವುದಕ್ಕೆ? ನ್ಯಾಯಾಮೃತಕ್ಕೆ. ಅಷ್ಟರ ಮಟ್ಟಿಗೆ ನ್ಯಾಯಾಮೃತಸ್ಯ ಅವಿವರಣ ವಿಹೀನ ಹೇಗೋ ಅವ್ರು ಮಾಡಿದ್ದಾರೆ, ಭಾರಿ ಚೆನ್ನಾಗಿದೆ ಅಂತ ರಾಯರನ್ನು ನೋಡಿ ತಾವು ಬರೆದೇ ಬಿಟ್ಟರು ಅಂತ ಹೇಳಿದರೆ ಎಷ್ಟೆಷ್ಟು ವಂಡರ್ಫುಲ್ ದೊಡ್ಡ ದೊಡ್ಡ ಗ್ರಂಥಗಳು. ಅದರಲ್ಲಿ ಒಂದು ನ್ಯಾಯಾಮೃತಕ್ಕಂತೂ ಆಮೋದ ಅಂತ ಬರೀತಾರೆ, ಗುರ್ವಾಮೋದ, ಲಘ್ವಾಮೋದ, ಆಮೋದ, ಮೂರು ಗ್ರಂಥಗಳು ಒಂದರ ಮೇಲೆ. ಎಷ್ಟು ಭಾಗವತದ ಗ್ರಂಥ, ಮತ್ತೆ ಭಾಗವತದ ಗ್ರಂಥ, ಒಳ್ಳೆ ಸ್ತೋತ್ರಗಳು, ಪಾಪಮೋಚನ ಸ್ತೋತ್ರ ಅಂತ ಒಳ್ಳೆ ಸ್ತೋತ್ರ ಸಣ್ಣದು. ಮನುಷ್ಯ ಹೇಗೆ ಪಾಪಗಳನ್ನು ಪ್ರೊಫಾರ್ಮ ಪಾಪ ಈಗ ಒಪ್ಸ್ಕೋಬೇಕು ಅಂಥೇಳಿ ಸಾರಿ ಕಡೋದಕ್ಕೊಂದು ಲೆಟರ್ ತಯಾರು ಮಾಡಿಕೊಟ್ರೆ ಆಗೋ ಹಾಗೆ ಪ್ರತಿ ಶ್ಲೋಕದಲ್ಲೂ ಹೊಸ ಹೊಸ ವಿಷಯ ಹೇಳ್ತಾರೆ. ಅತುಲಂ ಋಷ ವೈಷ್ಣವಂ ಸುಜನ್ಮ ಕೃಪಯ ಅಚ್ಯುತ ದತ್ತಂ ತ್ವಯಾಪ್ಯವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯಾ ಪಶು ಚಂಡಾಲವದೇವ ಸಂಚರಾಮಿ. ಎಷ್ಟೊಳ್ಳೆ ಮಾತು ಪರಮಾತ್ಮ, ಎಂಥ ಜನ್ಮ ಕೊಟ್ಟಿದ್ದೀನಿ. ಅತುಲಂ ಋಷು ವರ ವೈಷ್ಣವಂ ಸುಜನ್ಮ ಕೃಪಯ ಅಚ್ಯುತ ದತ್ತಂ, ಎಷ್ಟು ಕರುಣೆಯಿಂದ ಕೊಟ್ಟಿರಬೇಕು ಅಂತಮ್ಮ ವಿಷ್ಣುವ ಜನ್ಮ ಕೊಟ್ಟಿದ್ದಿ. ಆದರೆ ನಾವು ಮಾಡ್ತಿರೋದೇನು ಅದನ್ನು ಅರ್ಥ ಮಾಡ್ಕೊಳ್ಳಿ. ಪಶು ಚಂಡಾಲವದೇವ ಸಂಚಾರ, ಪಶುಗಳು ಬರ್ತಾ ಇದ್ದೇವೆ. ಆ ಮಾತು ನೋಡಿದಾಗ ಎಷ್ಟು ಅವರಿಗೆ ವ್ಯಥಪಟ್ಟು ಹೇಳಿರಬೇಕು ಜನಗಳ ಸ್ವಭಾವ ನೋಡಿದಾಗ. ಎಂಥವ್ರು ಸುಕೃತಂ ತಿಲ ಮಾತ್ರ ತುಲ್ಯ ಮೀಶ ಕ್ರಿಯತೆ ಮಯಾ, ಇಡೀ ವರ್ಷದಲ್ಲಿ ಒಂದು ಎರಡು ಕಾಲಷ್ಟು ಪುಣ್ಯ ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಇಡೀ ವರ್ಷದೊಳಗೆ ಒಂದು ಎರಡು ಕಾಲಷ್ಟು ಪುಣ್ಯ ನಾವು ಮಾಡೋದಿಲ್ಲ ಅಂಥ ಸ್ಥಿತಿಯಲ್ಲಿ ಬದುಕಿದ್ದೆ. ಆ ನಿಜನೇ ಎರಡು ಕಾಲಷ್ಟು ಇಲ್ಲ ಅಂದರೆ ಇನ್ನು ಬೆಟ್ಟದಷ್ಟು ಪಾಪ ಬೇರೆ ಆಗಿರ್ತದೆ ಹೊರತು ಪುಣ್ಯ ಎರಡು ಕಾಲಷ್ಟು ಆಗಿರೋದಿಲ್ಲ. ಸತ್ಯ ಸಂಗತಿ ಹೇಳ್ತಾ ಹೋಗ್ತಾರೆ. ಎಲ್ಲದನ್ನು ಮಿಸ್ಯೂಸ್ ಮಾಡ್ತೇವೆ ನಾವು, ನೀನು ಕೊಟ್ಟಿರೋದೇನೋ ಮಾಡ್ತಿರೋದೇನೋ. ಕೊನೆಗೆ ಹೇಳ್ತಾರೆ ಪರಮಾತ್ಮ, ವಚನೈಹಿ ಬಹುಭಿ ಕಿಂತೆ ಮುಕುಂದ ಬೀಜವಚೋ ತಾವದ್ ಬದಾಮಿ ತುಭ್ಯಂ. ನಾ ಸುಮ್ಮನೆ 108 ಪಾಪ ಮಾಡಿದ್ದೇನೆ ಅಂತ ಹೇಳೋದು ಬೇಡ, ಒಂದು ಮಾತನ್ನ ಹೇಳಿಬಿಡ್ತೇನೆ ಅಂತ ಕೊನೆಗೆ ಒಂದು ಮಾತು ಹೇಳಿಬಿಡ್ತೇನೆ ಸಾಕು. ಏನು ಅಂದರೆ ರಮಯಾಪಿ ಅಗಣೇಯ ವಸ್ತು ಜಾತಂ, ಗೊತ್ತಾಯ್ತಾ? ಮಹಾಲಕ್ಷ್ಮಿಗೂ ಎರಸ್ತಕ್ಕಾಗದಿರೋ ವಸ್ತುಗಳು ಎರಡೇ, ಒಂದು ನಿನ್ನ ಗುಣ, ಇನ್ನೊಂದು ನನ್ನ ಪಾಪ ಅಂತ ಹೇಳಿಬಿಡ್ತಾರೆ. ಅವರು ಒಂದು ಪಾಪನೂ ಮಾಡಿಲ್ಲ, ನಾವು ಹೇಗೆ ಹೇಳಬೇಕು ಅಂತ ತೋರಿಸ್ಕೊಡ್ತಾರೆ. ಭುವನಾನಿ ಯಾನಿ ಪಾಪಾನಿ ಸಂತಿ ತಾನಿ ಸರ್ವಾಣ್ಯಪಿ ವಸಂತಿ ಮಯ್ಯ ಯೋಗ್ಯ. ಪಾಪಗಳು ಅಂತ ಏನೇನಿವೇ ಎಲ್ಲವನ್ನು ಸೇರ್ಕೊಂಡು ಬಿಟ್ಟಿದೆ. ವಿಜಯೀಂದ್ರ ಯತೀಶ್ವರೋ ವ್ಯತಾನ್ ವ್ಯತಾನಿ ಸ್ತುತಿ ವೇತಾಂ ದುರಿತಾಪಹಾಂ ಮುರಾರೇಹಿ. ಪಾಪಮೋಚನ ಸ್ತೋತ್ರ, ದುರಿತಾಪಹಾರಸ್ತ, ಎರಡು ಹೆಸರು ಅದಕ್ಕಿದೆ. ಇದೆಲ್ಲ ತುಂಬ ಅನುಗ್ರಹ ಮಾಡಿ ಮಾಡಿರೋ ಕೆಲಸಗಳು. ನರಸಿಂಹಾಷ್ಟಕ ಎಷ್ಟು ಅದ್ಭುತವಾದ ಅಷ್ಟಕ, ಇದೆಲ್ಲ ಕೆಲಸ ಮಾಡಿದ್ದು ದೊಡ್ಡ 95 ವರ್ಷದಲ್ಲಿ ಅವ್ರು ಮಾಡಿದ ಕೆಲಸ, ಬರೆದ ಗ್ರಂಥ, ಮಾಡಿದ ವಾಕ್ಯಾರ್ಥ ಎಲ್ಲ ನೆನೆಸ್ತಾ ಹೋದರೆ ಇದ್ರೆ ಒಳ್ಳೆ ಇನ್ಸ್ಪಿರೇಷನ್. ಅದು ಯಾವುದಕ್ಕೆ ಗುರುಗಳ ಸ್ಮರಣೆ ಮಾಡಬೇಕು ಅಂದರೆ ಅವರ ದೇಹಲಿ ಒಂದು ಕೋಟಿ ಬಾಲ ಒಂದು ಅಂಶ ಬಂದರೂ ಕೂಡ ನಮಗೆ ಎಷ್ಟೋ. ಅದಕ್ಕಾಗಿ ಆತ್ಮಜ್ಞಬ್ ಅರ್ಚೆಯೇದ್ ಭೂತಿ ಕಾಮ ಉಪನಿಷತ್ ಹೇಳುತ್ತೆ. ನೀವು ಭಾರಿ ಒಳ್ಳೆಯದಾಗಬೇಕು ಅಂತಿದ್ದರೆ ಜ್ಞಾನಿಗಳ ಸೇವೆ ಮಾಡಿ, ಜ್ಞಾನಿಗಳ ಆರಾಧನೆ ಮಾಡಿ. ನಾವು ಆರಾಧನೆ ಊಟ ಮಾಡ್ತೀವಿ, ಆರಾಧನೆ ಮಾಡಿಬಿಟ್ರೆ ಹೊರತು ಜ್ಞಾನ ಕಾರ್ಯದ ಆರಾಧನೆ ಮಾಡಿ ಎಷ್ಟು ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಇದು ವಿಜೇಂದ್ರ ಸ್ವಾಮಿಗಳ ಹಿರಿಮೆಯ ಒಂದೇ ಒಂದು ಮುಖ ಅಷ್ಟೇ. ಅವ್ರ ಗ್ರಂಥಗಳು ಇನ್ನೂ ಸಿಗ್ತಾನೇ ಇದೆ, ಸಿಗ್ತಾನೇ ಇದೆ. ಇತ್ತೀಚೆಗೆ ಕೆಲವೆಲ್ಲ ಹಿಂದಿನ ಕಾಲ ಗ್ರಂಥ ಇಟ್ಕೊಂಡು ಕೊಡ್ತಿರಲಿಲ್ಲ, ಇಟ್ಕೊಂಡವ್ರು ತಾವು ಓದ್ತಿರಲಿಲ್ಲ, ಹಾಗಾಗ್ತಿ. ಈಗ ಎಷ್ಟೋ ಗ್ರಂಥಗಳು ಹೊರಟೋಗ್ಬಿಟ್ಟಿದೆ. ಹಸ್ತಪ್ರತಿ ಸಂಗ್ರಹಕ್ಕೆ ಅಂತ ಹೋದ ಕಾಲಕ್ಕೆ ಆಗೆಲ್ಲ ತುಂಬ ಸಿಗ್ತಾ ಇತ್ತು. ಈಗೆಲ್ಲ ತುಂಬ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಸ್ ಬಂದುಬಿಟ್ರೆ ಹೋಗಿಬಿಟ್ಟಿದೆ. ಮನೆ ಮುಂದೆ ಒಳ್ಳೆ ಮೈಲಿಗೆ ಟೈಪನ್ನು ಕಟ್ಟಿಟ್ಟಿರ್ತಾರೆ ಮನೆ ಮುಂದೆ. ಮೈಲಿಗೆ ಪುಸ್ತಕ ಇದ್ದಾಗ ನೋಡಿ, ಅಲ್ಲಿಟ್ಟಿದ್ದು ನೋಡಿ, ಬೇಕಾದ್ರೆ ತೊಗೊಂಡೋಗಿ ಅಂತ ಅಲ್ಲಿಟ್ಟಿದ್ದು ತೊಗೊಂಡೋಗಿ. ತಾವು ಮುಟ್ಲಕ್ಕೆ ತಯಾರಿಗ ನೀವೇ ತೊಗೊಂಡೋಗಿಬಿಡಿ, ಮುಟ್ಟಿದ್ರು ಏನಾಗಿ ಬಿಡುತ್ತೋ ಅಂತ. ಅವನಿಗೆ ಯಾರೋ ನಮ್ಮ ಹಿಂದಿನವರು ತೊಗೊಂಡೋಗಿ ಆ ರೀತಿ ತೊಗೊಂಡು ಎಷ್ಟೋ ಕಡೆ ಮೂಟಿಗಟ್ಟಲೆ ತಂದಿದ್ದೀನಿ ತರಬೇಕಾದ್ರೆ. ಅವ್ರು ಹೇಳ್ತಿದ್ರು ಆಮೇಲೆ, ಇದೇ ಒಂದು 10-20 ವರ್ಷ ಮುಂಚೆ ಬಂದಿದ್ದರೆ ಇದ್ರ 10 ಜಾಸ್ತಿ ಇದ್ದು ಎಲ್ಲ ಹೋಗಿದೆ, ನಾವೇ ಎತ್ತಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದು ಆ ರೀತಿ ಅಂದರೆ ಎಷ್ಟು ಗ್ರಂಥ ಕಳ್ಕೊಂಡಿರ್ಬೇಕು, ಅದರಲ್ಲಿ ಅವ್ರ ಗ್ರಂಥನೂ ಎಷ್ಟೋ ಹೋಗಿಬಿಟ್ಟಿದೆ. ಅದರ ಅಥವಾ ವಿಜೇಂದ್ರ ಸ್ವಾಮಿಗಳ ವಿಚಿತ್ರ ಪರಂಪರೆ, ರಾಯನಮಠದಲ್ಲಿ ಯಾವುದಾದ್ರು ಪದ್ಧತಿಗೆ ವಿಜೇಂದ್ರ ಸಂಪ್ರದಾಯ ಅಂತ ಹೇಳಿದ್ದಾರೆ. ಅದು ಸಂಪ್ರದಾಯ ಪ್ರವರ್ತಕರು. ವ್ಯಾಸರಾಯನಮಠದಲ್ಲಿ ಕಂಬಾಲು ರಾಮಚಂದ್ರ ತೀರ್ಥ ಹೆಸರು ಹೇಳ್ತಾರಲ್ಲ, ಹಾಗೆ ಇವರಲ್ಲಿ ಉತ್ತರಾಯಣ ಉತ್ತಮ ಸಂಪ್ರದಾಯ ಅಂತ ಅಲ್ಲಿ ಹೇಳ್ತಾರೆ. ವಿಜೇಂದ್ರಿತ ಸಂಪ್ರದಾಯ ಅಂತ ಇವರು ಹೇಳಿ ಸಂಪ್ರದಾಯ ಪ್ರವರ್ತಕರಾಗಿ ಮಾನ್ಯರಾಗಿದ್ದಾರೆ. ಅವರ ಸ್ಮರಣೆ ಅತ್ಯಂತ ಪಾವನ. ಅದಕ್ಕೆ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ಭಜತ ನಮತಾಂ ಕಲ್ಪತರವೇ ವಿಜಯೀಂದ್ರ ಸುಜಯ ನಮ್ಮ ಶ್ರೀ ಜಯೀಂದ್ರ ಗುರವೇ ನಮಃ ಅಂತೇಳಿ ಭಜತಾಂ ಕಲ್ಪತರವೇ ಬದಕರ ಕಲ್ಪವೃಕ್ಷ ಇದ್ದಾಗ ಭಕ್ತಾರಾಮ್ ಮಾನಸಾಂಭೋಜ ಭಾನವೇ ಭಕ್ತರ ಹೃದಯ ಕವಲು ಅಲಸ್ತಕ್ಕಂಥ ಸೂರ್ಯ ನೀವು, ಮತ್ತು ಕಾಮಧೇನು ನೀವು, ಕಲ್ಪವೃಕ್ಷ ನೀವು ಅಂತ ಕೊಂಡಾಡ್ತಾರೆ. ಅದು ಬರೆದ ಸುರೀಂದ್ರ ಸಾವುಗಳು ಬರೆದ ಶ್ಲೋಕ ಅವರ ಮೇಲೆ. ಅಂಥವರ ಸ್ಮರಣೆ ಅತ್ಯಂತ ಪಾವನ. ನಮ್ಮ ವ್ಯಾಸಬೋಧ ಸಂಶೋಧನಾ ಪ್ರತಿಷ್ಠಾನದಿಂದ ಅವರ ಸ್ಮರಣೆ ಪ್ರತಿ ವರ್ಷದಂತೆ ಇವತ್ತು ಸ್ವಲ್ಪ ಮಟ್ಟಿಗೆ ನಡೆದಿದೆ. ಇದು ಸೇವಾಕರ್ತರಾಗಿ ವಾಸುದೇವಮೂರ್ತಿ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು, ಮತ್ತು ಗುರುರಾಜಾವ್ ದಂಪತಿಗಳು, ಮತ್ತು ವೆಂಕಟೇಶ್ ಅವರು, ಶ್ರೀಧರ್ ಮಳ್ಳೂರವರು, ಈ ಶ್ರೀಪತಿಯವರು ತುಂಬ ಜನದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ವಿಶೇಷ ಅನುಗ್ರಹ ದೇವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಪ್ರವಚನ ಚಾತುರ್ಮಾಸ ಬರ್ತಾ ಇದೆ. ಅವತ್ತು ಸಾಯಂಕಾಲ ಏಕಾದಶಿ ದಿವಸ, ಚಾತುರ್ಮಾಸದಲ್ಲಿ ಏನೇನು ಬರುತ್ತೆ, ಗ್ರಹಣ ಬೇರೆ ಬರುತ್ತೆ ಈ ಸಲ, ಈ ಹುಣ್ಣಿಮೆಯೇ ಗ್ರಹಣ, ಮುಂದಿನ ಗ್ರಹಣ ಇದೆ, ಅದರ ವಿಷಯಗಳೆಲ್ಲ ಕೂಡ ಅವತ್ತು ಹೇಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ನಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಾಮತೇನ ಪ್ರಿಯತಾ
ಗೋಪಾಲ ಎನ್ನೂರ ನಾರಾಯಣ ಹರಿ ಎನ್ನೂರ ಗೋಪಾಲ ನಾರಾಯಣ ರಾಮ ಎನ್ನೂರ ಜರಾಮ ರಾಮ ಎನ್ನೂರ ಶ್ಯಾಮ ಎನ್ನೂರ ರಾಮ ಎನ್ನೂರ ಜರಾಮ ಎನ್ನೂರ ಸೀತಾರಾಮ ಎನ್ನೂರ ಶ್ಯಾಮ ಗೋವಿಂದ ನೀರ ಗೋಪಾಲ ನೀರ ನಾರಾಯಣ ಈಶಯನ್ನಿ ಜಗದೀಶಯನ್ನಿ ಪರಮೇಶಯನ್ನಿ ಸರ್ವೇಶಯನ್ನಿ ಈಶಯನ್ನಿ ಜಗದೀಶಯನ್ನಿ ಪರಮೇಶಯನ್ನಿ ಸರ್ವೇಶಯನ್ನಿ ಗೋವಿಂದ ನೀರ ಗೋಪಾಲ ನೀರ ನಾರಾಯಣ
ಹೋಗಿತಾ.